ಪೂರ್ಣಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಉಪನಿಷತ್ತಿನ ದೊಡ್ಡ ತತ್ವ ಅದೆಲ್ಲ ಕೂಡ. ಅದಕ್ಕೆ ಮಹಾಭಾರತ ರಾಮಾಯಣಗಳನ್ನ ನಿದರ್ಶನ ಅಂತ ಕರೀತಾರೆ. ಉಪನಿಷತ್ತು ಬದಾದವಳು ದರ್ಶನ ಥೀರಿ ಅದು. ನಿದರ್ಶನ ಅಂದರೆ ಇಲ್ಲಿಸ್ಟ್ರೇಷನ್, ಅದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಗೋ ಹಾಗೆ. ಭೇದ ಇಲ್ಲ, ಏನರ್ಥ ಸಕತ ಭೇದ ರಚಿತ ಅನ್ನೇನರ್ಥ, ಅಲ್ಲೂ ಪೂರ್ಣ ಇಲ್ಲೂ ಪೂರ್ಣ ಅಂದ್ರೆ ಏನರ್ಥ? ಅದಕ್ಕೆ ಅದೇ ಅರ್ಥ. ಬೇರೆ ವ್ಯಕ್ತಿಗಳು ತಾವು ತಮ್ಮ ಮನೆಯಲ್ಲಿದ್ದ ಬೇರೆ ಕಡೆ ಇರಲಿಕ್ಕಾಗೋದಿಲ್ಲ. ಯಾರ ಕಡೆ ಮನೆಯಲ್ಲರೂ ಇದು ಬೇರೆ ಕಡೆ ಅಂತ ಎಚ್ಚರಿಕೆ ಕೊಡ್ತಾರೆ. ತನ್ನೂರಲ್ಲಿ ಬೇರೆ ಊರಲ್ಲಿರಕ್ಕಾಗಲ್ಲ. ಹೋಮ್ ಪಿಚ್ಚಲ್ಲಿದ್ದ ಬೇರೆ ಪಿಚ್ಚಲ್ಲಿ ಆಡಲಿಕ್ಕೆ ಬರೋದಿಲ್ಲ. ಒಂದೇ ದಿವಸನೇ ಬೆಳಗಿನ ಸಾಯಂಕಾಲ ಒಂದೇ ರೀತಿ ಇರೋದಿಲ್ಲ, ಅದು ಬೇರೆ. ತಾನೇ ಒಂದೇ ದಿವಸದಲ್ಲಿ ಇರೋದಿಲ್ಲ. ಅದು ಎಷ್ಟು ವ್ಯತ್ಯಾಸ ಕಾಣುತ್ತೆ ನಮ್ಮಲ್ಲಿ ದಿವಸಕ್ಕೆ, ಹಂತ ಹಂತದಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಆದರೆ ದೇವರಲ್ಲಿ ಅಂತ ವ್ಯತ್ಯಾಸ ಎಂದೂ ಇಲ್ಲ ಅಂತ ಹೇಳೋದಕ್ಕೆ ಪರಮಾತ್ಮನನ್ನ ಉಳಿದೆಲ್ಲ ಅಶ್ವತ್ಥ ಭಗವಂತೋಮ್ನೇ ಶಬ್ದ ಊರ್ಧ್ವ ಮೂಲ ಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ದೇವರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಒಂದೇ ರೀತಿ ಇರತಕ್ಕಂಥ ವ್ಯಕ್ತಿ ಅಂದರೆ ಭಗವಂತ ಒಬ್ಬನೇನೆ. ಆಗ ನಾವು ಭಗವಂತರು ಅಂತ ಸಂಶಯ ಬಂದರೆ ದಿವಸಕ್ಕೆ ಇಷ್ಟು ಚೇಂಜ್ ಆಗೋದೇನು ಭಗವಂತನಾಗ್ತಾನೆ? ಮತ್ತೆ ಆರಾಧ್ಯನಂತ ಕಾಲದಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲದೆ ಆಕಾಶ ಹೇಗಿದೆ ನೋಡಿ, ಬೆಂಗಳೂರು ಎಷ್ಟು ಬದಲಾಗಿದೆ ಅಂತಾರೆ. ಆಕಾಶ ಬದಲಾಗಿದೆ ಅಂತಾರೆ ಯಾರು ಕೂಡ. ಆಕಾಶಕ್ಕೆ ಬದಲಾವಣೆ ಇಲ್ಲ, ಆದರೆ ಬೇರೆ ಪದಾರ್ಥಗಳಿಗೆ ಬದಲಾವಣೆ ಇಲ್ಲ. ಆಕಾಶ ಆದರೆ ವಿಷ್ಣು ಪದ. ಸೊ ವಿಷ್ಣು ಪಾದ ವಿಷ್ಣು ಪದ ಭಗವಂತ ಚೇಂಜ್ಲೆಸ್ ಅಂತ ತಿಳ್ಕೊಂಡಾಗ ಅದು ದೇವರ ಅಸಾಧಾರಣವಾದ ಹಿರಿಮೆ. ರಾಮರೂಪ ಮೂಲರೂಪ. ಆದ್ದರಿಂದ ಪರಮಾತ್ಮ ಅವತಾರ ಮಾಡ್ತಾನೋ ಮಾಡ್ತಾನೆ, ವ್ಯತ್ಯಾಸವಂತನೋ ಹೊಂದೋದಿಲ್ಲ. ಇಂದ್ರದೇವರಿಗೆ ಇರಬಲ್ಲ, ಅರ್ಜುನಿಗಿಲ್ಲ. ಮೂಲದಲ್ಲಿರೋ ಶಕ್ತಿ ಅವತಾರದಲ್ಲಿಲ್ಲ. ಅದೇ ಎಲ್ಲ ದೇವತೆಗಳು ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಉಳಿದವರಿಗೆಲ್ಲ ಹಾಗೇನೆ. ಇನ್ನು ವಾಯುದೇವರಿಗೆ ಮಾತ್ರ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಪೂರ್ಣ ಶಕ್ತಿ ಅವಕಾಶ ಇದೆ, ಉಪಯೋಗ ಪ್ರಸಂಗ ಬರೋದಿಲ್ಲ ಅಷ್ಟೇ ಅವರಿಗೆ. ಇದು ದೇವರ ಮಹಿಮೆ. ರಾಮಾಯಣವನ್ನು ಕಥೆಯನ್ನಾಗಿ ಕೇಳೋದು ಬೇರೆ, ಅದು ಸಿದ್ಧಾಂತವನ್ನಾಗಿ ಕೇಳೋದು ಬೇರೆ. ಆ ಸಿದ್ಧಾಂತವನ್ನಾಗಿ ಕಾಣೋ ಒಂದು ದೃಷ್ಟಿಕೋನ ಯಾರೂ ಹೊಂದೇ ಇರಲಿಲ್ಲ. ಅದು ಮೊಟ್ಟ ಮೊದಲ ಬಾರಿಗೆ ರಾಮಾಯಣ ಮಹಾಭಾರತಗಳೆಲ್ಲ ತತ್ವಶಾಸ್ತ್ರ ಅನ್ನೋದನ್ನು ಸ್ಫುಟವಾಗಿ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ಮೊದಲಾದ ಕೃತಿಗಳ ಮೂಲಕವಾಗಿ ನಿದರ್ಶನ ರೂಪವಾಗಿ ಪೂರ್ವಕ ಕೊಟ್ಟ ಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು. ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಭಾಗ ಮುಖ್ಯ. ಬರೀ ಕಥೆಯಾಗಿ ಕಾಣೋದನ್ನ ದೊಡ್ಡ ತತ್ವವನ್ನಾಗಿ ನಿರೂಪಣೆ ಮಾಡ್ತಾರಲ್ಲ, ಅದು ಸ್ವಾರಸ್ಯ. ಏನೋ ನೀರು ಕುಡಿದ ಔಷಧಿ ಆಗಿದ್ದು ಎಷ್ಟು ವ್ಯತ್ಯಾಸ ಇದೆ. ಅದೇ ನೀರು ಬೇರೆ, ಔಷಧಿ ಬೇರೆ. ನೀರು ಬೇರೆ, ವಿಷ ಬೇರೆ, ಎಷ್ಟು ವ್ಯತ್ಯಾಸ ಇದೆ ನೋಡೋದಕ್ಕೆ. ನೀರು ಕಂಡ ಕಾಣುತ್ತೆ, ಅದು ವಿಷವಾದರೆ ಪ್ರಾಣ ತೆಗೆಯುತ್ತೆ, ಅಮೃತವಾದರೆ ಬದುಕಿ ಹೋಗಿಬಿಡ್ತಾರೆ. ಬರೀ ನೀರಾದರೆ ಹಾಗೆ ಇರ್ತಾರೆ. ಇವತ್ತು ಶಾಸ್ತ್ರಗಳಲ್ಲಿ ಅಮೃತ ಅಂತ ಶಾಸ್ತ್ರವನ್ನು ಅಮೃತ ಅಂತ ಕರೆದಿದ್ದಾರೆ. ಭಗವಂತ ಸ್ವತಃ ಅಮೃತ, ವಿಷ್ಣು ಸಹಸ್ರನಾಮದಲ್ಲಿ ಅಮೃತ ಅಂತ ಹೆಸರು. ರಾಮ ವಿಷ್ಣು, ರಾಮೋ ವಿರಾಮೋ ವಿರಜಃ, ವಿಷ್ಣು ಸಹಸ್ರ ರಾಮ ಅಂತ ಹೆಸರು ಬಂದಿದೆ. ಇದರಲ್ಲಿ ವಿಷ್ಣು ಸಹಸ್ರ ಪ್ರತಿವಾದ್ಯ ರೂಪ ಆ ಶಕ್ತಿಯನ್ನು ತೋರಿಸಿ ಅಗಸ್ತ್ಯರು ಅನುಗ್ರಹವನ್ನು ಮಾಡಿದ. ಆ ಮೂಲಕ ಜಗತ್ತಿಗೆ ತತ್ವವನ್ನು ತೋರಿಸಿದ. ಆ ಒಂದು ಪ್ರಸಂಗ ಅಷ್ಟೇ ಅಲ್ಲ, ಯಾರು ಏನು ದೇವರಿಗೆ ಕೊಟ್ಟರು ಕೂಡ ಮೂಲಕ ಅವನದೇ ಆಗಿದೆ ಹೊರತು ಭಿನ್ನೊಬ್ಬರು ತಮ್ಮದನ್ನಾಗಿ ಏನೂ ಕೊಡ ಶಕ್ತಿಯನ್ನು ಯಾರೂ ಹೊಂದಿಲ್ಲ. ತಸ್ಯ ಏಕಸ್ಯ ಮಮತ್ವಂ ಹಿ ಸಚೈಕ ಪುರುಷೋ ವಿರಾಟ್. ನಮಗೆ ನಮ್ಮ ಶರೀರದ ಮೇಲೆ ಸ್ವಾಮ್ಯ ಇಲ್ಲ, ನಮ್ಮ ಇಂದ್ರಿಯಗಳ ಮೇಲೆ ಹಿಡಿತ ಇಲ್ಲ. ಇದು ಬೇರೆ ವಸ್ತು ನಮ್ಮದು ಏನಾಗುತ್ತೆ ಅಂತ ಕೇಳ್ತಾರೆ. ನಮ್ಮದಾಗಿ ಏನು ನಾವು ತಿಳ್ಕೊಂಡಿದ್ದೇವೆ ಅದೇ ನಮ್ಮದಲ್ಲ ಅಂದಮೇಲೆ ಇವತ್ತು ಜಗತ್ತಿನಲ್ಲಿ ನಮ್ಮದಾಗಿ ಏನೂ ಉಳ್ಕೊಂಡಿಲ್ಲ. ಆದರೆ ದೇವರದ್ದಾಗಿ ಎಲ್ಲ ಇದೆ. ಈಶಾವಾಸ್ಯದ ಸಂದೇಶವೂ ಕೂಡ ಅಲ್ಲಿ ಬಂತು. ಈಶಾವಾಸ್ಯ ಮಿದಂ ಸರ್ವಂ. ಜಗತ್ತಿನಲ್ಲಿ ದೇವರದ ಸಂಬಂಧ ಪಡೆದಿರತಕ್ಕ ವಸ್ತು ಜಗತ್ತಿನಲ್ಲಿ ಯಾವ್ಯಾವುದೂ ಇಲ್ಲ. ಏನಿದೆಯೋ ಅದು ದೇವರಿಗೆ ಸಂಬಂಧಪಟ್ಟಿದ್ದು ಎಂಬುದನ್ನು ಕೂಡ ನಿದರ್ಶನ ಮಾಡಿ ತೋರಿಸಿದಂಥ ಭಾಗ ಕೂಡ ಈ ಒಂದು ಅಗಸ್ತ್ಯರು ಶಾರ್ಂಗಧನಸ್ಥನ ಸ್ವರೂಪ ಮಾಡಿದ ಭಾಗ. ಸರಿ, ಯಾರೋ ಮೂಲಕ ಎಕ್ಸ್ವೈ ಜೆಟ್ಟರ ಮೂಲಕ ಯಾತಕ್ಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಸಮಾರಂಭದಲ್ಲಿ ಹಾರ ಹಾಕು ಯಾರು ಹಾಕಿದ್ರೆ ಒಪ್ಪೋದಿಲ್ಲ. ಅದಕ್ಕೊಂದು ಒಂದು ತೀವ್ರ ಆಗಿರುತ್ತಾಗಲೇ ಅದು ಇದ್ದವರು ಇವರೇ ಹಾಕೊಂಡು ನಿಶ್ಚಯ ಮಾಡಿರ್ತಾರೆ. ಯಾತಕ್ಕೆ ಅದರಲ್ಲಿ ಯಾವೊಂದು ಭಾಗ ಇರುತ್ತವರು. ಆ ಕಾರ್ಯಕ್ರಮದಲ್ಲಿ ಭಾಗ ಇರೋದ್ರಿಂದ ಆ ಒಂದು ಅವಕಾಶ ಸಿಕ್ಕಿದೆ ಅವರಿಗೆ. ಏನೂ ಇಲ್ಲದನ್ನು ಸುಮ್ಮನೆ ಯಾರೋ ಒಂದು ಇರಲೇಬೇಕು ಒಂದು ಅಂಶ. ಅಗಸ್ತ್ಯರಿಗೆ ಏನಿತ್ತು ಅಂದ್ರೆ ನಿನ್ನೆ ಹೇಳಿದೆ, ವಾತಾಪಿಯನ್ನ ವಿಲ್ವರನ ಕೊಂದು ಸಂಹಾರ ಮಾಡಿದ ಒಂದು ಹಿರಿಮೆ ಅವರಿಗಿತ್ತು. ಜಗತ್ತು ಕಂಟಕರಾಗಿದ್ದ ಪಾಪಿಗಳನ್ನ ತಮ್ಮ ತಪಶಕ್ತಿಯಿಂದ ನಾಶ ಮಾಡಿದ್ರಿಂದ ಅಗಸ್ತ್ಯರಿಗೆ ವಿಶೇಷವಾದ ಒಂದು ಪುಣ್ಯ ಲಭಿಸಿತ್ತು. ಅದರಿಂದಾಗಿ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ಯೋಗ ಬಂತು. ಅಷ್ಟು ಋಷಿಮುನಿಗಳು ಇರಬೇಕಾದ್ರೆ ಯಾರ ಕೈಲೋ ಕೊಡದೆ ಅಗಸ್ತ್ಯರ ಕೈಲಿ ಇಂದ್ರದೇವರು ಕೊಟ್ಟರು ಅಂತ ಹೇಳಿದರೆ ಅವರಿಗಿದ್ದ ಸಾಧನೆ ಏನು ಅಂತ ತಿಳಿಯುತ್ತೆ. ಹೀಗೆ ಯಾವುದೇ ಒಂದು ಕಾರ್ಯ ನಹಿ ಕಾರ್ಯಂ ಅಕಾರಣಂ, ನಿಷ್ಕಾರಣವಾಗಿ ಒಂದು ಕಾರ್ಯ ನಡೆಯೋದಿಲ್ಲ. ಅದಕ್ಕೊಂದು ಸಮರ್ಥವಾಗಿರತಕ್ಕಂತಹ ಹಿನ್ನೆಲೆ ಇರಲೇಬೇಕು. ಅದನ್ನೆಲ್ಲ ಹೇಳ್ತಾರೆ. ಯಾವುದೇ ಒಂದು ರಾಮಾಯಣ ಮಹಾಭಾರತಗಳು ಒಂದು ಕಥೆ ಹೇಳಬೇಕು, ಹಿಂದಿನ ಪ್ರಸಂಗನ ನಿರೂಪಣೆ ಮಾಡ್ತಾರೆ. ನಮಗೆ ಯಾತಕ್ಕೆ ಅಂತ ಅನಿಸೋದಿಲ್ಲ, ಅದಕ್ಕೆ ಅವ್ರಿಗೆ ಅರ್ಹತೆ ಏನು ಅಂತ ಹೇಳಬೇಕು. ರೆಸ್ಯೂಮ್ ಕೊಟ್ಟ ಕೊಡ್ತಾರೆ, ಇದ್ರಾಗ ಆಗೋದಿಲ್ಲ. ಯಾವುದೇ ಕೆಲಸಕ್ಕೂ ಹೆಸರು ಹೇಳೋದು ಮಾತ್ರ ಕೊಡೋದಿಲ್ಲ. ಅವರಿಗೆ ಸಾಧನೆಗಳನ್ನು ನೋಡಿದಾಗ ಮಾತ್ರ ಮುಂದೆ ಅವನಿಗೆ ಅವಕಾಶ ಸಿಗೋದು ಬಿಡೋದು ಅವಲಂಬಿಸಿರುತ್ತೆ. ಅದನ್ನೆಲ್ಲ ತಿಳಿಸಿ ಅಲ್ಲಿಂದ ರಾಮದೇವರು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಸ್ಥಳಕ್ಕೆ ಬರ್ತಾರೆ. ವಿಚಿತ್ರವಾದ ಒಂದು ಸ್ಥಳ, ಪಂಚಾಪ್ಸರಸ ತೀರ್ಥ ಅಂತ ಅದಕ್ಕೆ ಹೆಸರು. ಪಂಚಾಪ್ಸರಸ ತೀರ್ಥ ಐದು ಅಪ್ಸರೀರ ತೀರ್ಥ ಅಂತ ಹೆಸರು. ಅಲ್ಲಿ ಬಹಳ ಎಷ್ಟು ವಿಚಿತ್ರ ವಾತಾವರಣ ಇತ್ತು ಅಂದರೆ ಬೇರೆ ಯಾವ ಜನಗಳು ಇಲ್ಲ, ವಾದ್ಯಗಳೆಲ್ಲ ಏನೂ ಇಲ್ಲ, ಒಳ್ಳೆ ಘೋಷ ಕೇಳಿಸ್ತಾ ಇದೆ ಸಂಗೀತ, ಸುಸ್ವರವಾದ ಸಂಗೀತ, ಒಳ್ಳೆ ಅಪೂರ್ವವಾದ ವಾದ್ಯಘೋಷಗಳು, ಯಾವ ಜನರು ಕಾಣ್ತಾನೆ ಇಲ್ಲ. ಆ ಧ್ವನಿಯೆಲ್ಲ ಸರೋವರದೊಳಗಿಂದ ಬರ್ತಾ ಇದೆ, ಮತ್ತೆ ಸರೋವರದೊಳಗಿಂದ ಬರ್ತಾ ಇದೆ, ಸುತ್ತಮುತ್ತ ಎಲ್ಲೂ ಇಲ್ಲ. ಇಲ್ಲಿಂದ ಬಂದಿದ್ದು ರಾಮದೇವರು ಮೂಲ ಕಾರಣ ಆಜ್ಞೆನೆ ಲೋಕಕ್ಕೆ ತಿಳಿಸ್ತಾರೆ. ಕೆಲವು ಪದಾರ್ಥಗಳನ್ನು ಕಂಡಾಗ ಅದನ್ನು ಅರ್ಥ ಮಾಡಿಕೊಳ್ಳೋ ಯೋಚನೆ ಕೂಡ ಮಾಡಬೇಕು. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ, ದೇವರ ಮಹಿಮೆ ನಾವು ಹೆಚ್ಚೆಚ್ಚು ತಿಳ್ಕೊಳ್ಳೋಕೆ ಅವಕಾಶ ಆಗುವುದು. ತಾನು ಸ್ವತಃ ದೇವರಾಗಿ ಕೇಳ್ತಾರೆ ಅಲ್ಲಿದ್ದ ಋಷಿಮುನಿಗಳನ್ನು, ಏನಿದು ಎಷ್ಟು ವಿಚಿತ್ರವಾದ ಸ್ಥಳ, ವಾದ್ಯಗಳು ಇಷ್ಟೆಲ್ಲ ಕೇಳಿಸಿದ್ರು ಕೂಡ ಎಲ್ಲಿಂದ ಬರುತ್ತೆ, ಯಾರು ಹೇಳ್ತಾರೆ, ಕಾಣಿಸೋದೇ ಇಲ್ವಲ್ಲ ಅಂತ ಕೇಳಿದಾಗ ಋಷಿಮುನಿಗಳು ರಾಮನ ವಿಜ್ಞಾಪನೆ ಮಾಡ್ತಾರೆ, ರಾಮ ವಿಚಿತ್ರವಾದ ಪ್ರಸಂಗ ಇದು. ಹಿಂದೊಬ್ಬ ಮಾಂಡಕರಣಿ ಅಂತ ಒಬ್ಬ ಮುನಿ ಇದ್ದ, ಮಾಂಡಕರಣಿ ಅಂತ ಮುನಿಯ ಹೆಸರು, ಮಹಾ ತಪಸ್ವಿಯಾದ ವ್ಯಕ್ತಿ. ತುಂಬ ದಿವಸಗಳ ಕಾಲ ಬಗೆ ಬಗೆಯ ರೀತಿಯಲ್ಲಿ ತಪಸ್ಸನ್ನು ಮಾಡಿದ, ಚಿತ್ರವಿಚಿತ್ರವಾದ ತಪಸ್ಸನ್ನು ಮಾಡಿದ. ಆಗ ದೇವತೆಗಳಿಗೆ ಅವನ ಬಗ್ಗೆ ಒಂದು ಸಂಶಯ ಬಂತು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಆ ಉದ್ದೇಶ ಏನಾದರೂ ಕೂಡ ದೇವಲೋಕಕ್ಕೆ ಲಗ್ಗೆ ಇಡೋದು ಮೊದಲಾದಿರುತ್ತಲ್ಲ, ಭಾಳ ಸೀರಿಯಸ್ ಆಗಿ ಟ್ರೈ ಮಾಡ್ತಿದ್ರೆ ಯಾತಕ್ಕೆ ಅಂತ ಕೇಳೋ ಪ್ರಶ್ನೆ ಬರುತ್ತೆ. ಹಿಂದಕ್ಕೆ ಋಷಿಮುನಿಗಳ ಉದ್ದೇಶ ಸಾಮಾನ್ಯವಾಗಿ ಭಾರಿ ಮೇಲೆ ಹೋಗೋ ಯೋಚನೆ ಮಾಡಿರ್ತಾರೆ, ದೇವತೆಗಳಿಗೆ ಗೊತ್ತು ಯಾವ ರೀತಿ ಬರ್ತಾ ಇಲ್ಲ ಅಂತ. ಅದು ಲೋಕ ಎಚ್ಚರಿಕೆ ಕೊಡಬೇಕಾಗಿದೆ, ಯಾರಾದರೂ ಒಂದು ವಿಶೇಷವಾದ ಏನೋ ಮಾಡ್ತಿದ್ದಾರೆ ಅಂತ ಕೇಳಿದರೆ ಅದರ ಹಿನ್ನೆಲೆಯನ್ನು ಹುಡುಕಬೇಕಾದದ್ದು, ಅದು ಪರಿಹಾರ ಕೂಡ ಕಾಣಬೇಕಾದದ್ದು, ಅದು ಮನುಷ್ಯನ ವಿವೇಕಿಯಾದ ಜನ ವ್ಯಕ್ತಿಯ ಕರ್ತವ್ಯ. ಅದಕ್ಕಾಗಿ ಅವನ ತಪಸ್ಸನ್ನು ಭಂಗಪಡಿಸಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡಿದರಂತೆ. ಸ್ವತಃ ಇಂದ್ರದೇವರು ದೇವಲೋಕದ 5 ಜನ ಅಪ್ಸರಿಯರನ್ನು ಕಳಿಸಿಕೊಟ್ಟಿರುತ್ತೆ, ಅವರ ಮುಂದೆ ಅಪ್ಸರಿಯವರ ಮುಂದೆ ವಿಳಾಸವನ್ನು ತೋರಿಸಬೇಕು. ವಿಳಾಸಕ್ಕೆ ಅವರು ಬಲಿಯಾಗಿಬಿಟ್ರೆ ಅದು ತಪಸ್ಸು ಮುಗಿದಾಗಲೆಕ್ಕ, ಅಲ್ಲಿಗೆ ಬೇರೆಯವರು ಯೋಚನೆ ಮಾಡೋ ಕಾರಣ ಇಲ್ಲ. ಇದು ಸಾಮಾನ್ಯವಾದ ಪರಿಕಲ್ಪನೆ, ದೇವತೆಗಳಿಗೆ ಭಯ ಅಜ್ಞಾನಗಳ ಹೆಸರಲ್ಲ, ಪರೀಕ್ಷೆ ಮಾಡೋ ರೀತಿಯಲ್ಲಿ ಆ ಋಷಿಗೆ ಅನುಗ್ರಹವನ್ನು ಮಾಡಿರಬೇಕು. ಆ ತಪಸ್ಸು ವ್ಯರ್ಥ ಆಗಿರಬಾರದು, ದುರುಪಯೋಗ ಆಗಬಾರದು, ಆ ವ್ಯವಸ್ಥೆ ಮಾಡೋದಕ್ಕಿಂತ ತೋರಿಸ್ತಾರೆ. 5 ಜನ ಅಪ್ಸರಿಯರು ಬರ್ತಾರೆ, ಋಷಿ ಬಂದ ವಿಳಾಸಗಳನ್ನು ತೋರಿಸ್ತಾರೆ, ಋಷಿ ಆಕರ್ಷಿತರಾಗ್ತಾರೆ, ಅವಳ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ, ಸಂಸಾರವನ್ನೇ ಪ್ರಾರಂಭ ಮಾಡಿಬಿಡ್ತಾರೆ. ಅವರು ಆ ಋಷಿ ಮತ್ತೆ ತಪಸ್ಸು ಮಾಡದಂತೆ ಇರಬೇಕು, ತಮ್ಮ ಜೊತೆಗೆ ಇರಬೇಕು. ಆ ಮೂಲಕವಾಗಿ ಆತ ಅಧಿಕ ಪುಣ್ಯ ಬರಬಾರದವರಿಗೆ. ಏಧಮಾನ ದುಡಿತೇವ ಹರೇರ್ ನಾಮಹಿ ವೈದಿಕಂ, ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಸಂಪಾದನೆ ಮಾಡೋದು ಅವರಿಗೆ ಅನರ್ಥಕರ. ಇವತ್ತು ಅಷ್ಟು ಹೇಳ್ತಾ ನಮಗೆ ಡಿಸ್ಪ್ರಪೋರ್ಷನೇಟ್ ವೆಲ್ತ್ ಅಂತೀವಲ್ಲ, ಹಾಕಿ ಅವನ ಸಂಪಾದನೆಗೂ ಅವನ ಆಸ್ತಿಗೂ ವ್ಯತ್ಯಾಸ ಇದ್ದಾಗ ಅವನು ಅಪರಾಧಿ ಅಂತಾಗ್ತಾನೆ. ಆ ಯೋಗ್ಯತೆಗೆ ಮೀರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಯೋಗ್ಯತೆಯಲ್ಲಿ ಹೇಗೆ ಅರ್ಥ ಆಗ್ತದೋ ಹಾಕಿ, ಅದೇ ರೀತಿ ಓವರ್ ವೋಲ್ಟೇಜ್ ಆಗಬಾರ್ದು, ಅದು ಗೊತ್ತಿದೆ ನಮಗೆ. ಹೆಚ್ಚು ವೋಲ್ಟೇಜ್ ಬೇಕು, ಹೆಚ್ಚು ಬಂದರೆ ಬರ್ನ್ ಆಗಿ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಪುಣ್ಯ ಇರಬೇಕು, ಯೋಗ್ಯತೆಯನ್ನು ಮೀರಬಾರದು. ಅದಕ್ಕಾಗಿ ಕೂಡ ವ್ಯವಸ್ಥೆ ಮಾಡುತ್ತಾರೆ. 5 ಜನ ವಾಸ ಮಾಡ್ತಾ ಇದ್ದಾರೆ ಅವರು, ಅವರ ವಿಶೇಷವಾದಂತಹ ವಿಳಾಸಗಳೆಲ್ಲ ಕೂಡ ಅವ್ರಿಗೊಂದು ವಾಸ ಮಾಡೋಕ್ಕೆ ಜಾಗ ಬೇಕಲ್ಲ. ಆ ಮುನಿ ಏನ್ ಮಾಡಿದರಂತೆ, ಸರೋವರದೊಳಗೇನೆ ಒಂದು ಭವನ ನಿರ್ಮಾಣ ಮಾಡಿದ್ರು ಸರೋವರದೊಳಗೆ. ಇವತ್ತಿನ ಕಾಲಕ್ಕೆ ಏನು ಆಶ್ಚರ್ಯನೇ ಇಲ್ಲ, ತಾವು ಸಮುದ್ರದೊಳಗೆ ಟ್ರೈನ್ ಹೋಗುತ್ತೆ ಆ ರೀತಿ ಮಾಡಿದ್ದ. ಹಿಂದಿನ ಕಾಲದ ಮುನಿಗಳಿಗೆ ಯಂತ್ರದಿಂದ ಮಾಡ್ತಿದ್ದಿಲ್ಲ, ಎಲ್ಲ ಮಂತ್ರಶಕ್ತಿಯಿಂದ ಮಾಡ್ತಾ ಇದ್ರು. ಇವತ್ತು ಮಂತ್ರಶಕ್ತಿ ಹೊರಟೋಯಿತು, ಯಂತ್ರದ ಶಕ್ತಿ ಬಂದಿದೆ. ಯಂತ್ರದ ಶಕ್ತಿ ಸೀಮಿತ ಮತ್ತು ಅಪಾಯಕರ. ಆ ಯಂತ್ರ ಸೃಷ್ಟಿಕರ್ತನ ತನ್ನ ಮಾಡದೆಯನ್ನು ಕೊಂದು ಹಾಕಿಬಿಡುವುದು ಬೇಕಾದ್ರೆ. ಋಷಿ ಬಿಡುಗಡೆ ತಪಸ್ಸು ಹಾಗಲ್ಲ, ಅಂತರ್ಭವನ ಅಂತರ್ಜಲದಲ್ಲಿ ಭವನ ನಿರ್ಮಾಣ ಮಾಡಿದರೆ. ಇವೆಲ್ಲ ಟೆಕ್ನಾಲಜಿ ಹೋದರೆ ಎಷ್ಟು ಉಪಯುಕ್ತವಾದ ಮಾಹಿತಿಗಳಿವೆ. ಆ ಕಾಲಕ್ಕೆ ನೀರಿನೊಳಗೆ ಮನೆ, ಅಲ್ಲಿ ವಾಸಸ್ಥಾನ, ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಧ್ವನಿ ಹೊರಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅವರ ಧ್ವನಿ ಹೊರಗೆ ಬರ್ತಾ ಇದೆ, ಒಳಗವರೆಲ್ಲ ಇದ್ದಾರೆ. ಅದು ಪಂಚಾಪ್ಸರಸಸ್ತೀರ್ಥ ಅಂದ್ರೆ ಅದು. ಇದನ್ನೆಲ್ಲ ಕೂಡ ವಾಲ್ಮೀಕಿಗಳು ಏನು ಬರೀತಾರೆ, ಸಂಗ್ರಹ ರಾಮಾಯಣ ನಾರಾಯಣ ಪಂಡಿತರ ಕೃತಿ, ಅದು ಕೂಡ ವಿಶೇಷ ಇದನ್ನೆಲ್ಲ ಬಿಡೋದಿಲ್ಲ. ನಾವು ಮೂಲ ನಿರ್ಣಯದಲ್ಲಿ ನಿರ್ಣೀತವಾದ ವಿಚಾರಣ ಆಚಾರ ಹೆಚ್ಚು ಹೇಳೋದಿಲ್ಲ, ಆದರೆ ಸಂಶಯಗ್ರಸ್ತ ವಿಚಾರಗಳು ವಿಸ್ತಾರವಾಗಿ ಡೀಲ್ ಮಾಡ್ತಾರೆ, ಅವನ್ನು ಮೆನ್ಷನ್ ಮಾಡ್ತಾರೆ ಅಷ್ಟೇ. ಇವರು ಅದನ್ನೆಲ್ಲ ಸಂಗ್ರಹ ಮಾಡಿಬಿಟ್ಟು ಪಂಚಾಪ್ಸರಸ ತೀರ್ಥ ಇದು. ಆ ತೀರ್ಥದಲ್ಲಿ ಆ ಮಾಂಡಕರ್ಣ ಮುಡಿ ಇವತ್ತಿಗೂ ವಾಸವಾಗಿದ್ದಾರೆ. ಅವರ ಮತ್ತು ಅವರ ಅಪ್ಸರಿಯರ ವಿಳಾಸದ ಒಂದು ಚಿಹ್ನೆಗಾಗಿ ಈ ಘೋಷಗಳು ಕೆಡಿಸ್ತಾ ಇವೆ. ನಿಜವಾಗಲೂ ಪರಮಾದ್ಭುತ ಅಂತ ಹೇಳಿ ಋಷಿಮುನಿಗಳ ಶಕ್ತಿಯನ್ನು ವರ್ಣನೆ ಮಾಡಿದರು. ಋಷಿಮುನಿಗಳ ಶಕ್ತಿ ವರ್ಣನೆಯಿಂದ ಏನು ಉಪಯೋಗ ಅಂದರೆ, ನಾವು ಬರೀ ತಪಸ್ಸು ಮಾಡೋದನ್ನು ಅಷ್ಟೇ ಕೇಳಿರ್ತೇವೆ, ಇವತ್ತಿನ ಆಧುನಿಕ ಸೌಕರ್ಯಗಳನ್ನು ಪಡಿತಾರವರೆಲ್ಲ ಅಂತ ನಮ್ಮ ಯೋಜನೆ. ಲಕ್ಷುರಿ ಮಾಡಕ್ಕೆ ಬರುತ್ತೋ ಅಂತ ಕೇಳಿದರೆ ಆ ಲಕ್ಷುರಿ ನಮಗೆ ಮಾಡಕ್ಕೆ ಬರೋದಂತ ಲಕ್ಷುರಿ ಬೇಕು. ಆದರೆ ಧರ್ಮ ಬಿಡೋದಿಲ್ಲ, ಇದು ವಿಷಯ, ಧರ್ಮ ಬಿಡೋದಿಲ್ಲ. ನಮ್ಮ ಶಾಸ್ತ್ರ ಹೇಳೋದು ಹಾಗೇನೆ, ನೀವು ಸುಖವನ್ನು ಪಡಬೇಡಿ, ಶಾಸ್ತ್ರ ಹೇಳೋದೇ ಇಲ್ಲ. ನಿಷಿದ್ಧ ಸುಖ ಆಗಬಾರದು, ಅನಿಷಿದ್ಧ ಸುಖ ತ್ಯಾಗಿ ಪಶುರೇವರ ಸಂಶಯ. ಯಾರು ನಿಷಿದ್ಧವಲ್ಲದ ಸುಖವನ್ನು ವಿನಾಕಾರಣ ತ್ಯಾಗ ಮಾಡ್ತಾನೋ ಅವನನ್ನು ಪಶು ಅಂತ ಕರೀತಾರೆ ಹೊರತು ಅವನ ತಿಳುವಳಿಕೆ ಇರೋ ಅಂತ ಕರೆಯೋದಿಲ್ಲ. ನಮ್ಮ ಜನ ತಪ್ಪು ತಿಳ್ಕೊಂಡಿರೋದು ಅದೇ ವೇದಾಂತದ ಬಗ್ಗೆ ಅಂದ್ರೇನು, ಇವ್ರು ಸುಖ ಪಡೋದೇ ಗೊತ್ತಿಲ್ಲ ವೇದಾಂತದಲ್ಲಿ. ಆಕ್ಷೇಪ ಇವರಿಗೆ ಬರೀ ರಥ ಉಪವಾಸ ಹೋಮ ಹವನ ಅಂತ ಕಾಲ ಕಳೀತಾರೆ ಹೊರತು ಇವ್ರು ಎಂಜಾಯ್ ಮಾಡೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವ್ರು ಕ್ಲಬ್ಗೆ ಹೋಗ್ತಾರೆ, ಅದು ಎಂಜಾಯ್ಮೆಂಟ್ ಅವನು ತಿಳ್ಕೊಂಡಿದ್ದಾನೆ. ನೀವು ಅದಕ್ಕೆ ಏನು ಮಾಡ್ತೀರಿ ಮತ್ತೆ ಹುಡುಗರಿಗೆ ಬರೀ ಕ್ಲಬ್ಗೆ ಹೋಗ್ತಾರೆ ಕುಡಿದು ಬಿಡ್ತಾನೆ ಏನಂತ ಗೊತ್ತಿಲ್ಲ ಅವನಿಗೆ ಉತ್ತರ ಕೊಡ್ತಾ ಬರಲ್ಲ ಇಲ್ಲ ಅವನಿಗೆ. ಅವನಿಗೂ ನಷ್ಟ, ಲೋಕ ಸಮಾಜಕ್ಕೂ ನಷ್ಟ. ಇವ್ರದ್ದು ಹಾಗಲ್ಲ, ಇವರು ಇಷ್ಟಪಟ್ಟರೆ ಎಷ್ಟು ಸುಖವಾಗಿರಬಲ್ಲರು ಅಂತ ಹೇಳೋದು ನಿದರ್ಶನ ಇದು. ಅವನು ನಿನ್ನೆ ಹೇಳಿದಂತೆ ವಿಚಿತ್ರ ತಪಸ್ ಮಾಡಲಿಕ್ಕೂ ತಯಾರು. ವಿಚಿತ್ರ ಕೆಲವೆಲ್ಲ ದಂತೋಲುಖರು ಅಂತ ಹೇಳಿ, ದಂತ ಉಲೂಖಲವರು ಅಂತ ಹೆಸರು ಅವರಿಗೆ ಋಷಿಗಳಿಗೆ. ದಂತ ಉಲೂಖಲ ಅಂದ್ರೇನು, ಅವ್ರು ಯಾವುದೇ ಪದಾರ್ಥನ ಬಾಯಲ್ಲಿ ಹಾಕ್ಕೊಂಡು ಹಲ್ಲಿನಿಂದ ಕಡತಿನ ಹೊರಗಡೆ ಕುಟ್ಟಿರಬಾರ್ದು, ಬೀಸಿರಬಾರ್ದು, ಬಾಯಲ್ಲೇ ಮಡ್ಕೋಬೇಕಂತ. ಅಷ್ಟರ ಮಟ್ಟಿಗೆ ಸಿದ್ಧಿ. ಆದರೆ ಗೊತ್ತು ಇದ್ರಿಲ್ಲ, ಅಷ್ಟೇ ಅಷ್ಟರ ಮೇಲೆ ಜೀವನ ಪೂರ್ತಿ ಕಳೆಯೋದು. ಆ ವಾತಾಶನರು ಜಲಾಶನರು ಅನೇಕ ಚಿತ್ರವಿಚ್ಚ ತಪಸ್ ಯಾತಕ್ಕೆ ಮಾಡ್ತಾರೆ ಅಂದರೆ ಅಷ್ಟು ತಪಸ್ ಬರುತ್ತೆ. ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟು ರಾತ್ರಿ 12 ಗಂಟೆ ಮನೆ ಬರ್ತಾರಲ್ಲ, ಬುದ್ಧಿ ಇದೆಯಾ ಅಂದರೆ ಲಕ್ಷಾಂತರ ಬರುತ್ತೆ ಅಂತ ಕೇಳಿದ, ಓ ಆಗಿದ್ರೆ ಭಾರಿ ಬುದ್ಧಿ ಅಂತ ಅಷ್ಟೇ ಅಂದ್ಬಿಡುತ್ತೆ. ಸುಮ್ಮನೆ ಹೋಗಿ ಬಂದರೆ ಬೀದಿ ತಿರುಗಿ ಬಂದರೆ ಭಜಿತಿ ಆಗುತ್ತೆ. ಅಷ್ಟು ಸಂಪಾದನೆ ಮಾಡ್ತಾರೆ ಅಂದರೆ ಹೋಗಿದ್ದು ನಮಗೆ ಸಾರ್ಥಕ ಅನಿಸುತ್ತೆ ಹೌದಲ್ಲ ಜನಗಳಿಗೆ. ಋಷಿಮುನಿಗಳ ಸಿದ್ಧಿ ಆಗಿ ಆ ಸಿದ್ಧಿಗಳು ಅಗಸ್ತ್ಯರ ಸಿದ್ಧಿ ಆಗಿತ್ತು, ಇವರು ಸಿದ್ಧಿ ಆಗಿತ್ತು. ಅಷ್ಟೆಲ್ಲ ಕಷ್ಟಪಡೋದ್ರ ಹಿಂದೆ ಎಷ್ಟು ಯಶಸ್ಸಿದೆ, ಎಷ್ಟು ತೃಪ್ತಿ ಇದೆ, ಎಷ್ಟು ಲೋಕೋಪಕಾರ ಇದೆ ಅದನ್ನೆಲ್ಲ ತಿಳಿಸ್ತಾರೆ. ಸಂಗೀತಾದಿಗಳು ಸಾಮಾನ್ಯವಾಗಿ ಶಾಸ್ತ್ರಕ್ಕೆ ವಿರುದ್ಧ ಅಂತಲೇ ಪದ್ಧತಿ, ಆದರೆ ಸರಿಯಾಗಿ ಅಳವಡಿಸಿಕೊಂಡ್ರೆ ಯಾವುದು ವಿರುದ್ಧ ಆಗಬಾರದು. ಆ ಋಷಿಮುನಿಗಳು ಸಂಗೀತ ವಾದ್ಯ ಎಲ್ಲವನ್ನೂ ಕೂಡ ಸಂಪರ್ಕದಲ್ಲಿ ಇಟ್ಕೊಂಡ್ರೂ ಕೂಡ ಧರ್ಮದ ಹಾದಿ ತಪ್ಪಿರಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಜನಗಳಿಗೆ ಕೃತಯಾಗದ ಜನದಲ್ಲಿ ಅವರು ಪಡೋ ಸುಖ ಇವತ್ತು ಅಂಥ ವೇಷಭೂಷಣ ಯಾರು ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪುರಾಣಗಳಲ್ಲಿ ಅವರಿಗೂ ಬಿಟ್ಟುಬಿಡಿ, ಹಿರಣ್ಯಕಶಿಪು ಬದಲ ಅಂತ ವರ್ಣನೆ ಮಾಡ್ತಾರೆ, ಎಷ್ಟು ಚಿತ್ರವಿಚಿತ್ರವಾದ ಆಭರಣಗಳತ್ತೆ ಅವರ ಮೇಲೆ. ಮತ್ತೆ ಯಾವ ಮಂತ್ರಿಗಳಿಗೂ ಯಾವುದಕ್ಕೂ ಸಾಧ್ಯ ಇಲ್ಲ ಅಂದರೆ ಇದು ಇವರು ಎಂಜಾಯ್ಮೆಂಟ್ ಅಂದರೆ ಇವರಿಗೆ ಅರ್ಥನೇ ಇಲ್ಲ. ಅವು ಒಬ್ಬೊಬ್ಬ ದೇವ್ರ ಮೈಗೆ ಕೋಟಿ ಕೋಟಿ ಗಟ್ಟಲೆ ಆಭರಣ ಇರತಕ್ಕಂಥ ಕಾಲ ಇತ್ತು. ಈ ವಸ್ತುಗಳು ಹೋಯಿತು, ಅದು ಹೋಯಿತು, ಆದರೆ ಒಂದು ಭ್ರಾಮಕ ಪ್ರಪಂಚ ಇತ್ತು. ಯಾವುದನ್ನೋ ಒಂದು ಮೈ ಮರೆಯೋದು, ಎಚ್ಚರ ತಪ್ಪುಕೊಳ್ಳೋದು, ಉನ್ಮಾದಕ್ಕೊಳಗಾಗೋದನ್ನೇ ಜನ ಇವತ್ತು ಸುಖ ಅಂತ ಭಾವಿಸಿಬಿಟ್ಟಿದ್ದಾರೆ. ಅದು ಭಾರಿ ತಪ್ಪು. ಎಚ್ಚರ ಬಿದ್ದು ಇವತ್ತು ಕೋಮಾದಲ್ಲಿ ಅವನು ಗ್ಲುಕೋಸ್ ಕೊಟ್ಟಿರ್ತಾರೆ, ಎಷ್ಟು ಆನಂದವಾಗಿದ್ದಾರೆ ಯಾರು ಅಂತಾರ ಅವನ್ನ, ಪಾಪ ನೋಡಿದ ತಕ್ಷಣ ಪಾಪ ಅಂತಾರೆ. ಮೊದಲಷ್ಟು ಇನ್ನೇನು ಅನ್ನೋದೇ ಇಲ್ಲ. ಏನ್ರಿ ಆರಾಮ್ ಮಲಗಿದ್ದಾನೆ ಏನು ಪಾಪ ಅಂತೀರಿ, ಪಾಪ ಹೇಳೋದಿಲ್ಲ ಕೂಡ. ಇಲ್ಲಿ ಚಿಂತೆ ಮಲಗಿಬಿಟ್ಟೆ ನಾನು ಕೇಳಿದರೆ ಸುಖನ ಅದು ಒಂದು ಅಲ್ಲ, ಸುಖ ಅಂತ ಕರೆಯೋದಿಲ್ಲ ಅದು. ಅದೇ ರೀತಿಯೇ ಇವತ್ತು ಎಚ್ಚರ ಇಲ್ಲದೆ ಮಾಡ್ತಕ್ಕಂಥ ಯಾವ ಕೆಲಸಕ್ಕೂ ಕೂಡ ನಿಜವಾದಂಥ ಸಿದ್ಧಿ ಅಂತ ಕರೆಯೋದಿಲ್ಲ. ಎಚ್ಚರ ಇದ್ದಾಗ ಮಾತ್ರ ಅದಕ್ಕೆ ಮಹತ್ವ ಬರೋದು. ಏನೋ ತಿಂತಾ ಇರ್ತಾನೆ, ಚೆನ್ನಾಗಿರುತ್ತೆ, ಏನಂತ ಗೊತ್ತಿಲ್ಲ ಅವನಿಗೆ. ಏನೋ ಒಂದು ಆಸ್ತಿ ಯಾರೋ ಇದೇನು ಏನು ಗಂಡ ಏನು ಏನು ಅಂತ ಕೇಳ್ತಾರೆ, ಹೇಳುತ್ತೆ ಆ ಒಂದು ಆನಂದದ ವೈಶಿಷ್ಟ್ಯ, ಓ ಇದ ನನಗೆ ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರೆ. ಅವನು ತಿಂದ ಸುಖದ ಜೊತೆಗೆ ಅದೇನಂತ ಗೊತ್ತಾಗಬೇಕಾದ್ ಭಾರಿ ಮುಖ್ಯ. ಅದು ಗೊತ್ತಾಗದು ಏನೋ ಮಾಡಿದ್ರು ಏನೋ ಮಾಡಿದ್ರು ಅನ್ನೋದು ಬೇರೆ, ಇಂಥದ್ದೇ ಮಾಡಿದ್ರು ಅಂತ ಹೇಳೋದು ಬೇರೆ. ಆ ದೃಷ್ಟಿಯಿಂದ ಋಷಿಮುನಿಗಳ ಸಿದ್ಧಿಯನ್ನ ಮಹಾಭಾರತ ರಾಮಾಯಣ ಪುರಾಣಗಳು ಮತ್ತೆ ಮತ್ತೆ ಹೇಳೋದಕ್ಕೆ ಕಾರಣ, ಸಿದ್ಧಿ ಸರಿಯಾದ ರೀತಿಯಲ್ಲಿ ಹೋದರೆ ಅದು ಸುಖವನ್ನು ವೃದ್ಧಿ ಮಾಡುತ್ತೆ ಹೊರತು ಎಂದೂ ದಾರಿ ತಪ್ಪಿಸ್ತಕ್ಕಂಥದ್ದಲ್ಲ ಅಂತ ಹೇಳಿದೆ. ಅಲ್ಲೇ ದರಾಬದಿಯವರು ಬಂದು ಹೋಗ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಮಾಡ್ತಾ ಪಂಚವಟಿ ಕ್ಷೇತ್ರಕ್ಕೆ ಬರ್ತಾರೆ. ಪಂಚವಟಿ, ವಟ ಅಂದರೆ ಆಲದ ಮರ, ಪಂಚವಟಿ ಅಂದರೆ 5 ಆಲಮರ ಇರ್ತಕ್ಕಂಥ ಜಾಗ. ಇವತ್ತಿಗೂ ಇದೆ ಅದು, ನಮ್ಮ ರಾಮಾಯಣ ಮಹಾಭಾರತ ಎಷ್ಟು ಸತ್ಯ ಅಂದರೆ ಇವತ್ತಿಗೂ ಆ ಸ್ಪಾಟ್ ಇದೆ. ಅಲ್ಲಿ ರಾಮದೇವರು ಬರ್ತಾರೆ, ಬಂದು ಆಶ್ರಮ ನಿರ್ಮಾಣ ಮಾಡ್ಕೋತಾರೆ. ಅದು ಭಯಾನಕವಾದ ಸ್ಥಳ. ಎಷ್ಟು ಭಯಾನಕ ಅಂದರೆ ಇವತ್ತಿಗೂ ಭಯಾನಕ ಸ್ಥಳ. ನೀವು ನಾಸಿಕ್ಗೆ ಹೋಗಿ, ನಾಸಿಕ್ಕಿಂದ ಪಂಚವಟಿ ಇರೋದು ಅಲ್ಲೇನೆ. ಅಲ್ಲಿಗೆ ಹೋಗಿ ನೀವು ಸಾಯಂಕಾಲ 5 ಗಂಟೆ ಮೇಲೆ ಯಾರೂ ಬರಲ್ಲ ಅಂತಾರೆ, ರಿಕ್ಷಾ ತಾಂಗ ಯಾರೂ ಬರೋದಿಲ್ಲ ಅಲ್ಲಿ, ಇಷ್ಟೊತ್ತಿಗೆ ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಂದರೆ ಇವತ್ತಿನ ಕಾಲಕ್ಕೂ ಭಯ ಇರಬೇಕಾದ್ರೆ ಅವತ್ತೆ ಆಗಿರಬೇಕು. ಇದು ಎಷ್ಟು ವರ್ಷದ ಹಿಂದಿನ ಕಥೆ ಗೊತ್ತಾ, ರಾಮಾಯಣ ತುಂಬ ಜನ ಈ ತ್ರೇತಾಯುಗ ಅಂತ ತಿಳ್ಕೊಂಡಿರ್ತಾರೆ. ಈ ತ್ರೇತಾಯುಗ ಅಲ್ಲ, 24ನೇ ತ್ರೇತಾಯುಗ ಅದು. ಇದು 28ನೇ ಕಲಿಯುಗ, ಅಂದರೆ 2 ಕೋಟಿ ವರ್ಷದ ಹಿಂದಿನ ಕಥೆ ಇದು. ಅವತ್ತೆ ಹಾಗೆ ವಾತಾವರಣ ಇರಬೇಕು ಲೆಕ್ಕ ಹಾಕಿ. ಇವತ್ತಿನ ವಾತಾವರಣಕ್ಕೋದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಇವತ್ತೇ ಅಲ್ಲಿ ಜನ ಭಯಪಡ್ತಾರೆ, ಅಲ್ಲಿಯವರೆಗೂ ಹೊರಗಿನವರಲ್ಲ, ಅಲ್ಲಿಯವೇ ಭಯಪಡ್ತಾರೆ ಅಂತ ಹೇಳಿದರೆ ಅಲ್ಲಿ ಹೋಗ್ಲಿಕ್ಕೆ ಏನು ಕೊಟ್ಟರು ಬರೋದಿಲ್ಲ ಅಂತ, ಅಷ್ಟು ಎಷ್ಟು ಕೊಟ್ಟರು ಬರೋದಿಲ್ಲ ನಾವು ಅಂತ ಹೇಳಿದ. ಯಾಕೆ ಅಷ್ಟು ಭಯದ ವಾತಾವರಣ ಸುಳ್ತು. ಅಲ್ಲಿ ರಾಮದೇವರು ವಾಸ ಮಾಡ್ತಾ ಇದ್ದಾರೆ. ಯಾಕೆ ರಾಮದೇವರು ಭಯದ ಹೆಸರೇ ಇಲ್ಲ. ಭಯ ಪರಮಾತ್ಮ ಎಲ್ಲಿದೆ, ಭಯ ಇರಬೇಕಾದ ಭಗವದ್ಭಕ್ತರಿಗೆ ಭಯ ಇರೋದಿಲ್ಲ ಅಂತ ಭಗವದ್ಗೀತೆ ಹೇಳುತ್ತದೆ. 16ನೇ ಅಧ್ಯಾಯದ ದೈವೀ ಸಂಪತ್ತಿನ ಮೊದಲ ಮಾತು, ಅಭಯಂ ಸತ್ವ ಸಂಸಿದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಭಗವದ್ಭಕ್ತರ ಮೊದಲ ಕ್ಷಣ ನಿರ್ಭೀತವಾದ ಜೀವನ. ಯಾವ ಕಾಲಕ್ಕೂ ಪ್ರಾಮಾಣಿಕ ಮನುಷ್ಯನಿಗೆ ಭಯ ಕಾರಣನೇ ಇಲ್ಲ. ಅಪ್ರಾಮಾಣಿಕನಿಗೆ ಮಲಗಿದಾಗಲೂ ಭಯ, ನಿದ್ದುಗಂಡಲ್ಲೂ ಭಯ ಅವನಿಗೆ. ಯಾವಾಗ ಏನಾಗುತ್ತೋ ಏನಾಗುತ್ತೋ, ಗಂಡ ಭಯ ಪಡ್ತಿರ್ತ. ಇದಕ್ಕೆ ಭಗವಂತನಿಗೆ ಭಯ ಯಾತಕ್ಕೆ? ಅಶೇಷ ದೋಷ ದೂರ, ಭಯ ಹೇಗೆ ಬರುತ್ತೆ? ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಭಯ ಯಾತಕ್ಕೆ ಬರುತ್ತೆ? ಇದೆಲ್ಲ ನಮಗೆ ತಿಳಿಸಲಿಕ್ಕೆ ಪ್ರಾಮಾಣಿಕ ಬದುಕಿಗಿರೋ ಒಂದು ನೆಮ್ಮದಿ, ಅಪ್ರಾಮಾಣಿಕ ಬದುಕಿಗಿರೋದಿಲ್ಲ. ಇವತ್ತು ಭಯದ ವಾತಾವರಣ ಮತ್ತು ಭಯಂಕರ ಉಗ್ರಗಾಮಿಗಳ ಭಯ, ಎರಡೆರಡು ಭಯ ಸೇರಿಕೊಂಡಿದೆ. ನಮಗೆ ಸಿದ್ಧಿ ಇಲ್ಲ, ಆದ್ದರಿಂದ ಅವ್ರ ಭಯ, ಮತ್ತೆ ಸಾಚಾರ ಸಂಪಾದನೆ ಇತ್ಯಾದಿ ಎಲ್ಲ ಒಡಗಿನ ಭಯ. ಎಲ್ಲ ಭಯದ ಮಧ್ಯ ಮನುಷ್ಯ ಬದುಕಿದರೆ ಯಾವ ಸುಖ ಅದು? ರಾಮದೇವರು ಸಿದ್ಧ ವಾಸ ಮಾಡ್ತಾರೆ, ಲಕ್ಷ್ಮಣ ಪರ್ಣಕುಡಿ ನಿರ್ಮಾಣ ಮಾಡುತ್ತಿದ್ದಾರೆ, ಅಲ್ಲಿ ಕೆಲವು ದಿವಸ ಕಳೀತಾ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಅಕ್ಯುರೇಸಿ ಮೇಂಟೈನ್ ಮಾಡ್ತಾರೆ, ಯಾವ ಕಾವ್ಯದರೂ ತರಲಿಲ್ಲ, ಯಾವ ಕವಿಗಳು ಮತ್ತೆ ಅದರ ಮುಂದೆ ಬರಲಿಕ್ಕಾಗಲಿಲ್ಲ ಅವ್ರ ಕೈಲಿ, ಅಷ್ಟು ಅಕ್ಯುರೇಸಿ ಕೊಡ್ತಾರೆ. ರಾಮದೇವರು ಎಲ್ಲೆಲ್ಲಿ ಎಷ್ಟೆಷ್ಟು ತಿಂಗಳಿದ್ರು, ಎಷ್ಟೆಷ್ಟು ದಿವಸ ಇದ್ರು, ಅದನ್ನು ಕೆಲಸ ಒನ್ ಡೇ ಹಾಲ್ಟ್ ಬೇರೆ, ಮೂರಾಗ್ ಇದ್ದಿದ್ದು ಬೇರೆ, ತಿಂಗಳಗಟ್ಟಲೆ ಇದ್ದಿದ್ದು ಬೇರೆ, ಮತ್ತೆ ಅಲ್ಲಿಗೆ ಎಷ್ಟು ತಿಂಗಳಾಯ್ತು, ವನವಾಸ ಎಷ್ಟು ತಿಂಗಳು ಕಳೀತು, ಎಷ್ಟು ವರ್ಷ ಕಳೀತು, ಎಲ್ಲ ಲೆಕ್ಕ ಕೊಡ್ತಾ ಹೋಗ್ತಾರೆ. ಮಹಾಭಾರತದಲ್ಲ ಹಾಗೆ, ಬರೀ ಕಥೆ ಹೇಳಿದ್ರೆ ಅವೆಲ್ಲ ಬೇಕಿಲ್ಲ, ಆದರೆ ರಾಮಾಯಣ ಕಥೆ ಅಲ್ಲ, ಇತಿಹಾಸ ಅಂತ ಕರೆದಿದ್ದಾರೆ. ಜಯೋನಾಮ ಇತಿಹಾಸೋಯಂ ಕೃಷ್ಣ ದ್ವೈಪಾಯನೇರಿತ. ಇತಿಹಾಸದಲ್ಲಿ ಫ್ಯಾಕ್ಟ್ಸ್ ಅನ್ನು ಕೊಡಬೇಕಾದ್ರೆ ಅಲ್ಲಿ ನಿಖರತೆ ಬೇಕು ಯಾವಾಗಲೂ ಕೂಡ. ರಾಮಾಯಣ ಮಹಾಭಾರತಗಳನ್ನು ಸರಿಯಾಗಿ ಓದದ ಜನ, ಎಲ್ಲೋ ಕಥೆ ನಾಲ್ಕು ಕತೆ ಟಿವಿ ನೋಡಿದರೆ ಅದು ರಾಮಾಯಣ ಅಲ್ಲ. ನಿಜವಾದ ಮೂಲ ಗ್ರಂಥಗಳನ್ನು ನೋಡಿದಾಗ ಅವರು ಕೊಡ್ತಕ್ಕಂಥ ವಿಶೇಷ ಅಂಶಗಳೆಲ್ಲ ಎಷ್ಟು ರೂಟ್ ಹೇಳ್ತಾರೆ. ಮತ್ತೆ ರೂಟ್ ಹೋಗಿ ಏನೇನಾಯಿತು, ಯಾವ ಸಂದರ್ಭ ಯಾವ ಪ್ರಸಂಗ ಬದುಕಿತ್ತು, ಯಾರ ಆಶ್ರಮದಲ್ಲಿ ಯಾವ ಆಶ್ರಮ ಬಂತು, ಇವತ್ತು ಜಾಗ್ರತೆಯಲ್ಲಿ ಕರೆಕ್ಟ್ ಆಗಿರೋ ಅಂಶಗಳೆಲ್ಲ ಕೂಡ. ಅವತ್ತೇನು ಬರೆದಿದ್ದಾರೆ, ಇವತ್ತು ಅದು ಬದಲಾವಣೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ, ಇವತ್ತು ಇಷ್ಟೆಲ್ಲ ಕಂಪ್ಯೂಟರ್ ಯುಗ, ಎಷ್ಟೋ ಮಾಹಿತಿಗಳನ್ನು ತಿದ್ದುಪಡಿ ಕೊಡ್ತಾರೆ, ಮತ್ತೆ ಅದರಲ್ಲಿ ತಿದ್ದುಪಡಿ ಮಾಡೋ ಅಂಶಗಳೇ ಇಲ್ಲ ಅಂತ ಹೇಳಿದರೆ ಬ್ರಹ್ಮದೇವರು ಹೇಳ್ತಾರೆ, ವಾಲ್ಮೀಕಿಗಳು ಹೊರ ಕೊಡ್ತಾರೆ, ವಾಲ್ಮೀಕಿಗಳೇ ನೀವು ಕಾವ್ಯ ಬರೀಬೇಕು, ಕುರು ರಾಮಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ, ಪುಣ್ಯಕರವಾದ ರಾಮಕಥೆಯನ್ನು ಶ್ಲೋಕ ರೂಪದಲ್ಲಿ ಬರೀಬೇಕು ನೀವು. ಅದು ಹೇಗಿರುತ್ತೆ ಗೊತ್ತಾ? ನತೇವಾದ ಅನೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ. ನಿಮ್ಮ ಕೃತಿಯಲ್ಲಿ ಒಂದೂ ಸುಳ್ಳು ಬರಬಾರದು, ಆ ರೀತಿ ವರ ಕೊಡ್ತೇನೆ ಅಂತ ಹೇಳ್ತಾರೆ. ಒಂದೂ ಸುಳ್ಳು ಬರಬಾರದು. ಇವತ್ತು ಎರಾಟ ಇಲ್ಲದೆ, ಇವತ್ತು ಎರಾಟ ಇಲ್ಲದೆ ಪುಸ್ತಕ ಬರಲಿಕ್ಕೆ ಸಾಧ್ಯ ಇಲ್ಲ. ತಿದ್ದುಪಡಿ ಹೆಸರೇ ಇಲ್ಲ, ಯಾಕೆ ಬ್ರಹ್ಮದೇವರ ವರ ಆಗಿದೆ. ಅವರ್ಯಾರು? ಸತ್ಯಲೋಕಾಧಿಪತಿಗಳು. ಒಂದು ಸುಳ್ಳು ಹೇಳರೇ ಅಲ್ಲ, ಸತ್ಯಲೋಕದ ಅಧಿಪತಿಗಳು. ನ ಭಾರತಿ ಮೇಂಗ ಮೃಷೋಪ ರಕ್ಷತೆ. ವಾಲ್ಮೀಕಿಗಳು ಅದೆಲ್ಲ ವಿವರಣೆಗಳನ್ನು ಕೊಡ್ತಾರೆ. ರಾವದೇವರು ವಾಸ ಮಾಡ್ತಾ ಇದ್ದಾರೆ ಅಲ್ಲಿಗೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೀತು. ಒಬ್ಬ ರಾಕ್ಷಸಿ ಬರ್ತಾಳೆ, ಶೂರ್ಪಣಕ್ಕೆ ಪ್ರವೇಶ ಮಾಡ್ತಾಳೆ. ಸಂಚಾರ ಮಾಡ್ತಾ ಮಾಡ್ತಾ ರಾಮನ ಹತ್ರ ಬಂದು ರಾಮನನ್ನು ನೋಡಿಲ್ಲದಂತೆ ಒಂದು ಕ್ಷಣದಲ್ಲಿ ಆಕರ್ಷಿತಳಾಗ್ತಾಳೆ. ಸಾಕ್ಷಾನ್ ಮನ್ಮಥ ಮನ್ಮಥಃ, ಭಗವಂತನ ಒಂದು ರೂಪಲಾವಣ್ಯಗಳನ್ನು ಯಾರೂ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡಿಲ್ದು ಆ ಕ್ಷಣದಲ್ಲಿ ಆಕರ್ಷಿತಳಾಲ್ದು ರಾಮದೇವರ ಹತ್ರ ಬಂತು. ಕೇಳೋದಕ್ಕೆ ಶುರು ಮಾಡಿದ್ರು, ನೀನು ಯಾರು ಅಂತ ಕೇಳಿದ ರಾಮನ. ನೀನು ಯಾರು? ರಾಮದೇವರು ಎಲ್ಲರಿಗೂ ತಾನು ಗುಟ್ಟು ಹೇಳ್ತಾನೆ, ಎಲ್ಲ ಅರ್ಥ ಮಾಡ್ಕೊಂಬಿದ ಅಷ್ಟೇನೆ. ನಾನು ಸರ್ ತಾನ ಹಿರಿಯ ಮಗ, ನಾನು ರಾಮ. ಈ ರೀತಿಯಾದ ಒಂದು ಕೈಕೇಯ ವರಪ್ರಸಂಗದ ಕಾಡಿ ವರ ಪ್ರಸಂಗ ಬಂದಿದೆ. ನಾನೀಗ ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ, ವನವಾಸದಲ್ಲಿ ನಾನಿದ್ದೇನೆ ಅಂದರೆ ದೇವರು ಯಾರು ಮುಂದೆನೂ ಸುಳ್ಳು ಹೇಳೋದಿಲ್ಲ. ಅವರು ಸುಳ್ಳು ಹೇಳ ಮಾಡಿದರೆ ಬಿಡೋದಿಲ್ಲ ಅಷ್ಟೇ. ಇಷ್ಟ ಆಗಿದೆ, ಏನು ನಿನ್ನ ವಿಷಯ ಅಂತ ರಾಮದೇವರು ಕೇಳ್ತಾಳೆ. ಅವಳು ಬಂದು ಕೇಳ್ತಾಳೆ ರಾಮನನ್ನ, ರಾಮ ನಾನು ವಿಶ್ರವಸ್ ಋಷಿಗಳ ಮಗಳು, ನಿನಗೆ ಗೊತ್ತಿರಬೇಕು ರಾವಣ ಅಂತಿದ್ದಾನೆ ಅವನ ತಂಗಿ ನಾನು. ಅಂದ್ರೆ ಎಷ್ಟು ಹೆಮ್ಮೆ ಹೇಳ್ಕೋಬೇಕಾದ್ರೆ ಅವನ ಗುಂಡಾನ ಹೆಸರು ಹೇಳ್ಕೊಂಡು ಅವನ ತಂಗಿ ರಿಲೇಟೆಡ್ ಏನು ಮಾಡಬೇಕು ಇದಕ್ಕೆ? ಆ ಮಾತಾಡೋದ್ರಲ್ಲಿ ಎರಡು ಅಂಶ ಇದೆ. ನಾನು ಒಳ್ಳೆ ಉತ್ತಮ ವಂಶದಲ್ಲಿ ಹುಟ್ಟಿದವಳು ಅಂತ ಒಂದಿದೆ. ರಾವಣ ಹೆಸರು ಯಾತಕ್ಕೆ ಹೇಳ್ತಾರೆ ಅಂದ್ರೆ ಹುಷಾರು, ನನ್ನ ತಂಟೆ ಬರಾಗಿಲ್ಲ, ನನ್ನ ಮಾತು ಕೇಳಬೇಕು ಅಂತ ಹೆದರ್ಸಕ್ಕೋಸ್ಕರ. ಮಂತ್ರಿ ಕಡೆಯವರು ಅಂತಷ್ಟು ಕೆಲಸ ಆಗಿಬಿಡುತ್ತಲ್ಲ, ಆ ಥರ ಮಿನಿಸ್ಟರ್ ಕಡೆಯವರು ಹೆಸರಲ್ಲಿ ಕೆಲಸ ಮಾಡಿಕೊಂಡು ರಾವಣನ ಕಡೆಯವಳು ರಾಕ್ಷಾ ತಂಗಿ ನಾನು. ಇನ್ನೊಬ್ಬ ಇದ್ದಾನೆ ಕುಂಭಕರ್ಣ ಅಂತ ಹೇಳಿ, ಸದಾ ಮರಗಿರ್ತಾನೆ. ಆನಂತರ ಇನ್ನೊಬ್ಬನಿದ್ದಾನೆ ಮನೆಯಲ್ಲಿ, ವಿಭೀಷಣ ಅಂತ ಒಬ್ಬನಿದ್ದಾನೆ. ಎಲ್ಲರ ಒಂದೇ ರೀತಿ ಇದ್ದೇವೆ. ಅವನೊಬ್ಬನೇ ಹಾಡಾಗಿದ್ದಾನೆ ಅಂತೇಳಿ, ಅವನೊಬ್ಬನೇ ಹಾಡು. ಎಲ್ಲರೂ ಏಕಾಶ ಊಟ ಮಾಡಿ ಒಬ್ಬನು ಉಪವಾಸ ಮಾಡಿದ್ರೆ ಭಾರಿ ಹಾಡು ಕಾಣ್ತಾನು. ಇವತ್ತು ಅಪ್ಪಾರ ಮಾಡಿ ಎಷ್ಟೋ ಜನ ಆ ರೀತಿ ಕಾಣ್ತಾರೆ, ಹಾಡಾಗಿಬಿಡ್ತಾರೆ. ಪಾಪ ನೋಡಿದ ಯೋ ಪಾಪ, ತಾವು ಪಾಪಿಗಳು, ಇವರ ಯೋ ಪಾಪ ಅಂತಾರೆ. ಅಯ್ಯೋ ನಿಮ್ಮ ಮುಖ ನೋಡಾಗಿಲ್ಲ, ಹೇಗಿದ್ದೀರಿ ಏನೋ ಹೇಳ್ತಿರ್ತಾರೆ. ನಿಮ್ಮ ಮುಖ ನೋಡಿ ಅಡ್ರೆಸ್ ಸಿಗೋದಿಲ್ಲ, ಆಗಲೇ ಅನ್ಕೊರಿ ಅಂತ ಯಾವಾಗ ಅಡ್ರೆಸ್ ಸಿಗೋದ ಹೋಗಿಬಿಡ್ತೀರ. ಆಮೇಲೆ ಜನಕ್ಕೆ ಗೊತ್ತಿಲ್ಲ ಯಾವುದು ಪುಣ್ಯನೋ ಅದನ್ನು ಪಾಪ ಅಂತ ತಿಳ್ಕೊಂಡಿರ್ತಾರೆ, ಯಾವುದು ಪಾಪ ಅದೊಂದು ಪುಣ್ಯ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಹೇಳ್ತಾಳೆ ಅವನೊಬ್ಬನಿದ್ದಾನೆ, ಅವನೇನು ಪ್ರಯೋಜನ ಇಲ್ಲ, ನಾವಿದ್ದಾಗ ಇಲ್ಲೇ ಇಲ್ಲ ಅವನು. ಇವತ್ತು ಅವನ ಎಲ್ಲರೂ ಉಪಯೋಗಿಸ್ತಾರೆ, ಧರ್ಮಿಷ್ಠರನ್ನು ಅವರ ಹಾಡಾಗೆ ಕಾಣೋದು ಅನಿವಾರ್ಯ ಆಗಿದೆ. ಅಷ್ಟೆಲ್ಲ ಹೇಳಿಕೊಂಡು ನಾನು ಅಂಥವಳು ಇಂಥವಳು ಏನೋ ಕಥೆ ಹೇಳ್ತಾ ರಾಮ, ನಾನೊಬ್ಬ ಕನ್ಯೆ, ನನಗಿನ್ನೂ ಮದುವೆ ಆಗಿಲ್ಲ. ನಾನು ಕನ್ಯೆ, ನನಗೆ ಮದುವೆ ಆಗಿಲ್ಲ. ಸುಳ್ಳು ಶುರುವಾಯಿತು ಅವಳು ಬಾಯಿಂದ. ಈಗ ನಿಜವಾಗಲೂ ಕನ್ಯೆ ಎಲ್ಲ ಮದುವೆ ಆಗಿತ್ತು, ಅವಳಿಗೆ ಮದುವೆ ಆಗಿತ್ತು. ವಿದ್ಯುನ್ಮಾಲಿ ಅಂತ ಗಂಡನ ಹೆಸರು. ಒಂದು ಸರ್ತಿ ರಾವಣ ಯುದ್ಧಕ್ಕೆ ಹೊರಟಿದ್ದ, ಇವನು ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ರಾತ್ರಿ ಯುದ್ಧ ನಡೆದಿತ್ತು, ಭಯಾನಕವಾದ ಯುದ್ಧ. ರಾವಣ ಸಮಯದಲ್ಲಿ ಶತ್ರುಗಳನ್ನು ಕೊಲ್ಲಬೇಕು ಅನ್ನೋ ಒಂದು ರಭಸದಿಂದ ಖಡ್ಗವನ್ನು ಬೀಸಿದ. ಒಬ್ಬನ ತಲೆ ಹಾರಿತು, ಖುಷಿಯಾಯಿತು ಶತ್ರು ಸತ್ತ ಅಂತ. ಬೆಳಿಗ್ಗೆ ಎದ್ದು ನೋಡ್ತಾರೆ ಸತ್ತಿರುತ್ತಾರೆ ತಂಗಿ ಗಂಡ, ತಾನೇ ಕೊಂದು ಹಾಕಿಬಿಟ್ಟಿದ್ದಾನೆ ರಾವಣ. ಎಷ್ಟು ಅವಿವೇಕಿ ಅವನು, ಬ್ರಹ್ಮದೇವರ ವರ ಇದೆ ಅಂಥ ಬಲ ಇದೆ, ಬುದ್ಧಿ ಇಲ್ಲ. ಇವರು ಗುಂಡಗಡಿತ ಉಚ್ಚಾಬಟ್ಟಿ ಬಲ ಇರುತ್ತೆ ಅವರಿಗೆ, ಬುದ್ಧಿ ಏನೇನೋ ಕೆಲಸ ಮಾಡ್ತಾರೆ ಆ ಥರ ಇರ್ತಾರೆ. ರಾವಣನಂತ ಪಾಪ ತಂತ ತಂಗಿನ ಗಂಡನೇ ಕೊಂದು ಹಾಕಿಬಿಟ್ಟಿದ್ದಾನೆ. ಬಲ ಇರಬೇಕು, ಬುದ್ಧಿ ಇರಬೇಕು, ಎರಡು ಸೇರಿದಾಗ ಪರ್ಫೆಕ್ಷನ್ ಅಂತ ಕರೀತಾರೆ. ಬಾಹೋರ್ಬಲವಾತ್ ಜ್ಞಾನಬಲಾಚ ಧರ್ಮ ರಚ್ಚು ಅನ್ಯಥಾ ನಾಶಂ ಉಪೈತಿ ಯಸ್ಮಾತ್. ಎರಡರ ಒಂದು ಸಂಗಮ ಆದಾಗ ಮಾತ್ರ ಪೂರ್ಣತೆ ಬರೋ. ಧನವಂತ ಎಂಥ ಬಲಾಢ್ಯ ಗೊತ್ತಲ್ಲ, ಒಂದು ಚೂರು ತಪ್ಪು ಮಾಡಿರೋ ಉಲ್ಲೇಖ ಕಾಣ್ತೀರಾ? ಒಂದು ಚೂರು ತಪ್ಪು ಮಾಡಿಲ್ಲ, ಯಾತಕ್ಕೆ? ಅಷ್ಟೇ ಜ್ಞಾನ ಇದೆ. ಎಷ್ಟು ಜ್ಞಾನ ಇದೆ ಅಷ್ಟು ಬಲ, ಎಷ್ಟು ಬಲ ಇದೆ ಅಷ್ಟು ಜ್ಞಾನ. ಇದನ್ನೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ದುಷ್ಟರು ವರ ತಗೊಂಡು ಬಲ ಪಡ್ಕೊಳ್ಳೋದು ಹೊತ್ತು ಜ್ಞಾನ ತಗೊಳ್ಬೇಕಾಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡೋದು ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ, ಇವತ್ತಿಗೂ ಆಗೋದಿಲ್ಲ. ಇವತ್ತು ಎಂಥ ಕೋಟ್ಯಧೀಶ ಆಗಿರ್ಬೋದು, ದುಡ್ಡು ಕೊಟ್ಟು ಕೊಂಡ್ಕೋಬಹುದೇ ಹೊರತು ಜ್ಞಾನ ತಲೆಗೆ ಹೋಗ್ಬೇಕಾದ್ರೆ ಓದಿಯೇ ಬರಬೇಕು, ಬೇರೆ ದಾರಿ ಇಲ್ಲ. ಅವರು ಕಷ್ಟಪಟ್ಟು ಓದಿದರೆ ಮಾತ್ರ ಬರತಕ್ಕಂಥದ್ದು ಅಂದರೆ ಇದು. ಹಣಕಾಸನ್ನು ಯಾರಾದ್ರೂ ಕೊಟ್ಬಿಡುವುದು ಬೇಕಾದ್ರೆ, ಬೇಕಾದ್ರೂ ಬೇಕಾದ್ರೆ ಕೊಡಬಹುದು, ಈ ಜ್ಞಾನ ಮಾತ್ರ ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ದೇವರ ಸ್ತೋತ್ರ ಮಾಡಬೇಕಾದ್ರೆ ಧಿಯೋ ಯೋನಃ ಪ್ರಚೋದಯ, ಆ ಕೊಡೋ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಅದಕ್ಕೆ ಬುದ್ಧಿರ್ ಬುದ್ಧಿಮತಾಮಸ್ಮಿ ದದಾಮಿ ಬುದ್ಧಿಯೋಗಂ ತಂ ಏನಮಾ ಉಪಯಾಂತಿತೆ. ಬುದ್ಧಿ ಕೊಡೋ ಶಕ್ತಿ ಜಗತ್ತಲ್ಲಿ ಯಾರ್ಯಾರು ಇದ್ದಿದ್ದರೆ ಎಷ್ಟು ಆಶ್ಚರ್ಯ ಆಗಿರೋದು. ಇವತ್ತು ಯಾರು ದಡ್ರೆ ಜಗತ್ತಲ್ಲಿ ಇರ್ತಿರ್ಲಿಲ್ಲ, ಶ್ರೀಮಂತರಾಳು ಕೊಂಡ್ಕೊಂಡ್ಬಿಡ್ತಾ ಇರ್ಬೇಕಾದ್ರೆ ಬುದ್ಧಿ ಸೀಟ್ ಕೊಂಡ್ಕೋಬಹುದು, ಬುದ್ಧಿ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಸೀಟ್ ಕೊಂಡ್ಕೊಳ್ಳೋದು ದುಡ್ಡಿನಿಂದ, ಬುದ್ಧಿ ಕೊಡೋದು ಮಾತ್ರ ಇದರಿಂದ. ಸ್ವಲ್ಪ ಯೋಚನೆ ಮಾಡ್ತಾ ಹೋದ್ರೆ ಗಾಯತ್ರಿ ಮಂತ್ರ ನಮಗೆ ಬುದ್ಧಿಯನ್ನ ದೇವರಲ್ಲಿ ಕೇಳಿ ಅಂತ ಹೇಳುವ ಮೂಲಕವಾಗಿ ಎಲ್ಲೂ ಸಿಗೋ ಪದಾರ್ಥ ಅಲ್ಲ ಅಂತ ಹೇಳ್ತಾರೆ. ಯಾವುದೋ ಊರಿಗೆ ಹೋದಾಗ ಪರ್ಟಿಕ್ ಅಲ್ಲಿ ಸಿಗೋದ್ರೆ ಮಾತ್ರ ತೊಗೊಂಬರಕ್ಕೆ ಹೇಳ್ತಾರೆ ಜನ, ಆ ಬೇರೆ ತರ ಕೇಳೋದಿಲ್ಲ. ಯಾಕಂದ್ರೆ ಗಿರಿಗೆ ಸಿಗೋದು ಅಲ್ಲಿ ಸಿಕ್ಕರೇನೆ ಮಹತ್ವ, ಅದಕ್ಕೆ ಇರೋದು ಬೇರೆ ಕಡೆ ಸಿಗೋದಿಲ್ಲ. ದೇವ್ರ ಮಹತ್ವ ಏನು ಗೊತ್ತಾ? ಬುದ್ಧಿ ಕೊಡೋ ಪರ್ವ, ಬುದ್ಧಿ ಕೊಡತಕ್ಕಂಥ ಶಕ್ತಿ ಎಲ್ಲದೂ ಕೊಡೋದು ಅವನೇನೆ. ಕೆಲವು ವಿಟೋಪವರದಾಗಿರುತ್ತೆ, ಬುದ್ಧಿ ಮೋಕ್ಷ ಕೆಲವು ಕೊಡಬೇಕಾದ್ರೆ ಭಗವಂತನಿಗೆ ಮಾತ್ರ ಸಾಧ್ಯ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷತಶ್ಚ ಸಹ, ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಈ ಮಾತುಗಳೆಲ್ಲ ಬರೀ ಪುರಾಣದ ಮಾತುಗಳಲ್ಲ, ಅನುಭವಕ್ಕೆ ಬರತಕ್ಕಂಥ ಮಾತುಗಳು. ಎಷ್ಟೊತ್ತು ನಾವೇ ಅನ್ಕೋ, ಅಯ್ಯೋ ನಮಗೆ ಬುದ್ಧಿ ನಾವೇ ಅನ್ಕೊಂಡ್ಬಿಡ್ತೀವಿ, ಅವರಿವ್ರದಲ್ಲ, ನಮಗೆ ಬುದ್ಧಿ ಇರುತ್ತೆ, ನಮಗೆ ಅನಿಸಿಬಿಡುತ್ತಲ್ಲ. ಅಂದಮೇಲೆ ಬುದ್ಧಿ ಯಾರ ಕೈಯಲ್ಲಿದೆ? ಇದೇ ಅಂದಮೇಲೆ ಒಬ್ಬರಷ್ಟೇ ಇರಲೇಬೇಕು. ನಮ್ಮ ಕೈಗಲ್ಲೂ ಇಲ್ಲ, ಅವರಿವ್ರ ಕೈಯಲ್ಲೂ ಇಲ್ಲ ಅಂದಮೇಲೆ ಅದು ಯಾರು ಇಟ್ಕೊಂಡಿದ್ದಾನಲ್ಲ ಅವನೇ ಸರ್ವೋತ್ತಮ. ಬುದ್ಧಿರ್ ಬುದ್ಧಿಮತಾಮಸ್ಮಿ, ಎಷ್ಟು ವಾಕ್ಯಗಳು ಉಂಟದೆ. ಇದನ್ನೆಲ್ಲ ಯಾರದೋ ಕಥೆಗಳು, ನಮ್ಮದೇ ಜೀವನ ಸಂಬಂಧದ ವಿಚಾರ, ನಾವೇ ತಿಳ್ಕೋಬೇಕಾದ ಅಂಶಗಳು, ಪ್ರತಿ ಕ್ಷಣದಲ್ಲಿ ಅನುಭವ ಬರತಕ್ಕಂಥ ಅಂಶಗಳು. ಅನ್ನೆಲ್ಲ ರಾವಣನ ಒಂದು ಇತಿಮಿತಿನ ಅರ್ಥ ಆಗುತ್ತೆ. ಅವನು ಏನೇನೋ ವರ ಏನೇನೋ ಮಾಡಿಕೊಂಡಿದ್ದ, ಆದರೆ ಮೂಲತಃ ಇದ್ದಿದ್ದ ಅವಿವೇಕವನ್ನು ತಿದ್ದುಕೊಳ್ಳೋಕ್ಕಾಗಲಿಲ್ಲ. ಶುರುಪಡಿಕೆ ನೋಡಿದ್ಲು, ಗೋಳಾಡಿಲ್ದು ಬಂದುಬಿಟ್ರು. ಓ ಅಂತ ಒದರ್ತಾಳೆ, ದುಃಖ ಪಡ್ತಾಳೆ, ಏನೇನೋ ಮಾಡ್ತಾಳೆ. ಕೊನೆಗೆ ರಾವಣ ಹೇಳ್ತಾನೆ, ಹೋಗ್ಲಿ ಬಿಡು, ಏನು ಎಂಥ ಸಣ್ಣ ವಿಷಯ, ಹೋಗ್ಲಿ ಬಿಡು ಅಂತ ಹೇಳೋದಕ್ಕೆ, ಬಸ್ ಮಿಸ್ ಆಯಿತು ಅಂತ ಹೇಳ, ಪರೀಕ್ಷೆ ಫೇಲಾರ ಹೋಗ್ಲಿ ಬಿಡು ಅಂತಾರ? ಹೋಗ್ಲಿ ಬಿಡು, ನಿನಗೊಂದು ಅವಕಾಶ ಕೊಡ್ತೇನೆ, ಬೇರೆ ಯಾರನ್ನು ಬೇಕಾದರೂ ಮದುವೆ ಆಗು. ಅಲ್ಲಿಂದ ಶುರುವಾಯ್ತು, ಇವನು ಹೊಸ ಮದುವೆ ಶುರು ಮಾಡಿದೆ ರಾವಣ. ಅವನ ಕಾಲಕ್ಕೆ ಜಾರಿ ಬಂತು, ಬೇರೆ ಯಾರನ್ನು ಬೇಕಾದ್ರೂ ಮದುವೆ ಆಗು, ನೀವು ಒಪ್ಪದೆ ಹೋದ್ರೆ ಕರ್ಕೊಂಡು ನಾನು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆಯ್ತಾ, ಇದು ರಾವಣ ಮಾಡಿದಂತ ಎಷ್ಟು ದುಷ್ಟ ಶಾಸನ ಇದು. ಆ ಕ್ಷಣಕ್ಕೆ ಅವಳೆಂಥವಳು, ರಾವಣ ಅದೆಲ್ಲ ನನಗೆ ಬೇಕಿಲ್ಲ, ನನ್ನ ಗಂಡನ ನನಗೆ ಬೇಕು, ಇದು ಬ್ರಹ್ಮದೇವರವರೇ ಬದುಕಿಸ್ಕೊಳ್ಳೋದು ಕೇಳ್ಬೋದಾಯ್ತು, ಬೇಕಾದ್ರೆ ಅದು ಬೇಕಿಲ್ಲ ಅವಳಿಗೆ. ಅವಳಿಗೆ ಬೇಕಿಲ್ಲ, ಅವಳಿಗೆ ಎಂಜಾಯ್ ಮಾಡೋದಕ್ಕಿತ್ತೇ ಹೊರತು ಧರ್ಮ ಬೇಕಿರಲಿಲ್ಲ ಅವಳಿಗೆ. ಅದೇ ರಾವಣ ಹೇಗಿದ್ದಾನೆ, ಅವಳು ಹೇಗಿದ್ದಾಳೆ, ದುಷ್ಟರ ಕಥೆಯ ಪ್ರವೃತ್ತಿ ಏನು ಅಂತ ಗೊತ್ತಾಗುತ್ತೆ. ಅವ್ರು ರಾವಣಿಗೆ ಅಷ್ಟೆಲ್ಲ ವರ ತಗೊಂಡು ಅವನಿಗೆ ಈ ಮಾಡೋ ಸಾಧ್ಯ ಇರಲಿಲ್ವಾ? ಅವ್ನಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ ಕೇಳ್ತೇವೆ, ಗೋಕರ್ಣದಕ್ಕೆ ಆತ್ಮಲಿಂಗ ಕೇಳ್ತೊಗೊಳ್ಳೋ ಶಕ್ತಿ ಇತ್ತಂತ ಅವನಿಗೆ, ಸತ್ತನ್ನು ಬರೆಸೋ ಸಾಮರ್ಥ್ಯ ಇಲ್ವಾ? ಅಂದರೆ ಅವನಿಗೆ ಬೇಕಿಲ್ಲ, ಆ ಶಕ್ತಿ ಇಲ್ಲ, ಬೇಕಿಲ್ಲ. ಆದರೆ ಇವಳಿಗೆ ಅದು ಅವಳಿಗೂ ಬೇಕಿಲ್ಲ. ಅಂದರೆ ಹಾಗೆ ಅಣ್ಣನೋ ತಂಗಿ, ಹಾಗೆ ತಂಗಿ ಹಾಗೋ ಅಣ್ಣನೂ ಹಾಗೇನೆ, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕೆಟ್ಟ ಕಾಂಬಿನೇಷನ್. ನಿನ್ನ ಹೇಳಬೇಕಂದ್ರೆ ಒಳ್ಳೆ ಭಾರಿ ಕೆಟ್ಟ ಕಾಂಬಿನೇಷನ್ ಹೇಳಿದ್ಲು, ಹೊರಟೆ ಬಿಟ್ಲ ಅವತ್ತಿನಿಂದ. ನಾವು ಇದೆಲ್ಲ ಹೇಳಬೇಕಾದ್ರೆ ಒಂದು ಮುಚ್ಚಿಟ್ಬಿಡ್ತಾಳೆ, ಈ ಕಥೆ ಹೇಳೋದಿಲ್ಲ ಅವಳು. ಇನ್ನು ಬಿಟ್ಟು ತಾನು ಕನ್ನೆ, ಇನ್ನೂ ಯಾಕೆ ಮದುವೆ ಆಗಿಲ್ಲ ಗೊತ್ತಾ? ಅವಳಿಗೆ ಎಷ್ಟು ವಯಸ್ಸು ಗೊತ್ತಾ? ಈಗ 10,000 ಪ್ಲಸ್. ಯಾಕೆ 10,000 ಪ್ಲಸ್ ಗೊತ್ತೇನು? ರಾವಣ ಕೊಂಬಕೊಂಡು ತಪಸ್ ಮಾಡಿದ 10,000 ವರ್ಷ, ಅಷ್ಟು ದಿವಸ ಸೇವೆ ಮಾಡ್ಕೊಂಡು ಅವ್ರ ಜೊತೆಗೆ ಇದ್ಲಿ ಇವಳು. ಅಂದರೆ ಆಯ್ತಲ್ಲ, ಇವ್ ಪ್ರೊಫೆಸರ್ ಅಂದರೆ 20-30 ವರ್ಷ ಸೇರೋ ಚಾನ್ಸ್ ಇಲ್ಲ, ಒಂದು ಏಜ್ ಆಗಿರಬೇಕಾಗ್ಲೇನೆ. ಹೊತ್ತಾನೆ ಅವಳಿಗೆ ಈಗಾಗಲೇ 10,000 ವರ್ಷ ಮತ್ತೆ ಎಷ್ಟೋ ದಿವಸ ಆಗೋಗ್ಬಿಟ್ಟಿದೆ. ಅವಳು ಹೇಳೋದೇನೋ, ನಾನು ಕನ್ಯೆ, ನನಗೆ ವರ ಸಿಗಲಿಲ್ಲ ಅಂತೇನಿಲ್ಲ, ಬೇಕಾಷ್ಟರ ಗಂಡನ ನೋಡ್ತಿದ್ದೆ ನಾನು. ಆದ್ರೆ ರಾಮ ಏನಾಗ್ತಿತ್ತು ಗೊತ್ತಾ? ನಾನು ನೋಡ್ತಿದ್ದೆ, ಮದುವೆ ಆಗಬೇಕು ಅನಿಸ್ತಾ ಇತ್ತು, ಅಷ್ಟೊಳಗೆ ಭಾರಿ ಹಸಿವೆ ಆಗ್ತಾ ಇತ್ತು, ತಿಂದುಬಿಡ್ತಿದ್ದಾವಳು ಅಂತ ಹೇಳ್ತಾಳೆ. ಅವಳೇ ಹೇಳ್ಕೊತಾಳೆ, ನನ್ನ ನರಭಕ್ಷಕಿ ಅವಳು, ನೋಡಿ ಸರ್ ತಿನ್ಬೇಕು, ತಿಂದ್ಬಿಡ್ತಾ ಇದ್ದೆ. ರಾಮ ನಿನ್ನ ಪುಣ್ಯ, ನೀನು ತಿನ್ಬೇಕು ಅನಿಸಿಲ್ಲ ನನಗೆ, ರಾಮನ ಪುಣ್ಯ. ಪಾಪ ಲೆಕ್ಕ ಇಟ್ಕೊಳ್ಳಿ, ರಾಮನ ಪುಣ್ಯ ಅಂತೆ. ನೀನು ಬದುಕ್ತಾ ಇದ್ದಿ, ನಾನು ನಿನ್ನ ಪುಣ್ಯನೇ, ನನಗೂ ತಿನ್ಬೇಕು ಅನಿಸಿದ್ರೆ ಏನೋ ಆಗಿಬಿಡ್ತಾ ಇತ್ತು, ನಾನು ಅನಿಸಿಲ್ಲ ನನಗೆ. ನನ್ನ ಮದುವೆ ಆಗಬೇಕು ಅಂತ ಅನಿಸ್ಬಿಟ್ಟಿದ್ದಾನೆ ಅದಕ್ಕೆ ಮದುವೆ ಆಗು ಅಂತ ಕೇಳ್ತಾನೆ. ಇದು ಇಷ್ಟು ತನ್ನ ಬ್ಯಾಕ್ಗ್ರೌಂಡ್ ಹೇಳಿಕೊಂಡು ಅದು ಮುಚ್ಚಿಟ್ಟ ಅಂಶ ನೆನಪಿರಲಿ, ತಾನು ಕಣ್ಣೆ ಅಂತ ಸುಳ್ಳು ಹೇಳಿ ಮದುವೆ ಅಲಕ್ಕೆ ಹೊರಟಿದ್ದಾನೆ. ಇನ್ನೂ ಕೆಲವರು ಕಲ್ಪನೆ ಮಾಡೋದುಂಟು, ಶೂರ್ಪಣಕ್ಕೆ ಬಹಳ ಸುಂದರ ವೇಷ ಹಾಕೊಂಡು ಬಂದಿದ್ದಾಳೆ ಅಂತ ಜನ ಎಲ್ಲ ಹೇಳ್ತಾರೆ ಕಥೆಗಳನ್ನು. ಸುಂದರ ವೇಷ ಹಾಕೊಂಡು ಬಂದು ಅಂತ ಹೇಳಿ ಹೇಳ್ತಾರೆ, ತೋರಿಸಿ ಎಲ್ಲ ಮಾಡೇ ಬಿಟ್ಟಿದೆ. ಆಗಲೇ ತಪ್ಪದು, ಸುಂದರ ವೇಷ ಹಾಕೊಂಡು ಬಂದಿಲ್ಲ, ಅದೇ ವೇಷದಲ್ಲೇ ಬರ್ತಾಳು, ತಾನು ಹೇಗಿದ್ಲೋ ಹಾಗೆ ಬರ್ತಾಳು. ಅವಳು ಬಂದು ರಾಮನನ್ನ ನನ್ನ ಪತಿಯಾಗು ಅಂತ ಕೇಳಿದ ಸನ್ನಿವೇಶ ಹೇಗಿತ್ತು ಅಂದ್ರೆ ವಾಲ್ಮೀಕಿಗಳು ನಾಟಕಾರ ಶ್ಲೋಕ ಹೇಳ್ತಾಳೆ. ಅವಳು ಹೇಗಿದ್ದಾಳೆ ಅಂತೆ, ತಲೆಯಲ್ಲಿ ಹುಡುಕಿದ್ರು ಒಂದು ಕಪ್ಪು ಕೂದಲಿಲ್ಲ, ರಾಮನ ತಲೆ ಹುಡುಕಿದ್ರು ಒಂದು ಬಿಡಿ ಕೂದಲಿಲ್ಲ, ಎಷ್ಟು ಕಂಪ್ಯಾರಿಸನ್ ಇದೆ. ಅವಳು ಲಂಬೋದರಿ, ಭಯಾನಕವಾದ ಹೊಟ್ಟೆ, ರಾಮ ತನೂದರ, ಉದರಂ ಚಿಂತೆ ಮೀಶಸ್ಯ ತನುತ್ತೇತಿ ಅಖಿಲಂ ಭರಂ, ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಕಯ. ದೇವರ ಹೊಟ್ಟೆ ಹೇಗಿದೆ ಗೊತ್ತ, ರಾಮದೇವರ ಹೊಟ್ಟೆ ಅಂದರೆ ಅದು ಇದೆಯೋ ಇಲ್ಲೋ ಅಂತ ದೇವತೆಗಳು ವಾಗ್ವಾದ ಮಾಡ್ತಾರಂತೆ, ರಾಮನ ಹೊಟ್ಟೆ ಇದೆಯೋ ಇಲ್ಲೋ ಅಂತೇಳಿ. ರುಕ್ಮಿಣೀಶಲ್ಲಿ ವಾದಿರಾಜ ಸ್ವಾಮಿ ಬರೀತಾರೆ, ಕೊನೆಗೂ ದೇವತೆಗಳು ತೀರ್ಮಾನ ಮಾಡ್ಕೊಂಡಿರ್ತದೆ, ದೇವರಿಗೆ ಹೊಟ್ಟೆ ಗ್ಯಾರಂಟಿ ಇದೆ. ಯಾತಕ್ಕೆ ಇವತ್ತು ಸಪೋರ್ಟ್ ಕೊಡೋದು ಬೇಕಲ್ಲ, ಇದು ಗ್ಯಾಪ್ ಬೇಕಲ್ಲ, ಇವತ್ತು ಇರಲೇಬೇಕಾರ್ಬೇಕಂಡು ಗಾಢದಲ್ಲಿ ಅಷ್ಟು ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಅಷ್ಟು ತೆಳಗಿದ್ದೀನಿ ದೇವ್ರ ಹೊಟ್ಟೆ. ಅಂಥ ರಾಮ ಎಲ್ಲಿ ಇಂಥ ಶೂರ್ಪಣಿಕೆಯಲ್ಲಿ, ಅವಳು ಕಾರ್ಮೋಡದ ಮೈಬಣ್ಣ, ರಾಮ ಕೇಳಬೇಕಾ, ನೀಲಮೇಘ ಶ್ಯಾಮ ಪಪೌ ನಿತಾಂತಂ ಸರಸಾಕ್ಷಿ ಭೃಂಗೈಹಿ ವರಾನನಾಬ್ಜಂ ಪುರುಷೋತ್ತಮಸ್ಯ. ರಾಮಾಯಣದ ರಾಮದೇವರು ಮಿಥಿಲಾಪಟ್ಟ ಪ್ರವೇಶ ಮಾಡಬೇಕಾದ್ರೆ ಆ ಜನಗಳಿಗೆ ಕಣ್ಣುಮುಚ್ಚರಿಕೆ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ಕಣ್ಣು ಮುಚ್ಚೋದು ಮನುಷ್ಯರ ವೈಶಿಷ್ಟ್ಯ, ದೇವತೆಗಳ ಅನಿಮಿಷರು ಅಂತ ಕರೀತಾರೆ. ಆ ಮಟ್ಟಿಗೆ ದೇವತೆಗಳಾಗಿಬಿಡ್ರು, ಕಣ್ಣೇ ಮುಚ್ಚಲು ಅಂತ ಯಾರು ಕೂಡ. ರಾಮನ ಸೌಂದರ್ಯವನ್ನು ನೋಡ್ತಾ 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 ಮೈ ಮರೆತಿರೋದು. ಅಂಥ ರಾಮ ಎಲ್ಲಿ, ಇವಳು ಭಯಂಕರ ಕಾರ್ಮೋಡದ ವಿಕಾರ ರಾಕ್ಷಸಿ ಇವಳು. ಆಮೇಲೆ ಹೇಳ್ತಾರೆ ರಾಮ ಅಷ್ಟೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ವಾಲ್ಮೀಕಿ ಹೇಳಿದ್ದಾರಲ್ಲ ಭದ್ರಾಚಾರ್ಯ, ಅದನ್ನು ಒಂದೇ ಮಾತಿನಲ್ಲಿ ಹೇಳ್ತಾರೆ. ಎಂಥತ್ತು ಲೋಕ ಆಚಾರ ಉಪಯೋಗಿಸೋದಿಲ್ಲ, ಬಹಳ ಕಡಿಮೆ ಹೇಳೋದವ್ರ ವೈಶಿಷ್ಟ್ಯ. ಎಷ್ಟು ಕಡಿಮೆ ಒಂದು ಎಫೆಕ್ಟಿವ್, ಇದಕ್ಕಿಂತ ಎಫೆಕ್ಟಿವ್ ಆಗಿ ಹೇಳ್ತಾರೆ. ಶೂರ್ಪಣಿಕೆ ಬಂದು ರಾಮನನ್ನ ನನ್ನ ಮದುವೆ ಆಗುವಂತ ಕೇಳಿದ ಸನ್ನಿವೇಶ ಹೇಗಿತ್ತು ಅಂದರೆ, ಭಾನುಂ ಯಥಾ ತಮಬುಪೇತ್ಯ ಸುಯೋಗ ಕಾಮಂ, ಕತ್ತಲೆಯ ರಾಶಿ ಸೂರ್ಯನ ಹತ್ರ ಹೋಗಿರೋ ಜೊತೆಗೆ ಸಂಸಾರ ಮಾಡ ಅಂತ ಕೇಳಿದಾಗಿತ್ತು ಅಂತ ಹೇಳಿದ. ಎಲ್ಲಿ ಕತ್ತಲೆ, ಎಲ್ಲಿ ಸೂರ್ಯ, ಎಲ್ಲಿ ರಾಮ, ಎಲ್ಲಿ ಐಕೆ. ಇವಳು ದೋಷದ ಮುದ್ದೆ ಆತ, ನಿರ್ದೋಷ, ಗುಣನೇ ಇಲ್ಲ, ಗುಣಪೂರ್ಣ ಆತ. ರಾಮನ ಹತ್ರ ಹೋಗಿನ ಜೊತೆಗಿರು ಅಂತ ಕೇಳಿದರೆ ಹೇಗಿರಬಹುದಾಗಿತ್ತು ಆ ಸನ್ನಿವೇಶದಲ್ಲಿ, ಎಂಥವ್ರಿಗೆ ನಗು ಬಹಳಾಗಿತ್ತು ಅಂತ ಸನ್ನಿವೇಶ. ಆಗ ಇಷ್ಟು ಹೇಳಿಬಿಟ್ಟು, ರಾಮ ನನ್ನ ಮದುವೆ ಆಗಬೇಕು ನೀನೀಗ. ಅವಳು ಯಾಕೆ ವೇಷ ಬದಲಾಯಿಸ್ಕೊಂಡು ಬಂದಿಲ್ಲ, ಪ್ರಶ್ನೆ ಉಳ್ಕೊಂಡಿದೆ. ಈಗ ಅಲ್ಲಿ ಉತ್ತರ ಸಿಗುತ್ತೆ. ರಾಮ ನಿನ್ನ ಪಕ್ಕದಲ್ಲಿದ್ದಾಳೆ ಯಾರು ಇವಳು ಅಂತ ಕೇಳ್ತಾಳೆ ಸೀತನ. ಯಾರು ಇವಳು, ಎಷ್ಟು ಅಸಹ್ಯವಾಗಿದ್ದಾಳೆ ಅಂತ ಕೇಳ್ತಾಳೆ, ಗೊತ್ತಾಯ್ತಾ. ಎಷ್ಟು ಕುರುಪಿ ಇವಳು, ವಿಕೃತಾನನ ವಿಕೃತ ಮುದುಕಿ ಇವಳು, ಸೀತ ಮುದುಕಿ ಅಂತೆ. ಇವಳು ಮುದುಕಿ ನಿಜವಾಗ್ಲೂ ಕೂಡ, ಇವಳು 10,000 ವರ್ಷ ಪ್ಲಸ್, ಸೀತೆಗಿನ್ನೋ 30 ಕೂಡ ಆಗಿಲ್ಲ, ಅಷ್ಟು ಹತ್ರದಲ್ಲಿದ್ದಾಳೆ. ಅಂತ ಸೀತೆ ಮುದುಕಿ ಅಂತೆ, ಕುರೂಪಿ ಅಂತೆ, ನೀನು ಎಲ್ಲಿ ಗಂಟು ಬಿದ್ಲು ಅಂತ ಕೇಳ್ತಾಳೆ. ಎಂಥ ಆಶ್ಚರ್ಯ ಇರಬೇಕು. ಅಂದಮೇಲೆ ಅವಳು ರೂಪದ ಕಾನ್ಸೆಪ್ಟೇ ಬೇರೆ ಆಗಿತ್ತು, ವಿಕಾರವನ್ನೇ ಸ್ವರೂಪ ಅಂತ ತಿಳ್ಕೊಂಡ ರಾಕ್ಷಸಿ ಅವಳು. ಅದಕ್ಕೇನೆ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಯಾವುದನ್ನ ಇರೋದನ್ನ ಶಕ್ತಿನ ರಜತ ಅಂತ ತಿಳ್ಕೊಳ್ಳೋದು, ಅಥವಾ ಶಕ್ತಿ ಅಂತ ತಿಳ್ಕೊಳ್ಳೋದು ಹೇಗೋ ಹಾಕಿ. ಸ್ವರೂಪವನ್ನು ಕುರೂಪ ಅಂತ ತಿಳ್ಕೊತಾರೆ, ಕುರೂಪನ ಸ್ವರೂಪ ಅಂತ ತಿಳ್ಕೊಂಡಿದ್ದಾಳೆ. ಎಲ್ಲಿ ಗಂಟು ಬಿದ್ಲಿ ನಿನಗೆ, ನನ್ನ ಮದುವೆ ಆಗಬೇಕು ನೀನು, ನಿನಗೆ ನಾನೇ ತಕ್ಕವಳು, ತೀರ್ಮಾನ ಮಾಡಿಬಿಡ್ತಾಳೆ. ಆಗ ರಾಮದೇವರು ಹೇಳಿದರಂತೆ, ಶೂರ್ಪಣಿಕೆ ಅವರದ್ದು ಹೇಗೆ ಮಾತಾಡಬೇಕು ಅಯೋಗ್ಯರತ್ರ ತೋರಿಸ್ತಾರೆ ರಾಮದೇವರು. ಸೀತೆಯ ಕುರೂಪಿ ಅಂತ ಬೈದಿದ್ದಾಳೆ, ಮದುವೆ ಆಗೋಕ್ಕಂತ ಬಂದಿದ್ದಾಳೆ, ಅವಳು ಯಾರು ಅಂತ ರಾಮದೇವರು ಪೂರ್ಣ ಗೊತ್ತಿದೆ. ತಕ್ಷಣ ರಾಮದೇವರು ಹೇಳಿದರಂತೆ, ನೋಡು ಶೂರ್ಪಣಿಕೆ, ಇವಳು ಕುರೂಪಿಯೋ ಸ್ವರೂಪಿಯೋ, ನನಗಂತೂ ಮದುವೆ ಆಗಿಬಿಟ್ಟಿದೆ. ಆಗಲೇ ನಾವು ಆದರೆ ತಿಳ್ಕೊಂಡಿರ್ಬೇಕಾದ್ರೆ ಡೈವರ್ಸ್ ಹೋಗೋರೆಲ್ಲ ಯೋಚನೆ ಮಾಡಬೇಕಾದ್ರೆ, ಸ್ವರೂಪಿ ಕುರೂಪಿ ಮದುವೆ ಅಂತ ಆಗಿಬಿಟ್ಟಿದೆ ನನಗೆ. ಆಗಲೇ ಅವಳು ಬಂದು ಸ್ವರೂಪಿ ಅಂತ ವರ್ಣನೆ ಮಾಡೋಕೆ ಕಾರಣ ಇಲ್ಲ ರಾಮದೇವರಿಗೆ. ಸೀತೆ ಪಾರಿಸ ಅವಳೇ ಕನ್ವಿನ್ಸ್ ಮಾಡಬೇಕು, ಈ ಮಧ್ಯೆ ಇರಲೆವೆಂಟು ಕನ್ವಿನ್ಸ್ ಮಾಡಬೇಕಾದ ಕಾರಣ ಇಲ್ಲ, ನನಗೆ ಆ ವಿಷಯ ಬೇಕಿಲ್ಲ, ನನಗೆ ಬೇಕಾಗಿರೋದು ಮದುವೆ ಆಗಿದೆ ಸಾಕು. ನೀನು ಮದುವೆ ಆಗಕ್ಕೆ ಬಂದಿದ್ದೀ, ಈಗ ನೀನೇನೋ ಮದುವೆ ಆಗಕ್ಕೆ ಇಷ್ಟ ಇರಬಹುದು, ನನಗೆ ಇಷ್ಟ ಇಲ್ಲ ಅಂತ ರಾಮದೇವರು ಯಾವ ರೀತಿ ಹೇಳ್ತಾರೆ ಗೊತ್ತೇನು. ತಮ್ಮ ಒಪಿನಿಯನ್ ಹೇಳೋಕ್ಕೆ ಹೋದ್ರೋದ್ರು ನಿನ್ನ ಟ್ರೆಂಡ್ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಭಾಳ ಇಂಡಿಪೆಂಡೆಂಟ್ ಸ್ಪಿರಿಟ್ ಅನ್ನು ಹೆಂಗಸು ನೀನು. ನನ್ನ ಮದುವೆ ಆದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಎರಡನೇ ಹೆಂಡತಿ ಆಗ್ತೀನಿ ನೀನೀಗ, ಮೊದಲೇ ಹೆಂಡತಿ ಇರೋವರೆಗೂ ಎರಡನೇ ಹೆಂಡತಿ ನೀನು, ನಿನ್ನ ಗ್ಯಾರಂಟಿ ಅದ್ರ ಬಗ್ಗೆ. ನೀನು ಎರಡನೇ ಹೆಂಡತಿ ಆಗೋದು ನಿನ್ನ ಅಂತಸ್ತಿಗೆ ಶೋಭಿಸೋದಿಲ್ಲ, ಏನಿದ್ರು ಕೂಡ ಮೊದಲೇ ಹೆಂಡತಿನೇ ಆಗಬೇಕು ನೀನು. ನೀನು ಹೇಳ್ಕೊಂಡಿರ್ಬೇಕಾದ್ರೆ ಮದುವೆ ಆಗಿಲ್ಲಲ್ಲ ನಿನಗೀಗ, ಅದರಿಂದ ನಾನು ಆಸೆ ಬಿಟ್ಟುಬಿಡು. ನನ್ನ ತಮ್ಮ ಒಬ್ಬನಿದ್ದಾನೆ ಲಕ್ಷ್ಮಣ ಅಂತ ಹೆಸರು, ಶ್ರೀಮಾನ್ ಅಕೃತಧಾರಸ್ಥ್ಯ, ಭಾರಿ ಚೆನ್ನಾಗಿದ್ದಾನೆ, ಅವನಿಗೆ ಮದುವೆ ಆಗಿಲ್ಲ. ರಾಮದೇವರು ಹೇಳಿದ ಸುಳ್ಳು ಇದು ಒಂದು, ಅವನಿಗೆ ಮದುವೆ ಆಗಿಲ್ಲ. ಯಾತಕ್ಕೆ, ತನಗೆ ಮದುವೆ ಆಗಿಲ್ಲ, ಅವನು ಸುಳ್ಳು ಹೇಳಿದ ಈ ಮಧ್ಯೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಿಕೃತ್ಯ ನಿಕೃತಿ ಮಹನ್ಯ, ಸುಳ್ಳಿಂದ ಸುಳ್ಳಿನೇ ಹೊಡಿಬೇಕು, ಅದು ನಿಯಮ ಅದು ಒಂದು. ಅದಕ್ಕೆ ರಾಮದೇವರು ಹೇಳಿದ ಮಾತು, ಆ ಶ್ರೀಮಾನ್ ಅಕೃತಧಾರಸ್ಥ್ಯ, ನನ್ನ ತಮ್ಮ ಭಾರಿ ಶ್ರೀಮಾನ್, ಭಾರಿ ಲಕ್ಷಣವಂತ, ಜೊತೆಗೆ ಅವನಿಗೆ ಮದುವೆನೂ ಆಗಿಲ್ಲ, ನೀನು ಭಾರಿ ತಕ್ಕ ಗಂಡು, ಅವನ ಹತ್ರ ಹೋಗು ಅಂತ ಹೇಳಿದ್ರೆ. ರಾಮದೇವ್ ಇಷ್ಟಾರು ಸುಳ್ಳು ಹೇಳ್ಬೋದಾ ಅಂತ ಕೇಳಿದರೆ, ಅದಕ್ಕೆ ಇನ್ನೊಂದು ಅರ್ಥ, ಅಕೃತಧಾರಸ್ಥ್ಯ ಅನ್ನೋದಕ್ಕೆ ಎರಡು ಅರ್ಥ. ಒಂದರ್ಥ ಮದುವೆ ಆಗದವನು ಅಂತ, ಇನ್ನೊಂದರ್ಥ ಹೆಂಡತಿ ಜೊತೆಗಿಲ್ಲದವನು ಅಂತ ಇನ್ನೊಂದರ್ಥ. ಅದು ಸತ್ಯನೇ. ಉರುಮಿಣಿ ಅಲ್ಲಿದ್ದಾಳೆ ಇದ್ದಿದ್ದಾಳೆ. ಆದ್ದರಿಂದ ರಾಮದೇವರ ಮಾತು ಹೊರಗೆ ಅವಳಿಗೇನು ಉತ್ತರ ಅದಾಗಿದೆ, ಒಳಗಡೆ ಮಾತ್ರ ಸತ್ಯ ಬಿಟ್ಟಿಲ್ಲ ರಾಮದೇವರು. ಹೆಂಡತಿ ಜೊತೆಗಿಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡು ಯೋಗ್ಯತೆ ಅವಳಿಗಿಲ್ಲ. ಅವಳಿಗೆ ಆಗಬೇಕಾದ ಕಾರಣ ಅಂದರೆ ರಾಮದೇವರ ಉದ್ದೇಶನೂ ಇಲ್ಲ. ಆಚಾರ್ಯ ಹೇಳ್ತಾರೆ ಕಥಾಲೇಖನದಲ್ಲಿ, ತತ್ವವನ್ನು ಅಯೋಗ್ಯರು ಹೇಳಬಾರದು, ತತ್ವಮೇಷು ನಿಗೂಹಿತಂ. ತತ್ವ ರಾಮದೇವರು ತಿಳಿಸ್ತಕ್ಕ ತತ್ವ ಇರೋದು ಬೇರೆ, ಕಂಡವರಿಗೆ ಹೇಳಬೇಕು ಅಂತ ಅರ್ಥ ಅಲ್ಲ, ಯೋಗ್ಯರಿಗೆ ಹೇಳಬೇಕು. ಅವನ ಹತ್ರ ಹೋಗು, ನೀವು ಮೊದಲೇ ಹೆಂಡತಿ ಆಗ್ತೀನಿ ಅಂತ ಹೇಳಿದ ತಕ್ಷಣ ಸೀದಾ ಒಡೆ ಬಿಟ್ಲಂತ ಅವಳು. ಎಷ್ಟು ನಿಷ್ಠೆ ಲೆಕ್ಕ ಇರಬೇಕು, ನೀನು ಪುಣ್ಯ ನೀನು ಮದುವೆ ಆಗ್ತೀನಿ ಇಷ್ಟೆಲ್ಲ ಲೆಕ್ಚರ್ ಹೇಳೋಳು, ನನಗೆ ಅದನ್ನು ಬೇಡ ಅಂತ ಹೇಳಬೇಕಲ್ಲ. ಸೀದಾ ಶ್ರೋತ್ರ ಒಡೆ ಬಿಡ್ತಾಳೆ. ಲಕ್ಷ್ಮಣ ಹತ್ರ ಹೋಗಿಬಿಟ್ಟು, ಲಕ್ಷ್ಮಣ ನಾನು ಶೂರ್ಪನಿಕಿ, ನಿಮ್ಮ ಅಣ್ಣ ರಾಮ ಕಳಿಸಿದ್ದಾನೆ, ನಾನು ಮದುವೆ ಆಗಬೇಕಾಗಿದೆ. ಈಗ ನಿಮ್ಮ ಅಣ್ಣ ಹೇಳಿದ್ದಾನೆ ಮದುವೆ ಆಗಿಲ್ವಂತೆ, ನಾನು ಭಾರಿ ಇಷ್ಟಪಟ್ಟಿದ್ದೇನೆ ಅನ್ನ ಮದುವೆ ಆಗುವಂತ ಕೇಳ್ತಾರೆ. ಇದೆಲ್ಲ ಅನೇಕರು ಅಂತ ತಿಳ್ಕೊಂಡಿದ್ದಾರೆ. ರಾಮದೇವರು ಶೂರ್ಪಣಿಕೆಯನ್ನು ಕರೆದ್ರು, ನಮ್ಮ ತಮ್ಮ ಒಪ್ತಾನೆ ಅಂತ ಹೇಳು, ಅವ್ರು ಒಪ್ಪದೆ ಹೋದರೆ ನಾವು ಬರ್ಕೊಡ್ತೀನಿ ಅಂದರೆ ಬೆನ್ ಮೇಲೆ ಬರೆದ್ರು ಅಂತ ಹೇಳ್ತಾರೆ. ಬೆನ್ ಮೇಲೆ ಬರೆದ್ರು ಅಂತ ಕತೆ ಕಟ್ಬಿಟ್ಟಿದ್ದಾರೆ. ಇದು ಹರಿಕಥೆ ಅವರು ಕಟ್ಟಿದ್ದೆ ಹೊರತು ನಿಜವಾದ ರಾಮಾಯಣದ್ದಲ್ಲ. ಇದೆಲ್ಲ ಕೂಡ ಏನೋ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಹೊರಟು ಕಥನ ಅಭ್ಯಾಸ ಮಾಡಿಬಿಡ್ತಾರೆ. ರಾಮದೇವರು ಈ ರೀತಿ ಮೋಸ ಮಾಡಲಿಕ್ಕೆ ಹೊರಟಿಲ್ಲ, ಅವಳು ಸುಳ್ಳೆಗೆ ಒಂದು ಸುಳ್ಳು ಹೇಳಿದ್ರು ಅಷ್ಟೇ. ಆ ಸತ್ಯ ಒಳಗೆ ಸತ್ಯನೂ ಬಿಟ್ಟಿರಲಿಲ್ಲ. ಬೌದ್ಧ ಮತ ಹೇಗೆ ಪರಮಾತ್ಮ ಹೇಳಿದ್ದಾರೆ, ಬೇಲ್ನೋಡಕ್ಕೆ ಸುಳ್ಳು ಕಾಣಿಸುತ್ತೆ, ಒಳಗೆ ಪ್ರಶಾಂತ ವಿದ್ಯಾ ಅಂತ ಅದಕ್ಕೆ ಹೆಸರು. ಸತ್ಯ ಅಂದರೆ ಸತ್ಯ ಅಂತ ಸತ್ಯವನ್ನು ಹೇಳಿದ್ದಾರೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬೌದ್ಧ ಮತಕ್ಕೆ ಶುದ್ಧ ಮಧ್ವಮದ ಅರ್ಥವನ್ನು ಹೇಳ್ತಾರೆ. ಅದೆಲ್ಲ ಅಲ್ಲಿ ನೋಡಬಹುದು. ಈ ಕಡೆಗೆ ಏನಾಯ್ತು ಹೋದ್ರು, ಲಕ್ಷ್ಮಣ ಎಲ್ಲ ಅರ್ಥ ಮಾಡಿಕೊಂಡ, ಅವಳಿರೋ ರೀತಿ ಆಡೋ ಮಾತು ಎಲ್ಲ ಕೇಳಿಕೊಂಡು ಅರ್ಥ ಆಯಿತು ಯಾತಕ್ಕೆ ರಾಮದೇವರು ಕಳಿಸಿದ್ದಾರೆ ಅಂತೇಳಿ. ಈಗ ಅವಳು ಉತ್ತರ ಕೊಡಬೇಕು ರಾಮದೇವರಿಗೆ, ಲಕ್ಷ್ಮಣ ಉತ್ತರ ಕೊಡಬೇಕು. ಎಂಥ ಉತ್ತರ ಕೊಡ್ತಾನೆ ಗೊತ್ತಾ, ನೀನು ಹಾಗಿದ್ದೆ ಹೀಗಿದ್ದೆ ಅಲ್ಲ, ಇಲ್ಲ ಇಲ್ಲ, ಆನ್ಸರ್ ಟು ದಿ ಪಾಯಿಂಟ್. ನನ್ನ ಮದುವೆ ಆಗಬೇಕು ನೀನು, ನನ್ನ ಮದುವೆ ಆಗಿಲ್ಲ, ಮೊದಲೇ ಹೆಂಡತಿ ಆಗ್ತಿ, ಇಷ್ಟೇನೆ ವಾದ. ನೋಡು ಶೂರ್ಪಣಿಕಿ, ತಪ್ಪು ತಿಳ್ಕೊಂಡ್ಬಿಡ್ತೀಯ ನೀನೀಗ. ಏನು ಗೊತ್ತಾ ಸಮಸ್ಯೆ, ನನ್ನ ಮದುವೆ ಆಗಬಹುದು, ನೀನು ನನ್ನ ಮೊದಲ ಹೆಂಡತಿ ಆಗಬಹುದು, ಏನು ಉಪಯೋಗ ಇಲ್ಲ. ಯಾತಕ್ಕೆ ಗೊತ್ತಾ, ನಾನು ಯಾರು ಗೊತ್ತೇನು, ರಾಮನ ದಾಸ, ರಾಮನ ದಾಸ. ನನ್ನ ಹೆಂಡತಿ ಆದ್ರೆ ಏನಾಗ್ತೀನಿ ನೀನೀಗ, ದಾಸನ ಹೆಂಡತಿ ಆಗ್ತಿ. ಸೀತೆ ಯಾರು ಗೊತ್ತಾ, ಸ್ವಾಮಿಯ ಹೆಂಡತಿ. ಕೊನೆಗೆ ಎರಡನೇ ಹೆಂಡತಿ ಆದರೆ ನೀನು ಎರಡನೇ ಹೆಂಡತಿ ಆಗ್ತಿ ಅಷ್ಟೇ, ಈ ದಾಸನ ಹೆಂಡತಿ ಆಯ್ತು, ಗುಲಾಮನ ಹೆಂಡತಿ ಆಗಿಬಿಡುತ್ತೆ ಆಮೇಲೆ. ಅದಕ್ಕೆ ಎರಡನೇ ಹೆಂಡತಿ ಆಗೋದು ಎಷ್ಟೋ ವಾಸಿ, ದಾಸನ ಹೆಂಡತಿ ಆಗಬಾರ್ದು, ಅಲ್ಲೇ ಹೋಗುವಂತ ಹೇಳಿದ್ರು ಲಕ್ಷ್ಮಣ. ತಷ್ಟ ಒಡೆ ಬಿಡ್ತಾಳೆ. ರಾಜಕಾರಣಿಗಳು ಕಲ್ಪನೆ ಬಂದಿದ್ದೆ ಅವರಿಂದ, ಪಕ್ಷಾಂತರ ಮಾಡೋ ಅಭ್ಯಾಸ ಇದೆಯಲ್ಲ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಬೇಕು. ಇಷ್ಟೇ ಅವ್ರ ಉದ್ದೇಶ. ಸೀದಾ ರಾಮನ ಹತ್ರ ನೋಡ್ತಾಳೆ ಮತ್ತೆ, ರಾಮ ನನಗೆ ಅರ್ಥ ಆಯ್ತು, ಲಕ್ಷ್ಮಣ ಹೇಳಿಬಿಟ್ಟ, ನಾನೀಗ ಲಕ್ಷ್ಮಣ ಮದುವೆ ಆಗೋದಿಲ್ಲ, ನಿನ್ನೆ ಮದುವೆ ಆಗೋದು. ಯಾತಕ್ಕೆ ಅಂದರೆ ನಾನು ದಾಸನ ಹೆಂಡತಿ ಆಗಲಿಕ್ಕೆ ತಯಾರಿಲ್ಲ. ನಾನು ಎಂದಿದ್ರು ಕೂಡ ನಿನ್ನ ಹೆಂಡತಿ ಆಗಬೇಕು, ಸ್ವಾಮಿ ಹೆಂಡತಿನೇ ಆಗಬೇಕು ನಾನು. ಅದಕ್ಕೋಸ್ಕರ ನನ್ನನ್ನು ನಿನ್ನ ಮದುವೆ ಆಗಲೇಬೇಕು. ಮತ್ತೆ ಆಗಲೇ ಹೇಳಿದ್ದೇನಲ್ಲ, ರಾಮದೇವ್ ಹೇಳ್ತಾರೆ ಮದುವೆ ಆಗಿದೆ ಆಗಲೇನೆ, ಎಣ್ಣೆ ಹೆಂಡತಿ ಆಗಿಬಿಡ್ತೀಯಲ್ಲ ಅಂತ ಕೇಳಿದರೆ, ನಾನು ಎಣ್ಣೆ ಹೆಂಡತಿ ಆಗೋದು ನಿಜ, ಆದರೆ ನಾನು ಆಗಬಾರದ ಹಠ ನನಗಿದೆ, ಅದು ಉಪಾಯ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಏನು ಉಪಾಯ ಗೊತ್ತಾ, ಈ ಸೀತೆ ಬದುಕಿದ್ರೆ ಎಣ್ಣೆ ಹೆಂಡತಿ ಆಗೋದು, ಇವಳು ತಿಳಿಬಿಡ್ತೇನೆ ಅಂತ ಹೋಗ್ತಾಳೆ ಮಾಯಿ ತಕ್ಕೊಂಡು. ಇವಳು ಕತೆ ಮುಗಿಸಿಬಿಟ್ರೆ ನಾನು ಮೊದಲೇ ಹೆಂಡತಿ ಆಗ್ತೇನೆ. ಇದಕ್ಕೆ ರಾಕ್ಷಸ ಬುದ್ಧಿ ಅಂದ್ರಿದೆ. ನಿಜವಾಗ್ಲೂ ನಿಂತಿದ ಪದ್ಧತಿ ಏನು, ಇವತ್ತು ಅಯೋಗ್ಯರು ಮಾಡೋ ಪದ್ಧತಿ ಅಂತ ಯಾರು ಕೊಲೆ ಮಾಡ್ತಾನೆ, ಯಾರು ನೋಡಿಬಿಡ್ತಾನೆ, ಅವನು ಕೊಲೆ ಮಾಡ್ತಾನೆ ಮತ್ತೆ ನೋಡಿದ್ರೆ ಮತ್ತೆ ಅವನು ಕೊಲೆ ಮಾಡ್ತಾನೆ. ಅದು ಒಂದು ಕೊಲೆ ಮುಚ್ಚಿಕೊಂಡು ಸಾವಿರಾರು ಕೊಲೆ ಯಾತಕ್ಕೆ ಮಾಡ್ತಾರೆ ಅಂದರೆ, ಈ ರೀತಿ ಒಂದು ಕೇಸ್ ಮುಚ್ಚಾಕ್ಲಕ್ಕೆ ಹೊರಟು ಕೇಸ್ ಇನ್ನೂ ಸ್ಟ್ರಾಂಗ್ ಮಾಡ್ಕೊತಾ ಹೋಗ್ತಾನೆ ಅಷ್ಟೇ. ಇವತ್ತು ಹೇಳೋ ರಾಕ್ಷಿ ಮಾತನ್ನು ಅರ್ಥ ಮಾಡಿಕೊಳ್ಳಿ. ತುಂಬ ಜನ ನಮ್ಮಲ್ಲಿ ಎಂಥವ್ರು ಇದ್ದಾರೆ ಗೊತ್ತಾ, ಶೂರ್ಪಣಿಕೆ ಮಾಡಿದ್ದು ಸರಿ, ರಾಮ ಮಾಡಿದ್ದು ತಪ್ಪು. ಇವತ್ತು ರಾಮಾಯಣ ವಿಮರ್ಶೆ ಅಂದ್ರೆ ಏನು ಗೊತ್ತೇನು, ರಾಮನ ಬೈದರೆ ರಾಮಾಯಣ ವಿಮರ್ಶೆ ಅಂತ ಆಗಿಬಿಟ್ಟಿ. ಸೀತಾಯನ ಮಗಳ ಪುಸ್ತಕಗಳು ಬಂದಿದೆ, ರಾಮ ಸ್ತ್ರೀದ್ವೇಷಿ, ರಾಮ ಭಯಂಕರನಾಗಿರತಕ್ಕಂಥ ಪೊಸೆಸಿವ್ ನೇಚರ್ ರಾಮನದು, ಇನ್ನೊಬ್ಬರು ಕಂಡ್ರೆ ರಾಮನಿಗೆ ಆಗ್ತಿರಲಿಲ್ಲ, ಏನೇನೋ ಕತೆ ಕಟ್ಟಿಬಿಟ್ಟಿದ್ದಾರೆ. ಇದು ಹಾಗೆ ಸ್ತ್ರೀದ್ವೇಷಿ ರಾಮ, ತಾಟಕ್ಕೆ ಬಂದು ಹೆಂಗಸು ಕೊಂದು ಹಾಕಿಬಿಟ್ಟ, ಶುರುಪಡಿಕೆ ಬಂದು ಕಿವಿ ಕತ್ತರಿಸ್ತಾ ಇದ್ದಾರೆ, ಸೀತನ ಹೆಂಡತಿನೇ ತ್ಯಾಗ ಮಾಡಿಬಿಟ್ಟ. ಆಯ್ತೋ ಇಲ್ಲೋ, ಇದನ್ನ ಆಕ್ಸರ್ ಹೇಳ್ಬಿಟ್ಟು ಹೆಂಗಸು ಏನು ಮಾಡ್ತಾರೆ, ಸದ್ಯ ರಾಮನ ಸಹವಾಸ ಬೇಡ, ನಮ್ಮನ್ನು ಕೊಂದ್ರೆ ಕಷ್ಟ ರಾಮ ಅನಿಸಿಬಿಡ್ತದೆ ಅಷ್ಟೇ. ಆ ಥರ ವಿಮರ್ಶೆ ಮಾಡಿ ಮಾಡಿ ಶಾಸ್ತ್ರ ಕೆಡಿಸ್ತಾರೆ. ಆಚಾರ್ಯ ಹೇಳ್ತಾರೆ, ಶಬ್ದತ ಕೆಡಿಸ್ತಾರೆ, ಅರ್ಥತನೂ ಕೆಡಿಸ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿತಾನಪಿ, ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. ನಾಲ್ಕು ರೀತಿ ಗ್ರಂಥ ಕೆಡಿಸ್ತಾರೆ, ಅದೆಲ್ಲ ಶಬ್ದತಃ. ಅರ್ಥತ ಕೆಡಿಸೋದಕ್ಕೆ ಎಷ್ಟು ಅಯೋಗ್ಯ ಅರ್ಥವನ್ನು ಮಾಡ್ತಾರೆ, ಅದಕ್ಕೆಲ್ಲ ತಿಳಿಸ್ತಾರೆ, ಆರೋಪ ಮಾಡ್ತಾರೆ ರಾಮದೇವರನ್ನ. ಹಾಗೆಲ್ಲ ಮಾಡಬಾರದು, ರಾಮದೇವರು ಆ ಮಾತನ್ನು ಹೇಳಲಿಲ್ಲ, ಅವಳೇ ತಿನ್ನಲಿಕ್ಕೆ ಅಂತ ಹೋಗ್ತಾರೆ. ಆಗ ರಾಮದೇವರು ಹೇಳುತ್ತಾರೆ, ಲಕ್ಷ್ಮಣ ಇವಳು ಮಹಾರಾಕ್ಷಸಿ, ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ. ಇವರು ಮೂರ್ಖರು. ತಾಂ ತತ್ರ ಹಾಸ್ಯ ಕಥೆಯ ಜನಕಾಸುತಾಗ್ರೇ, ಆಚಾರ ನಿರ್ಣಯದಲ್ಲಿ ಬರೀತಾ ಹಾಸ್ಯ ಕಥೆಯ ಅಂತ ಪದ ಉಪಯೋಗಿಸ್ತಾರೆ. ವಾಲ್ಮೀಕಿ ರಾಮಾಯಣ ಅದೇ ಪದ ಉಪಯೋಗಿಸ್ತಾರೆ. ಹಾಗೆ ಹಾಸ್ಯ ಕಥಾ ಅದು ವಾಲ್ಮೀಕಿ ರಾಮಾಯಣದ ಮಾತು ಹೌದು, ನಿರ್ಣಯದ ಮಾತು ಹೌದು. ಆಚಾರ್ಯ ಉಪಯೋಗಿಸಿದ್ದಾರೆ ಅಂದಮೇಲೆ ಅದು ಮೂಲ ರಾಮಾಯಣದ ಮಾತು. ಅವ್ರು ಹೇಳ್ತಾರೆ, ಇವಳಿಗೆ ತಿಳುವಳಿಕೆನೇ ಇಲ್ಲ, ಬುದ್ಧಿನೇ ಇಲ್ಲ ಇವಳಿಗೆ, ರಾಕ್ಷಸಿ, ಇವಳನ್ನು ನಾವು ಸುಮ್ಮನೆ ಬಿಡ್ಲಿಕ್ಕಾಗೋದಿಲ್ಲ, ಸೀತೆ ತಿನ್ನಲಿಕ್ಕೆ ಹೋಗ್ತಾ ಇದ್ದಾಳೆ. ಆದ್ದರಿಂದ ಇವಳ ಕಿವು ಕತ್ತರಸು ಅಂತ ಹೇಳ್ತಾರೆ ರಾಮದೇವರು. ಬೆನ್ನೇ ಬರೆಯೋದು ಎಲ್ಲ ಸುಳ್ಳು ಕಥೆಗಳು ಇವೆಲ್ಲ ಕೂಡ, ಏನು ಹೇಳೋದಿಲ್ಲ, ನೇರವಾಗಿ ಹೇಳ್ತಾರೆ ಕತ್ತರಸು. ತಕ್ತ ಲಕ್ಷ್ಮಣ ಎರಡು ಬಾಣ ತಗೋತಾನೆ, ಬಾಣ ಪ್ರಯೋಗ ಮಾಡ್ತಾನೆ, ಅವಳು ಮೂಗು ಕತ್ತರಿಸ್ತಾರೆ, ಎರಡು ಕಿವಿನೂ ಕತ್ತರಿಸಿ ಹಾಕ್ತಾರೆ. ಲಕ್ಷ್ಮಣ ಅಸಾಧಾರಣ ರೀತಿಯಲ್ಲಿ ಕತ್ತರಿಸಿದ. ಇಲ್ಲಿ ತುಂಬ ವಿಚಾರಗಳು ವಾದಿರಾಜ ಸ್ವಾಮಿ ತಮ್ಮ ಭಾವಪ್ರಕಾಶ ಅನೇಕ ಅಂಶಗಳನ್ನು ಬರೀತಾರೆ. ರಾಮ ಹೀಗೆ ಮಾಡಿದ ಸರಿನಾ ಅಂತ ಪ್ರಶ್ನೆ, ರಾಮ ಹೀಗೆ ಮಾಡಿದ ಸರಿನಾ, ಅವಳು ಹಾಗೆ ಮಾಡಿದ ಸರಿನಾ ಪ್ರಶ್ನೆ ಬರೋದಿಲ್ಲ ನಮಗೆ. ಅಪರಾಧ ಕೊಲೆ ಮಾಡಿದವನು ಇರ್ತಾನೆ, ಅವನೇ ಡೆತ್ ಸೆಂಟೆನ್ಸ್ ಜಡ್ಜ್ ಕೊಟ್ಬಿಡ್ತಾನೆ, ಅವರು ಮನೆಯವರು ಮೀಟಿಂಗ್ ಮಾಡ್ತಾರೆ, ಜಡ್ಜ್ ಮಾಡಿದ ಸರಿನಾ, ತಾವು ಮಾಡಿದ ಸರಿನಾ, ಇಲ್ಲ ಜಡ್ಜ್ ಮಾಡಿದ ಸರಿನಾ ಅಂದರೆ ಅವ್ರ ಚಿಂತನೆ ಕ್ರಮನೇ ಹಾಕಿ. ರಾಮ ತಪ್ಪು ಮಾಡಿದ, ಹೆಂಗಸಿಗೆ ಅವಮಾನ ಮಾಡ್ದ, ಮದುವೆ ಮಾಡಿಕೊಳ್ಳೋದು ಕೇಳೋದಕ್ಕೆ ಬಂದರೆ ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ಯಾಕೆ ಮೋಸ ಮಾಡ್ದ, ಅವ್ರು ಏನು ಹೇಳಿದ್ದಾರೆ ಬಿಟ್ಟುಬಿಡ್ತಾರೆ, ಹೇಗೆ ಬಂದರೆ ಬಿಟ್ಟುಬಿಡ್ತಾಳೆ, ತಮಗೆ ಬೇಕಾದ ರೀತಿ ಟ್ವಿಸ್ಟ್ ಮಾಡ್ತಾರೆ, ಅದನ್ನು ಟ್ವಿಸ್ಟ್ ಮಾಡಿ ವಿಕೃತ ವಿಕಾರವನ್ನು ಉಂಟು ಮಾಡಿ ಮನಸ್ಸು ಕೆಡಿಸ್ತಾರೆ. ರಾಮದೇವರು ಹಾಗೆ ಯಾತಕ್ಕೆ ಮಾಡಿದರು ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಅವಳು ರಾಕ್ಷಸಿ, ಅವಳೇ ಹೇಳ್ಕೊಳಿ, ಎಷ್ಟೋ ಜನ ತಿಂದ ಹಾಕಿದ್ದೆ ಹೇಳ್ಕೊಂಡ್ಬಿಟ್ಟಿದ್ದಾಳೆ, ಮುಂದೆ ಅವಳು ಹಾಗೆ ಕಳಿಸ್ಬೋದು, ರಾಮದೇವರು ಕಣ್ಣಿಗೆ ಕಾಣದೆ ಮರಿ ಆದರೂ ಮೂದೋತೆ, ಏನು ದೊಡ್ಡ ವಿಚಾರ ಅಲ್ಲ. ಅವಳ ಅವಳಿಂದ ಸಮಾಜಕ್ಕಾಗೋ ತೊಂದರೆ ತಪ್ಪಿಸ್ಬೇಕು ಇವತ್ತು, ಇನ್ನು ಮುಂದೆ ಅವಳು ಇನ್ನೊಬ್ಬರ ಮುಂದೆ ಹೋಗಿ ನಮ್ಮ ಮದುವೆ ಆಗುವಂತ ಕೇಳಬಾರದು, ಇದು ರಾಮದೇವರು ಮಾಡೋ ವಿಚಾರ ಅಲ್ಲ. ಇದರಿಂದ ಏನಾಯ್ತು, ಈಗ ಕ್ಯೂಬಿಗೆ ಕತ್ತರಿಸಿಬಿಟ್ರೆ ಇನ್ಯಾರು ಮುಂದೆ ಇವತ್ತು ಕನ್ನಿ ಅಂತ ಹೇಳ್ಕೊಳ್ಳೋಗಿಲ್ಲ ಅವಳು, ಯಾರು ಹೇಳ್ಕೊಳ್ಳೋಗಿಲ್ಲ, ಯಾರು ಮದುವೆ ಆಗೋದಿಲ್ಲ, ದೊಡ್ಡ ಒಂದು ಇದು ಮುಗಿತು. ಗೋಮುಖ ವ್ಯಾಘ್ರ ಅಂತ ಕರೀತಾರೆ, ಗೋಮುಖ ವ್ಯಾಘ್ರ ಬೇರೆ ವ್ಯಾಘ್ರ ಬೇರೆ. ನಿಮಗೆ ಹುಲಿ ಹೆಚ್ಚು ಅಪಾಯಕರನೋ, ಗೋಮುಖ ವ್ಯಾಘ್ರ ಹುಲಿಯ ವೇಷ ಗೋವೇಷ ಹಾಕೊಂಡ ಹುಲಿ ಹೆಚ್ಚು ಅಪಾಯಕರ ಅಂತ ಕೇಳಿದರೆ ಹುಲಿಗಿಂತ ಗೋಮುಖ ವ್ಯಾಘ್ರ ಡೇಂಜರಸ್. ಯಾಕೆ ಗೊತ್ತಾ, ಹುಲಿಯಿಂದ ದೂರ ಇರ್ತೇವೆ ನಾವು, ಮೊದಲೇ ಹುಲಿ ಅಂತ ಗೊತ್ತಿರುತ್ತಲ್ಲ, ದೂರ ಎದ್ದು ಬಿಡ್ತೇವೆ. ಆದರೆ ಗೋಮುಖದಾಗ ಗೋವಂತ ಹತ್ರ ಹೋಗ್ತೇವೆ, ತಿನ್ನಕ್ಕೆ ಬರ್ತೇವೆ, ಟೈಮ್ ಕೂಡ ಇಲ್ಲ, ಸಿಕ್ಕಾಕೊಂಡ್ಬಿಡ್ತೇವೆ. ಆವಾಗಲೂ ಕೂಡ ಮನೆಯ ಹೊರಗಿನ ಕಾಡರು ಒಳಗಿನ ಕಾಡು ಇರ್ತಾರಲ್ಲ, ಹಾಗೆ ಹೊರಗಿನ ಕಾಡಿಗೆ ನಾವು ಬೀಗ ಈಗ ಹಾಕೊಂಡು ಮಾಡ್ಕೊಬಹುದು, ಒಳಗಿನ ಕಾಡನ್ನು ಮಲಗಿದಾಗ ಕರೆಯೋದು ಅವರು. ಒಳಗಿನ ಕಾಡ ಹಾಗೆ ಹೊರಗಿನ ಕಾಡಗಿಂತ ಹೆಚ್ಚು ಬಲಿಷ್ಠ ಅಪಾಯಕಾರಿಯೋ, ಹಾಗೆ ಯಾವಾಗಲೂ ಕೂಡ ಈ ಅರ್ಥ ಮಾಡಿಕೊಂಡ್ರೆ ಸಮಾಜದೊಳಗೆ ಯಾವುದು ಹಿತ ಯಾವುದು ಅಹಿತ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆ ಯೋಚನೆ ಮಾಡಬೇಕು. ಇಲ್ಲಿ ಶೂರ್ಪಣಿಕೆ ಅವಳು ವಿಚಿತ್ರವಾದಂಥ ರಾಕ್ಷಸಿ, ಅವಳನ್ನ ಕನ್ನೆ ಅಂತಾನೆ ನಾಟಕ ಮಾಡ್ತಾ ಇದ್ರೆ ಅವಳು ಜನ ಹತ್ರ ಬರ್ತಾರೆ, ತಿಂದ ಹಾಕ್ಬಿಡ್ತಾಳೆ. ಆಮೇಲೆ ಕ್ಯೂಬುಗಳು ಅಂತ ಗೊತ್ತಾಗ್ಬಿಟ್ಟು ಓಡೋಗಿ ಬಿಡ್ತಾರೆ, ಅರ್ಧ ಸಮಸ್ಯೆ ಉಳಿಯುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಕೊಲ್ಲೆ ಹಾಕಲಿಲ್ಲ ಅಂದ್ರೆ ಕೊಲ್ಲಬಾರದು, ಅವಳು ಕೊಲ್ಲಬಾರದು ಸ್ತ್ರೀ. ತಾಟಕ್ಕೆ ನ್ಯಾತಕ್ಕೊಂದ್ರೆ ಬ್ರಹ್ಮ, ಇವಳು ಬ್ರಹ್ಮವರ ಏನೂ ಇರಲಿಲ್ಲ ಇವಳಿಗೆ, ಬ್ರಹ್ಮವರ ಇತ್ತು ತಾಟಕ್ಕೆ, ಬೇರೆ ಯಾರು ಕೊಲ್ಲಾಗಿರಲಿಲ್ಲ ತಾಟಕ್ಕೇನು, ಅದಕ್ಕೆ ರಾಮದೇವರೇ ಕೊಂದರು. ಇವಳು ಅಂಥ ವರ ಇರಲಿಲ್ಲ ಅದರಿಂದಾಗಿನೇ, ಮತ್ತು ಇನ್ನೂ ಅವಳಿಂದ ಕೆಲಸ ಆಗಬೇಕಾಗಿದೆ, ಬಾಕಿ ಇದೆ, ಆ ಕೆಲಸನೂ ಮಾಡಬೇಕು ಅವಳು. ಅದಕ್ಕಾಗಿ ಅವಳು ಕೊಲ್ಲಿಲ್ಲ, ಆದರೆ ಶಿಕ್ಷೆ ಕೊಡೋದೇ ಬಿಡಲಿಲ್ಲ, ಕ್ಯೂಬುಗನ್ನು ಕತ್ತರಿಸಿದ್ರು. ಇನ್ನೊಂದು ಅಂಶ ಇದೆ, ಕ್ಯೂಮುಗನ್ನೇ ಕತ್ತರಿಸಕ್ಕೆ ಏನು ಕಾರಣ ಅಂದರೆ ಎದ್ದು ಕಾಣೋ ಅಂಶಗಳು. ಇವತ್ತು ಜಗತ್ತಿನೊಳಗೆ ಈ ಓಲೆ ಹಾಕೊಳ್ಳೋದು ಗೊತ್ತಿದೆ ನಮಗೆ, ಮೂಗುತಿ ಹಾಕೊಳ್ಳೋದು ಗೊತ್ತಿದೆ, ಅದರಿಂದ ಸೌಂದರ್ಯ ಇಮ್ಮಡಿಸುತ್ತೆ, ಅಲಂಕಾರ ಹೆಚ್ಚಾಗುತ್ತೆ, ಇದು ಗೊತ್ತು ನಮಗೆ. ಅವನ್ನೇ ಕತ್ತರಿಸಿಬಿಟ್ರೆ ಅವಳು ಓಲೆಯೂ ಇಲ್ಲ ಮೂಗುತಿನೂ ಇಲ್ಲ ಅವಳಿಗೆ, ಅಲ್ಲಿಂದ ಏನಾಯಿತು, ಅಲಂಕಾರ ಕಳ್ಕೊಂಡ್ಬಿಡ್ತಾರೆ. ಇನ್ನೊಂದು ಆಕ್ಯುಪ್ರೆಷರ್ ಪ್ರಕಾರ ಒಂದು ಒಳ್ಳೆ ಅಂಶ ಇದೆ, ಮೂಗು ಮತ್ತು ನಮ್ಮ ಕಿವಿಗಳಲ್ಲಿ ಬಹಳ ಸೆನ್ಸಿಟಿವ್ ಪಾಯಿಂಟ್ಸ್ ಅವೆಲ್ಲ ಕೂಡ. ಕಿವಿ ಹಿಂಡಿಬಿಟ್ರೆ ಬುದ್ಧಿ ಚಿಗುರುತ್ತಂತೆ, ಅದು ನಿಯಮ. ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗೆ ಅವೆಲ್ಲ ಗೊತ್ತು, ಕಿವಿ ಹಿಂಡೋದು ಮೂಗು ಹಿಡಿದು ಹಡಿಯೋದನ್ನು ಅಭ್ಯಾಸ ಮಾಡಿರ್ತಾರೆ. ಮೂಗು ಒಂದು ಬಹಳ ಇರೋದು ಒಂಥರ ಆಕ್ಟಿವ್ ಸೆಂಟರ್ಸ್ ಅವೆಲ್ಲ ಕೂಡ. ಈ ಕಿವಿ ಅಂತೂ ಬಹಳ ವಿಚಿತ್ರ, ಕಿವಿ ಹೇಗಿರುತ್ತೆ ಸರಿ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಗರ್ಭದಲ್ಲಿ ಮಗು ಇರುತ್ತಲ್ಲ ಆ ಥರ ಕಿವಿ ಇರುತ್ತೆ, ತಲೆಗೆ ಇಲ್ಲಿ ತೆರೆ ಇಲ್ಲಿ ತಲೆ ಇರುತ್ತೆ, ಇಲ್ಲಿ ಸರಿಯಾಗಿ ಅದು ಚಿತ್ರ. ಅದಕ್ಕೆ ಇಂಥಲ್ಲಿ ಯಾತಕ್ಕೆ ನಾಕೋತಾರೆ ಗೊತ್ತಾ, ಓಲೆನ ಯಾವಲ್ಲಿ ಆಕ್ಟಿವೇಟ್ ಆಗ್ತಾ ಇರುತ್ತೆ, ಆಕ್ಟಿವೇಟ್ ಆದಾಗ ಬುದ್ಧಿ ಇದಾಗುತ್ತಂತೆ, ಸ್ಟಿಮ್ಯುಲೇಟ್ ಆಗುತ್ತಂತೆ. ಇದು ಪದ್ಧತಿ ಮೂಗು ಮತ್ತು ಕಿವಿಗಿರೋ ಸಂಬಂಧ ಇದೆ ಅಂದರೆ. ಅದಕ್ಕೇನೆ ಹೆಂಗಸರಿಗೆ ಯಾತಕ್ಕೆ ಪ್ರಿಯ ಅಂತ ಕೇಳಿದರೆ ಆ ಮೂಲಕ ಅಲಂಕಾರನೂ ಆಯಿತು, ಅದು ಆಕ್ಟಿವ್ ಸೆಂಟರೂ ಆಯಿತು. ಅದು ಚಿನ್ನದಿಂದ ಯಾತಕ್ಕೆ ಮಾಡ್ತಾರೆ ಅಂತ ಕೇಳಿದರೆ ಚಿನ್ನ ಒಲೆ ಹಾಕೋದಕ್ಕೆ ಕಾರಣ ಇದೆ, ಚಿನ್ನ ಅಂದರೆ ಸುವರ್ಣ, ಒಳ್ಳೆ ಮಾತು ಕಿವಿಗೆ ಬೀಳಲಿ ಅಂತ ಅದಕ್ಕೆ ಅರ್ಥ. ಒಳ್ಳೆ ತುಳಸಿ ಇಟ್ಕೋತಾರೆ, ಗಂಡಸರಾದ್ರೆ ತುಳಸಿ ಇಟ್ಕೋತಾರೆ, ಹೆಂಗಸರಾದ ಒಲೆ ಹಾಕೋತಾರೆ. ತುಳಸಿ ಅಂದ್ರೆ ಏನು ಗೊತ್ತಾ, ಹರಿಕಥಾಮೃತಾರ್ಥ ಜಗನ್ನಾಥದಾಸರು ಬರೀತಾರೆ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ತುಳಸಿ ಅಂದರೆ ಸಚ್ಚಾತ್ರದ ಆಲೋಪ, ಶ್ರವಣ ಮನನಗಳಿದ್ದಾಗಿ ಯಾವಾಗಲೂ ಶಾಸ್ತ್ರ ಕೇಳ್ತೇವೆ ಅಂತ ಹೇಳೋ ಸಂದೇಶವೇ ತುಳಸಿ ಇಟ್ಟುಕೊಳ್ಳೋದು. ಹೆಂಗೆ ಸರಿ ತುಳಸಿ ಇಲ್ಲಾದರೆ ಒಲೆಗಳು, ಅವೆಲ್ಲ ಅಲಂಕಾರಕ್ಕೂ ಆಗಬೇಕು ತತ್ವಕ್ಕೂ ಆಗಬೇಕು. ಅವನ ಕತ್ತರಿಸಿದರೆ ಅವಳಿಗೆ ಶಾಸ್ತ್ರ ಕಿವಿ ಕೇಳೋ ಬುದ್ಧಿ ಇದ್ದಿರ್ತಾರೆ ಅವಳಿಗೆ, ಅವಳ ಕಿವಿನೂ ವ್ಯರ್ಥ ಮೂಗು ವ್ಯರ್ಥ. ಮೂಗಿನಿಂದ ಪರಮಾತ್ಮ ನಿರ್ಮಾಲ್ಯವಾದ ವಾಸನೆ ನೋಡಬೇಕು, ಆಗ್ರಹಣನೆ ಮಾಡಬೇಕು, ಅಲ್ಲಿ ನೋಡಿದರೆ ಶಾಸ್ತ್ರವನ್ನು ಕೇಳಬೇಕು. ಅವಳ ರಾಕ್ಷಸಿ ಅಧಿಕಾರನೇ ಇಲ್ಲ, ಆ ಮೂಲಕ ಕತ್ತರಿಸ್ತಾ ವಿಕಾರ ರೂಪ ತಂದಿದ್ದರೆ, ಮೊದಲೇ ರಾಕ್ಷಸಿ ವಿಕಾರಿ, ಇನ್ನೂ ಹೆಚ್ಚು ವಿಕಾರವನ್ನು ರಾಮದೇವರು ತಂದುಬಿಟ್ಟು ಅಲ್ಲಿ ಓಡಿಸ್ತಾರೆ. ಅದು ಇನ್ನೊಂದು ಕಾರಣ ಇದೆ. ಸೀತಾದೇವಿನ ಏನಂತ ಕರೆದ್ಲು ಅವಳು, ವಿಕಾರವಾದ ಸ್ತ್ರೀ, ಕುರೂಪಿ ಅಂತ ಕರೆದ್ಲು. ಅದು ಶಿಕ್ಷೆ ಏನಾಯಿತು, ಅವಳು ಕುರೂಪಿ ಅಂತ. ಯಾರು ದೊಡ್ಡವರು ಬಿಂಬವನ್ನು ಬೈತಾರೋ ಪ್ರತಿಬಿಂಬಕ್ಕೆ ಅದು ಅಫೆಕ್ಟ್ ಆಗುತ್ತೆ, ದೊಡ್ಡವ್ರನ್ನ ಯಾರು ಬೈತಾರಲ್ಲ ಅವರಿಗೆ ಆ ಮಾತು ಬರುತ್ತೆ. ವಾದಿರಾಜಸ್ವಾಮಿಗಳು ಜರಾಸಂಧನ ಸೈನಿಕರನ್ನು ರಾಮದೇವರು ಏನು ಮಾಡಿದ್ರಂತೆ, ಕೃಷ್ಣ ಏನು ಮಾಡ್ತಾನೆ, ತುಂಡು ತುಂಡು ಕತ್ತರಿಸಿಬಿಟ್ನಂತೆ, ಅದು ಆಕಾರ ಎಲ್ಲ ಮಾಡಿಬಿಟ್ನಂತೆ. ಯಾತಕ್ಕೆ ಅಂದರೆ ವಾದಿರಾಜರು ಬರೀತಾರೆ, ಯಾತಕ್ಕೆ ಹಾಗೆ ಮಾಡಿದ ಅಂದರೆ ದೇವರು ನಿರಾಕಾರ ಅಂತಿದ್ರಲ್ಲ ಅವ್ರು ಆಕಾರ ಎಲ್ಲ ಮಾಡಿಬಿಟ್ಟು ಪರಮಾತ್ಮ ಅಂತ ಹೇಳ್ತಾರೆ. ದೇವರಿಗೆ ಏನಂತಿದ್ರು ಅವ್ರು ಪರಮಾತ್ಮ ತಂದುಕೊಟ್ಟ ಆ ರೀತಿಯಲ್ಲಿ ನಿರಾಕಾರ ಅಂದ್ರೆ ಏನಾಗ್ತಾನೆ, ನಿರ್ಗುಣ ಅಂದ್ರೆ ಏನಾಗ್ತಾನೆ, ಅವ್ರ ಧನಸ್ಸುಗಳ ಹಗ್ಗ ಕತ್ತರಿಸಿಬಿಟ್ನಂತೆ ರಾಮ ಕೃಷ್ಣ. ಯಾತಕ್ಕೆ ಅಂದರೆ ನಿರ್ಗುಣ, ಗುಣ ಅಂದ್ರೆ ಹಗ್ಗ, ಅಂದ್ರೆ ದೇವರು ಗುಣ ಇಲ್ಲ ಅಂತ ಹೇಳಿದ್ರಲ್ಲ ಅದು ಧರಿಸಿ ಹಗ್ಗ ಎಲ್ಲ ಮಾಡಿದೆ ಪರಮಾತ್ಮ. ಈ ರೀತಿ ಹೇಳ್ತಾ ಏನು ಮಾಡ್ತೇವೆ ಅವರು ದೊಡ್ಡವರಿಗೆ ಅದು ನಮಗೆ ಬರಿ ವಾಪಸ್ ಬರೋದಿಲ್ಲ, ಅನಂತ ಮಡಿಯಾಗಿ ಅಂತ ಹೇಳ್ತಾರೆ. ಒಳ್ಳೇದು ಮಾಡಿದ್ರು ಅನಂತ ಮಡಿಯಾಗಿ ಬರುತ್ತೆ, ಕೆಟ್ಟದ್ದು ಮಾಡಿದ್ರು ಅನಂತ ಮಡಿಯಾಗಿ ಬರುತ್ತೆ. ಅದಕ್ಕೆ ಸೀತೆಯನ್ನು ಬೈದರ ಫಲ ಅಲ್ಲೇ ಅನುಭವಿಸ್ತಾರೆ. ಯಾಕೆ ತಕ್ಷಣ ಅನುಭವಿಸಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ, ಅತ್ಯುತ್ಕಟೈಹಿ ಪುಣ್ಯಪಾಪೈಹಿ ಇಹೈವ ಫಲಮಶ್ನುತೆ. ಮಾಡತಕ್ಕಂಥ ಪುಣ್ಯ ಕಾರ್ಯಕ್ಕೂ ಫಲ ತಪ್ಪಿದ್ದಲ್ಲ, ಪಾಪ ಕಾರ್ಯಕ್ಕೂ ಫಲ ತಪ್ಪಿದ್ದಲ್ಲ. ವ್ಯತ್ಯಾಸ ಏನು ಅಂದರೆ ಆ ಪುಣ್ಯ ಕಾರ್ಯ ಭಾರಿ ದೊಡ್ಡದಾದರೆ ತಕ್ಷಣ ಫಲ, ಪಾಪ ಕಾರ್ಯ ಭಾರಿ ದೊಡ್ಡದಾದರೆ ತಕ್ಷಣ ಫಲ. ಅತ್ಯುತ್ಕಟವಾದ ಪಾಪ ಏನೋ ಸುಳ್ಳು ಹೇಳ್ಕೊ ಓಡಾಡ್ತಿರ್ತಾನೆ ಬಚಾವಾಗ್ತಾರೆ, ಕೊಲೆ ಮಾಡಿ ತಕ್ಷಣ ಸಿಕ್ಕಿಬಿಡ್ತಾನೆ, ಆ ಥರ ಎರಡೂ ಪಾಪ ಕಾರ್ಯನೇ. ಆದರೆ ಸುಳ್ಳಿನಲ್ಲಿ ಹೇಗೆ ತಪ್ಪಿನಲ್ಲಿ ತಾರತಮ್ಯ ಇದೆಯೋ ಪುಣ್ಯದಲ್ಲೂ ತಾರತಮ್ಯ ಇದೆ. ಆ ದೃಷ್ಟಿಯಲ್ಲಿ ಸೀತೆಯನ್ನು ಬೈದಿದ್ದರ ಫಲ ಹೀಗೆ ಬಂತು. ಸೀತೆ ಕುರೂಪಿಯ, ಎಂಥ ಆಶ್ಚರ್ಯ, ಅವಳ ಕಣ್ಣು ಹೇಗಿರಬಹುದು, ಎಷ್ಟು ವಿಗ್ರಹವಾದ ಮಾತಿದೆ. ಈಗ ರಾಮದೇವರು ಶಿಕ್ಷೆ ಕೊಟ್ಟರು. ಇನ್ನೂ ಇದಕ್ಕೆ ಬಹಳ ಅರ್ಥ ಉಂಟು. ರಾಮದೇವರು ತಾವೇ ಮಾಡಬಹುದಾಗಿತ್ತು, ಅಶ್ವಕರ್ಯಾಗಿ ಪರಿಸರಿ ಮಧ್ಯೆ ತಾವೇ ಮಾಡಬಹುದಾಗಿತ್ತಲ್ಲ. ವಾದಿರಾಜ ಸ್ವಾಮಿಗಳು ಬರೀತಾರೆ, ರಾಮದೇವರು ರಾಜ, ರಾಜ ಶಿಕ್ಷೆ ಘೋಷಣೆ ಮಾಡ್ತಾನೆ, ತಾನೇ ಶಿಕ್ಷೆ ಕೊಡೋದಿಲ್ಲ. ಈ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಲೆ ಹ್ಯಾಂಗ್ ಮಾಡೋದ್ರ ಗತಿ ಏನಾಗಬೇಕು, ಈ ಮತ್ತೆ ಹ್ಯಾಂಗ್ ಮಾಡಿ ಅಂತ ಹೇಳ್ತಾನೆ. ನಡೆಸ ಜಾರಿ ಮಾಡೋರು ಬೇರೆ ಇರ್ತಾರೆ, ಜಾರಿ ಯಾರು ಮಾಡ್ತಾರೆ ಯಾವಾಗಲೂ ಕೂಡ ಆಳುಗಳ ಕೈಯಲ್ಲಿ ಮಾಡಿಸ್ತಾರೆ, ಪ್ರಧಾನ ವ್ಯಕ್ತಿ ಮಾಡ ಆಳುಗಳ ಕೈಯಲ್ಲಿ ಮಾಡಿಸ್ತಾರೆ. ಇಲ್ಲಿ ರಾಮದೇವರು ಇದ್ದಾರೆ, ಜೊತೆಗೆ ಆಳಿರೋದ್ಯಾರು, ಲಕ್ಷ್ಮಣ ಒಂದೇ, ತಮ್ಮ ಶಿಷ್ಯರು ಹೌದು ಆಳು ದಾಸನೂ ಹೌದು. ಲಕ್ಷ್ಮಣ ಮಾತೇತಿರಂತೆ ದಾಸೋಹಂ ಕೋಸಲೇಂದ್ರಸ್ಯ, ಹನುಮಂತೇವರು ಹೇಗೆ ಹೇಳ್ತಾರೋ ಲಕ್ಷ್ಮಣ ಕೂಡ ಹಾಗೆ ಹೇಳುತ್ತಾರೆ. ಮುಂದೆ ಬರುತ್ತದೆ, ಅಹಮಸ್ಯ ಅವರಜೋ ಭ್ರಾತ ಗುಣೈಹಿ ದಾಸತ್ವಮಾಗತಃ, ರಾಮನ ಗುಣಗಳಿಗೆ ಮಾರು ಹೋಗಿಬಿಟ್ಟು ದಾಸನಾಗಿಬಿಟ್ಟಿದ್ದೇನೆ ಅಂತ ಲಕ್ಷ್ಮಣ ಹೇಳ್ತಾರೆ. ಆದ್ದರಿಂದ ಬೇರೆ ದಾಸರಿಲ್ಲ, ಲಕ್ಷ್ಮಣ ತಮ್ಮ, ಅಣ್ಣನಿಗೆ ದಾಸ ಇದ್ದಾಗೆ ಲಕ್ಷ್ಮಣ ಕೈಯಲ್ಲಿ ಮಾಡಿಸಿದ್ರು, ಅದಕ್ಕೆ ರಾಮದೇವರು ತಾವು ಮಾಡಲಿಲ್ಲ, ಸರಿಯಾಗಿ ಮಾಡಿಸಿದ್ದಾರೆ, ಯಾವ ತಪ್ಪು ಇಲ್ಲ ಅನ್ನೋದನ್ನ ಆಚಾರ್ಯರ ಮಾತುಗಳಿಗೆ ಅನೇಕ ವಿವರಣೆಗಳನ್ನು ಕೊಡ್ತಾ ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕೆಯಲ್ಲಿ ವಿಶೇಷ ಅರ್ಥಗಳನ್ನು ತಿಳಿಸ್ತಾರೆ. ಈಗ ಶೂರ್ಪಣಿಕೆ ಪ್ರಸಂಗದ ಯಾವ ಅನ್ಯಾಯವೂ ನಡೆದಿಲ್ಲ, ಆದ್ದರಿಂದ ರಾಮ ದೋಷ ದೂರ ಅಂತ ಅರ್ಥ ಆಗಬೇಕು. ಶೂರ್ಪಣಿಕೆಯಲ್ಲಿ ಸ್ವಲ್ಪ ದೋಷ ಅನ್ನೋ ಕಥೆಯಲ್ಲಿ ಕಂಡಿದ್ರು ಕೂಡ ಆ ದೋಷಾರೂಢ ರಾಮದೇವನೇ ಬರ್ತಾ ಇತ್ತು, ರಾಮ ಅನ್ಯಾಯ ಮಾಡಿದ ಅನ್ನೋ ಮಾತು ಎಂದು ಹೇಳೋದಕ್ಕೆ ಬರೋದಿಲ್ಲ. ಶೂರ್ಪಣಿಕೆಗೆ ಏನು ಶಿಕ್ಷೆ ಕೊಡಬೇಕೋ ಪರಮಾತ್ಮ ಶಾಸ್ತ್ರೀಯವಾಗಿ ಕೊಟ್ಟಿದ್ದಾನೆ ಹೊರತು ಬೇರೆ ಏನೂ ಮಾಡಿಲ್ಲ, ಅದು ಸರಿಯಾಗಿದೆ ಅಂತ ಅರ್ಥ. ಇನ್ನು ಶೂರ್ಪಣಿಕೆ ರಾಮದೇವರ ಹತ್ರ ಬಂದ್ಲು, ಏನೇನೋ ಪ್ರಯತ್ನ ಪಟ್ಲು, ರಾಮದೇವರ ಜೊತೆ ಇರಲಿಕ್ಕೆ ಆಗಲಿಲ್ಲ. ಶೂರ್ಪಣಿಕೆ ಅಂದರೆ ರಾಕ್ಷಸಿ, ಅಂದರೆ ಮಾಯಾವಿ. ಸೊ ಮಾಯಾ ಬ್ರಹ್ಮನ ಹತ್ರ ಪರಮಾತ್ಮನ ಬರುತ್ತೋ ಅಂತ ಕೇಳಿದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕತ್ತರೆ ಸೂರ್ಯನ ಹತ್ರ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲವೋ ಭಗವಂತನಿಗೆ ಮಾಯೆ ಬರೋ ಸಾಧ್ಯತೆ ಇಲ್ಲ. ಮಾಯಾವಾದ ಸಿದ್ಧಾಂತ ಇದೆ, ಅದರ ಪ್ರಕಾರ ದೇವರಿಗೆ ಮಾಯೆ ಬಂದುಬಿಡುತ್ತಂತೆ. ದೇವರಿಗೆ ಮಾಯ ಬರುತ್ತೆ ಅನ್ನೋ ವಾದ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಶೂರ್ಪಣಿಕೆ ರಾಮನ್ನ ಬೀಟ್ ಮಾಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲವಲ್ಲ. ಹಾಗೆ ಅಜ್ಞತ ಅಖಿಲ ಸಂವೇತ್ತು ಘಟತೆ ನಾ ಕುತಶ್ಚರ, ಉಪಾಧಿ ಖಂಡದಲ್ಲಿ ಆಚಾರ್ಯರ ಮಾತು. ಸಣ್ಣ ಪುಟ್ಟವರಿಗೆ ಅಜ್ಞಾನ ಬರುತ್ತೆ ಅಂದರೆ ಸರಿ, ಸೂರ್ಯನಿಗೆ ಕತ್ತಲೆಯ, ಸರ್ವಜ್ಞನಾದ ಭಗವಂತನ ಅಜ್ಞಾನನ ಸಾಧ್ಯ ಇಲ್ಲ. ಆ ತತ್ವಕ್ಕೂ ನಿದರ್ಶನ ಅಲ್ಲಿಗೆ ಶೂರ್ಪಣಿಕೆ ಈ ಎಚ್ಚರ ಅವಳಿಗೆ. ಅಲ್ಲಿಂದ ಓಡ್ತಾಳೆ, ಓಡಿ ಖರದೂಷದ ಹತ್ರ ಹೋಗ್ತಾಳೆ. ಆ ದಂಡಕಾರಣ್ಯ, ದಂಡಕ ಅಂತ ಒಬ್ಬ ವ್ಯಕ್ತಿ ಇದ್ದ, ಅವನು ಗುರುಗಳ ಶಿಷ್ಯನಾಗಿ ವಾಸ ಮಾಡಿಕೊಂಡಿದ್ದ, ಅದನ್ನೆಲ್ಲ ಕಥೆ ಹೇಳುತ್ತಾರೆ. ಅವನೇನು ಮಾಡಿದ ಗೊತ್ತ, ಗುರುಪುತ್ರಿಯನ್ನೇ ಕಾಮಿಸಿದ. ಗುರುಗಳಿಗೆ ಭಾರಿ ಸಿಟ್ಟು ಬಂತು, ನಿನ್ನ ನೀನು ರಾಕ್ಷಸನಾಗು, ನಿನ್ನ ವಾಸಸ್ಥಾನವೆಲ್ಲ ಭಯಂಕರ ಅರಣ್ಯವಾಗಲಿ ಶಾಪ ಕೊಟ್ಟು, ಅದಕ್ಕೆ ದಂಡಕಾರಣ್ಯ ಅಂತ ಹೆಸರಾಯ್ತದೆ. ದಂಡಕ ಅಂತ ಒಬ್ಬ ಹೆಸರಿನವನ ಅರಣ್ಯ ದಂಡಕಾರಣ್ಯ. ಆ ದಂಡಕಾರಣ್ಯದಲ್ಲಿ ರಾವಣ ಏನು ಮಾಡಿದ್ದ ಗೊತ್ತಾ, ತನಗೆ ಆಪತ್ತಿದೆ ಅಂತ ಅವನಿಗೆ ಗೊತ್ತು. ಅಯೋಗ್ಯರು ಯಾವಾಗಲೂ ಕಳ್ಳರಿಗೆ ಒಂದಲ್ಲ ಒಂದು ಆಪತ್ತಿದೆ ಅಂತ ಗೊತ್ತಿರುತ್ತೆ, ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತಾರೋ. ರಾವಣ ಏನು ವ್ಯವಸ್ಥೆ ಮಾಡಿಕೊಂಡ, ಫಸ್ಟು ಬ್ರಹ್ಮದೇವರ ವರ, ರುದ್ರದೇವರ ವರ, ಲಂಕಾಪಟ್ಟಣದಲ್ಲಿ ವಾಸ, ಲಂಕಾಪಟ್ಟಣ ಸುತ್ತ ಒಂದು ತ್ರಿಕೂಟ ಪರ್ವತ ಅಂತ ಪರ್ವತ, ಯಾರೋ ದಾಟಲಿಕ್ಕಾಗಬಾರದು. ಆಮೇಲೆ ಸುತ್ತ ಸಮುದ್ರ, ಯಾರೋ ದಾಟಬಾರದು. ಸಮುದ್ರದಲ್ಲಿ ಸಿಂಹಿಕೆಯಿಂದ ರಾಕ್ಷಸಿ, ಅವ್ರು ಯಾರು ಒಡೆಬಿಡದ ಕೊಂದಾಕ್ತಿದ್ರು. ಜೊತೆಗೆ ಇಂದ್ರದಿಗೆದ್ದ ಮಗ ಇಂದ್ರದಿತ್ತು, ಅಕ್ಷಕುಮಾರ, 36,000 ಬಹುಗ ಅಕ್ಷೋಹಿಣಿ ಸೈನ್ಯ, ಎಷ್ಟು ಪ್ರೊಟೆಕ್ಷನ್ ಇಟ್ಕೊಂಡಿದ್ದ ನೋಡಿ. ಅವನು ಒಬ್ಬ ಅನ್ಯಾಯ ಮಾಡೋದಕ್ಕಿಂತ ಮುಂಚೆ ಏನೇನು ಮಾಡಬಹುದು ದುಷ್ಟ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೇನು ಮಾಡಿದ್ದ, ಉತ್ತರದವರು ಯಾರು ತನ್ನ ಕಡೆ ಬರಬಾರದು ವ್ಯವಸ್ಥೆ ಮಾಡಿಬಿಟ್ಟು ದಂಡಕಾರಣ್ಯ ಇತ್ತಲ್ಲ ಅಲ್ಲಿ ಒಂದು ಫೋರ್ಸ್ ಇಟ್ಟಿದ್ದ. ಅವನು ಆ ಖರಾದೂಷಣ ಅಂತ ಅವನ ತಮ್ಮಂದಿರು, ಅವರ ನೇತೃತ್ವ 14,000 ರಾಕ್ಷಸನಿಟ್ಟಿದ್ದ. 14,000 ಜನ ಈ ಕಡೆಯಲ್ಲಿ ಯಾರು ಕ್ರಾಸ್ ಮಾಡ್ಕೊಂಡು ಬಂದು ಇವರೇ ಕತೆ ಮುಗಿಸ್ಬಿಡ್ತಾರೆ ಅಂತ ಅರ್ಥ. ಅವರಿಗೆ ರುದ್ರದೇವರವರ ಮತ್ತೆ 8 ಜನಕ್ಕೂ ರುದ್ರದೇವರವರ, ಅವರು ಅಲ್ಲಿ ಇಟ್ಟಿದ್ದಾನೆ, ಅವನು ದಾಟ್ಕೊಂಡು ಮುಂದೆ ಹೋಗೋದು ಸಾಧ್ಯ ಇಲ್ಲ. ಅದಕ್ಕೆ ದಂಡಕಾರಣ್ಯ ಸೆಂಟರ್ ಆಗಿತ್ತು. ದಂಡಕಾರಣ್ಯ ಭಯಾನಕವಾದ ಸ್ಥಳ. ಇದು ಗೊತ್ತಿದ್ದೆ ಮಂಥರಿ ಏನ್ ಮಾಡಿದ್ದು ಗೊತ್ತಾ, ಅಲ್ಲಿ ರಾಮ ಯಾತಕ್ಕೆ ಹೋಗೋದು, ನಮ್ಮವರು ಇದ್ದಾರೆ ಹೊಡಿಲಕ್ಕೆ ರಾಮನ ಅಂತ ಪ್ಲಾನ್ ಮಾಡಿದ್ದಾಳು. ಮಂಥರೇ ರಾಕ್ಷಸಿ, ರಾಮನಿಗೆ ತೊಂದರೆ ಆಗಬೇಕು, ವನವಾಸಕ್ಕೆ ಅಂತ ಕಳಿಸೋದು, ದಂಡಕಾಂಡದಲ್ಲಿರಬೇಕು, ಅವು ರಾಮನ ಕೊಂದು ಹಾಕ್ತಾರೆ ಅಂತ ಪ್ಲಾನ್ ಮಾಡಿರೋದವಳು. ರುದ್ರದೇವರವರಿರ್ತಕ್ಕಂಥ ರಾಕ್ಷಸರಿದ್ದಾರೆ, ರಾಮ ಅದನ್ನು ಕ್ರಾಸ್ ಮಾಡಿದ ಮುಂದೆ ಬೈಪಾಸ್ ಮಾಡಾಗಿಲ್ಲ ಅದನ್ನ, ಅಲ್ಲಿ ರಾಮ ಹೋದ ಕೊಂದು ಬಿಡ್ತಾರೆ, ಈ ಪ್ಲಾನ್ ಮಾಡಿದ್ಲವಳು. ರಾಮದೇವರು ಅಲ್ಲಿಗೆ ಬಂದಿದ್ದಾರೆ ಈಗ. ಆಗ ಅವಳು ಹೋಗಿ ಹೇಳ್ತಾಳೆ ಖರದೃಷ್ಟನಿಗೆ, ಕೇಳ್ತಾಳೆ ಏನು ನಿನ್ನ ಅವಸ್ಥೆ ಅಂತ ಕೇಳ್ತಾರೆ. ನನಗೆ ಈಗ ಮಾಡಿದ್ದ ರಾಮ ಅವನ ತಮ್ಮ ಲಕ್ಷ್ಮಣ ಹೀಗೆ ಮಾಡಿದ್ದಾರೆ, ಆದ್ರಿಂದಾಗಿನೆ ನನಗೀಗ ಸೇಡು ತೀರಿಸ್ಕೋಬೇಕಾಗಿ ಸಹಾಯ ಮಾಡಿ ಅಂತ ಕೇಳ್ತಾಳೆ. ತಕ್ಷಣ ಆಚಾರ್ಯರು ಬರೀತಾರೆ, ಆ ಶಿವರ್ಪಡಿ ಗೀವನ ಕತ್ತರಿಸಿದ್ದು ಯಾತಕ್ಕಾಯಿತು ಅಂತ ಕೇಳಿದರೆ, ಸಮಸ್ತ ರಜನೀಚರ ನಾಶ ಹೇತೋಹೋ, ಎಲ್ಲ ರಾಕ್ಷಸರ ಸಂಹಾರಕ್ಕೆ ನಾಂದಿ ಶಂಕುಸ್ಥಾಪನೆ ಮಾಡಿದ ಮಾಡಿದ್ದ ರಾಮದೇವ್. ಅವತ್ತಿನಿಂದ ಮುಂದೆ ಸಾವುಗಳ ಪರಂಪರೆ ರಾಕ್ಷಸರಿಗೆ, ಸೀರೀಸ್ ಆಫ್ ಡೆತ್ಸ್, ಅದರ ಉಪೋದ್ಘಾತ ಮಾಡ್ತಾ ಇದ್ದ. ಶಿವರ್ಪಣಿ ಕೊಂದುಬಿಟ್ರೆ ಪ್ರಸಂಗ ಬರ್ತಿರಲಿಲ್ಲ, ಅವಳು ಬದುಕಿದ್ದಕ್ಕೆ ಚಂದ ಮಾಡ್ತಾ ಇದ್ದಾಳೆ, ಅದಕ್ಕೆ ಅವಳು ಪ್ರಾಣ ತೆಗೆದು ಬಿಟ್ಟಿದ್ರು. ಅವಳು ಹೋಗಿ ಹೇಳ್ಕೊಂಡು ಆ ರಾಕ್ಷಸ ಏನ್ ಮಾಡಿದಂತೆ, ಖರ 14 ಜನ ರಾಕ್ಷಸನ ಕಳಿಸ್ತಾರೆ, ಮತ್ತು 14 ಜನಗಳನ್ನು ಕಳಿಸ್ತಾರೆ. ಅವ್ರೇನ್ ತಿಳ್ಕೊಂಡ, ಯಾರೋ ಬಂದಿರಬೇಕು, ಒಬ್ಬರು ಋಷಿಕುಮಾರ ದಾರಿ ತಪ್ಪಿ ಬಂದಿರ್ತಾನೆ, ಏನು ಮಹಾಸಾಕು ಅಂತ ಕಳಿಸ್ಕೊಡ್ತಾನೆ. 14 ಜನರು ಮಹಾ ಸ್ಟ್ರಾಂಗ್ ಅವರು. ರಾಮನ ಹತ್ರ ಬರ್ತಾರೆ, ರಾಮ ನೋಡ್ತಾನೆ, ಒಂದು ಬಾಣ ತಗೋತಾನೆ, ಅವ್ರ ಕತೆ ಎಲ್ಲರೂ ಒಂದು ಸಾರಿ ಹೊಡೆದಾಕ್ಬಿಡ್ತಾರೆ, ಎಲ್ಲ ಜನ ಸತ್ತೋಗ್ತಾರೆ. ಶಿವರ್ಪಡಿಗೆ ಹಿಂದೆ ಬರ್ತಾರೆ, ತೋರ್ಸಕ್ಬೇಕಲ್ಲ, ಇವರೇ ರಾಮ ಅಂತ ತೋರ್ಸಕ್ಬೇಕಲ್ಲ, ಹಿಂದೆ ಬರ್ತಿರ್ತಾಳೆ, ಮತ್ತೆ ಓಡ್ತಾಳು ಅವಳು. ಅವಳು ಹೋಗಿ ಕರ್ಣಿಗೆ ಹೇಳ್ತಾಳೆ, ಖರ ರಾಮನ ಶಕ್ತಿ, ಅವಳು ರಾಮನ ಬಗ್ಗೆ ಈ ಶಕ್ತಿ ಏನು ಗೊತ್ತಿದ್ದಿಲ್ಲ ಅವಳಿಗೆ, ಯಾವಾಗ ಅದನ್ನು ನೋಡಿಬಿಟ್ಟು ಭಯ ಆಯ್ತು ಅವಳಿಗೆ. ಕಳಿಸಿದವರೆಲ್ಲ ವಿಯೇತಿಗಳು ಬಂದವರು 14 ಜನ, ಅವ್ರು ಹೋದ್ಮೇಲೆ ನಿನ್ನ ಭಯ ಆಗಿಬಿಟ್ಟು, ಖರ ಹೀಗೆಲ್ಲ ಮಾಡಿ ಪ್ರಯೋಜನ ಇಲ್ಲ, ನಾನು ನಿನ್ನ ತಂಗಿ, ನಮಗೆ ಅವಮಾನ ಆಗಿದೆ, ರಾಮನ ಮೇಲೆ ಸೇರಿ ತಿಳಿಸಿಕೊಳ್ಳಲೇಬೇಕು, ಅವನು ಸಣ್ಣ ಪುಟ್ಟದ್ದು ಬಗ್ಗೆ ಕಾಣೋದಿಲ್ಲ, ಅದಕ್ಕೋಸ್ಕರ ಅವನ ನಾಶಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡಬೇಕು ನೀನು ಅಂತ ಹಠ ಹಿಡಿತಾಳೆ. ಆಗ ಖರ ಏನು ಮಾಡ್ತಾನೆ ಗೊತ್ತಾ, 8,000 ಫೋರ್ಸ್ ಸಮೇತ ಬರ್ತಾನೆ. ಮೊದಲು ಬಂದಿದ್ದು 14, ಆಮೇಲೆ 14,000 ಯಜ್ಞೇ ಚತುರ್ದಶ ಸಹಸ್ರ ಮವಾರಣೀಯ ಕೋದಂಡ ಪಾಣಿ ಅಖಿಲಸ್ಯ ಸುಖಂ ವಿಧಾತುಂ ಅಂತ ಹೇಳಿ ಆಚಾರ ನಿರ್ಣಯ. ಮತ್ತು ಮೂಲ ಮಹಾಭಾರತ ಭಾಗವತ ಪುರಾಣದ ಶ್ಲೋಕ ವಾಲ್ಮೀಕಿ ರಾಮಾಯಣಕ್ಕೆ ಜಾಯಿನ್ ಆಗುತ್ತೆ. 8 ಸೈನ್ಯ ತಗೊಂಡು ಬಂದನಂತೆ ರಾಮದೇವರ ಆ ಕಡೆ ನೋಡ್ತಾರೆ, ಲಕ್ಷ್ಮಣನ ಕರೀತಾರೆ, ಲಕ್ಷ್ಮಣ ನೀನು ಸೀತೆಯ ಜೊತೆಗೆ ಆ ಬಿಲದ ಸ್ವಲ್ಪ ಹಿಂದೆ ನಿಂತಿರು, ಇವ್ರ ಕತೆ ನಾನು ಮುಗಿಸ್ತೀನಿ ಅಂತ ಹೇಳ್ತಾರೆ. ಲಕ್ಷ್ಮಣ ಜಾತಕ್ಕೆ ಕಳಿಸ್ತಿಲ್ಲ, ಯೋಚನೆ ಮಾಡಬೇಕು, ಶಿವನ ವರ ಇದೆ ಅವರಿಗೆಲ್ಲರಿಗೂ ಕೂಡ, ಲಕ್ಷ್ಮಣ ಕೈಲಿ ಆಗೋದಿಲ್ಲ. ಲಕ್ಷ್ಮಣ ಹಿಂದೆ ಶಿವನಾಗಿದ್ದು ಈಗ ಶ್ರೇಷ್ಠನಾಗಿರೋನು ಅಂದ್ರೆ ಈಗ ಶಿವನ ವರ ಅವನಿಗಿದೆ, ಸಮ ಅವರೆಲ್ಲ ಕೂಡ ಗರುಡ ಚೌತ್ರ ಸಮ, ಆದ್ರಿಂದಾಗಿನೆ ಒಬ್ಬಿಬ್ಬರನ್ನಾದ್ರೆ ಮ್ಯಾನೇಜ್ ಮಾಡಬಹುದು. 14,000 ಜನ ಇದ್ದಾರೆ, ನಿನ್ನ ಕೈಲಿ ಆಗೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದೇನೆ, ಅಲ್ಲಿರು, ಇವ್ರ ಕತೆ ಮುಗಿಸ್ತೇನೆ. ರಾಮನಿರ್ತಾರೆ, ದೊಡ್ಡ ಸೈನ್ಯ ಬರುತ್ತೆ, ಯುದ್ಧ ಪ್ರಾರಂಭವಾಗ್ತಾ ಇದೆ, ಭಯಾನಕವಾದ ಯುದ್ಧ ಅದು, ಅವರಿಗೆ ಭಯಾನಕ, ರಾಮದೇವರಿಗೆ ಜಗತ್ತಿನಲ್ಲಿ ಭಯದ ಹೆಸರಿಲ್ಲ. ಮೊದಲು ದೂಷಣ ಬರ್ತಾನೆ, ತ್ರಿಶಿರಸ್ ಬರ್ತಾನೆ, ತ್ರಿಶಿರಸ್ ಒಬ್ಬ ಮಂತ್ರಿ, ದೂಷಣ ಒಬ್ಬ ತಮ್ಮ, ಖರ ಶೂರ್ಪಡಿಕೆಯ ಸಾಕ್ಷಾತ್ ತಮ್ಮ, ಅದಕ್ಕೆ ಅವನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಇವನಿದ್ದಾನೆ ದೂಷಣ ಇದ್ದಲ್ಲ, ಅವನ ಕಜಿನ್, ಅವನು ಸಾಕ್ಷಾತ್ ಅಲ್ಲ, ಅವನು ಸಾಕ್ಷಾತ್ ತಮ್ಮ ಖರ, ಸಾಕ್ಷಾತ್ ಇನ್ನೊಬ್ಬನಾಗಿದ್ದ ಅವನ ಕಜಿನ್ ದೂಷಣ. ತ್ರಿಶಿರಸ ಮಂತ್ರಿ, ಮೂರು ತಲೆ ಇತ್ತಂತೆ ತ್ರಿಶಿರಸ್ ಅವರು, ಅವರೆಲ್ಲ ಯುದ್ಧಕ್ಕೆ ಬರ್ತಾರೆ. ಇನ್ನೊಬ್ಬ ತ್ರಿಶಿರಸ್ ಬರ್ತಾರೆ ಮುಂದೆ ರಾಮಾಯಣ ಯುದ್ಧಕಾಂಡದಲ್ಲಿ ಬರ್ತಾನೆ, ರಾವಣನ ಮಗ ಅವನು, ಆ ತ್ರಿಶಿರಸ್ ಬೇರೆ, ಈ ತ್ರಿಶಿರಸ್ ಬೇರೆ. ಇಷ್ಟೇ ಓದ್ದವರು ಸುಮ್ಮನೆ ತ್ರಿಶಿರಸ ಸತ್ತೋಗಿದ್ದ ಮತ್ತೆಲ್ಲಿ ಬಂತ ತಿಳ್ಕೊಂಡ್ಬಿಡ್ತಾರೆ. ರಾವಣನ ಮಗ ತ್ರಿಶಿರಸ್ ಬೇರೆ, ದೂಷಣ ಮಂತ್ರಿ ಆದ ತ್ರಿಶಿರಸ್ ಬೇರೆ. ಇವನು ಯುದ್ಧಕ್ಕೆ ಬರ್ತಾನೆ, ಅವರು ದೂಷಣ ಅಂದ್ರೆ ದೂಷಣನೇ, ಸಂಗರಾವಣದಲ್ಲಿ ಬರೀತಾರೆ. ದೂಷಣ ಬಂದ ರಾಮದೇವರ ಮೇಲೆ, ರಾಮದೇವರು ಕೊಂದು ಹಾಕಿಬಿಟ್ರು, ದೇವರನ್ನ ದೂಷಿಸಿದ್ರೆ ಕೊಂದು ಹಾಕಿಬಿಡ್ತಾರೆ, ದೋಷ ಇಲ್ಲ ದೇವರಲ್ಲಿ, ದೂಷಣೆ ಹೇಗೆ ಬರುತ್ತೆ? ಪರಮಾತ್ಮ ದೂಷಣ ಸಂಹಾರ ಮಾಡುವ ಮೂಲಕವಾಗಿ ತಾನು ಸಕಲ ದೂಷಣ ದೂರನಾದವನು, ಸಕಲ ದೋಷ ದೂರನಾದವನು ಅಂತ ಅವಿರೋಧಾಧ್ಯಾಯ ಹಿಡಿದಾಗಾಯ್ತು. ಬ್ರಹ್ಮಸೂತ್ರಕ್ಕೆ ಸ್ವತಃ ಭಾಷ್ಯ ತಾನೇ ಬರದಂತೆ ಆಯಿತು. ಪರಮಾತ್ಮ ದೂಷಣ ಸತ್ತ, ಆಮೇಲೆ ಖರ ಬರ್ತಾನೆ, ಸೈನ್ಯ ಕಳಿಸ್ತಾನೆ, ಅವು ಎಲ್ಲರನ್ನೂ ಕೊಂದು ಹಾಕ್ತಾರೆ. ಕೊಂದಾಗಲು ಎಷ್ಟು ಟೈಮ್ ಬೇಕಾಯ್ತಂದ್ರೆ 48 ನಿಮಿಷ ಅಂತ. ಈ ಸೊಳ್ಳೆಗಳು ಹೋಗಲು 48 ನಿಮಿಷಕ್ಕೆ, ಹಚ್ಚಿ ಎಷ್ಟೋತ್ತಾಗಬೇಕು, ದೂರ ಹೋಗಲಿಕ್ಕೆ ಎಷ್ಟೊತ್ತು ಬೇಕು? 48 ನಿಮಿಷಕ್ಕೆ ರುದ್ರದೇವರವರ ಇದ್ದಂಥ 14,000 ಜನಗಳನ್ನ ಜಜ್ಞೇ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡ ಪಾಣಿ ಅಖಿಲಸ್ಯ ಸುಖಂ ವಿಧಾತು, ಯಾತಕ್ಕೆ ಕೊಂದಿದ್ದು ಅಖಿಲಸ್ಯ ಸುಖಂ ವಿಧಾತು. ವೀರಪ್ಪನ ಒಬ್ಬನು ಸತ್ತಿದ್ದಕ್ಕೆ ಎಷ್ಟು ಜನ ಖುಷಿಪಟ್ಟರಲ್ಲ, 14,000 ಜನ ಕಾಡುಗಳ್ಳರು, ಅಷ್ಟು ಜನ ಸತ್ತಾಗ ಲೋಕಕ್ಕೆ ಎಷ್ಟು ಕಲ್ಯಾಣವಾಗಿರಬೇಕು. ಅದರಿಂದ ರಾಮದೇವರು ಅರಣ್ಯವನ್ನು ಪವಿತ್ರ ಮಾಡಿಕೊಂಡು ಪ್ರತಿನಿತ್ಯ ಜ್ಞಾಪಕ ಮಾಡಬೇಕು ನಾವು ಇದನ್ನ. ಏನಂತ, ದಂಡಕಾರಣ್ಯ, ಗೋದಾವರಿ, ಆ ದಕ್ಷಿಣೇ ತೇರೆ, ಈ ದಂಡಕಾರಣ್ಯ ಕಥೆ ಕೇಳಿದ ಮೇಲೆ ಇವತ್ತು ಸಂಧ್ಯಾನೆ ಮಾಡಲು ಸಾಧ್ಯವಾಗಿದೆ. ಯಾತಕ್ಕೆ ಅಂದರೆ ರಾಮದೇವರೆಲ್ಲ ಕೊಂದಾಕಿದ್ದಕ್ಕೋಸ್ಕರ ಇಲ್ಲಿ ಹೋದ್ರೆ ಇರಲಿಲ್ಲ. ದಂಡಕಾರಣ್ಯ ನಿತ್ಯ ಜೀವನದ ನಿತ್ಯ ಎಲ್ಲ ಸಂಕಲ್ಪಕ್ಕೂ ಬೇಕಾಗಿರತಕ್ಕಂಥ ಮಾತು ಅದು. ಅಂತ ದಂಡಕಾರಣ್ಯದಲ್ಲಿ ರಾಮದೇವರು ಮಾಡಿದಂಥ ಮಹಿಮೆ, ಬರೀ ದಂಡಕಾರಣ್ಯ ಕೇಳಿದರೆ ಇರಲ್ಲ, ರಾಮದೇವರು ಏನು ಮಾಡಿ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ದಂಡಕಾರಣ್ಯದ ನೆನಪು ನಮಗೆ ರಾಮನ ಮಹಿಮೆಯ ನೆನಪಾಗುತ್ತೆ. ಅಷ್ಟು ಜನ ಸಾಯ್ತಾರೆ, ರಾಮದೇವರು ಒಂದು ಕೆಲವನ್ನು ಉಡಿಸ್ತಾರೆ. ನ್ಯೂಸ್ ಕೊಂಡಕ್ಕೆ ಒಬ್ರು ಬೇಕಲ್ಲ, ಶಿವಪಡಿಕೆಯನ್ನು ಕೊಲ್ಲೋದಿಲ್ಲ, ಅಕಂಪನ ತೊಂಬಿಡಿರ್ತಾನೆ ಅವನ್ನೂ ಕೊಲ್ಲೋದಿಲ್ಲ, ಉಳಿದವ್ರನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ ರಾಮದೇವರು. ಎಲ್ಲರೂ ನಾಶ ಹೊಂದಿದರು ಆ ಕ್ಷಣಕ್ಕೆ. ಆ ಶೂರ್ಪಣಿಗೆ ಅಕಂಪನ ನೋಡ್ತಾರೆ, ಅಕಂಪನ ಸೀದಾ ರಾವಣನ ಹತ್ರ ಹೋಗ್ತಾನೆ. ಈ ಮೆಸೇಜಲ್ಲಿ ಮುಟ್ಲಕ್ಕೊಂದು ವ್ಯವಸ್ಥೆ ಇತ್ತು, ಆ ಕಂಪನ ಅಲ್ಲಿ ಹೋದ. ಹೆಸರು ಅಕಂಪನ, ಕಂಪನ ಗಡಗಡ ನಡುತ್ತಿದ್ದಾನೆ ಪಾಪ. ಹೆಸರಿಗೂ ಅವನಿಗೆ ಸಂಬಂಧನೇ ಇಲ್ಲ, ಹೆಸರಿಗೂ ಭೀಮಾ ಅಂತ ಹೆಸರು ಎಲ್ಲ ಜರಪೇತಾರೆ ಇದ್ರೆ ಹಾಗೋ ಹಾಗೆ ಪಾಪ. ನಡ್ಕೋತಾ ಅಲ್ಲಿಗೆ ಹೋಗ್ತಾನೆ, ರಾವಣಕ್ಕೆ ಏನಾಯ್ತು ಅಂತ ಕೇಳುತ್ತಾನೆ. ಆಗ ರಿಪೋರ್ಟ್ ಎಲ್ಲ ಕೊಡ್ತಾನೆ. ರಾವಣ ದಂಡಕಾರಣ್ಯದಲ್ಲಿ ವಿಚಿತ್ರವಾದ ಜೋಡಿ ಬಂದಿದೆ, ಗಂಡ ಹೆಂಡತಿ ಆ ವ್ಯಕ್ತಿಯ ತಮ್ಮ ಇದ್ದಾರೆ. ನಿನಗೆ ಆಶ್ಚರ್ಯ ರಾವಣ, ಅಂಥ ಸುಂದರನ ಕಂಡೇ ಇಲ್ಲ ಅಂತ ಹೇಳ್ತಾನೆ ಅಕಂಪನ. ಈ ಸತ್ಯ ಮಾತಾಡ್ತಾರೆ, ಅಂಥ ಸುಂದರ ಜೋಡಿಯನ್ನೇ ನಾನು ಕಂಡಿಲ್ಲ. ಅವರು ಭೂಲೋಕದ ಜನ ತನಿಸಲು ನನಗೆ ಸಾಧ್ಯವೇ ಇಲ್ಲ. ಅಪ್ರತಿಮವಾಗಿರತಕ್ಕಂಥ ಸೌಂದರ್ಯ, ಅಷ್ಟೇ ವಿಶಿಷ್ಟವಾದ ಪರಾಕ್ರಮ, ಅವನ ಪರಾಕ್ರಮವನ್ನು ವಿವೂಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾನು ಎಷ್ಟೋ ಜನನ ಕಂಡಿದ್ದೇನೆ, ಆದರೆ ರಾಮನಂಥ ಪರಾಕ್ರಮ ಇಲ್ಲ. ನಮ್ಮ ಕಣ್ಣೆದುರಿಗೇನೆ ಅಷ್ಟು ಜನಗಳನ್ನು ಲೀಲಾಜಾಲ ಕೊಂದುಬಿಟ್ನಲ್ಲ, ನಾನು ಈಗ ಅರ್ಥ ಆಗ್ತಾ ಇದೆ ಯಾವ ದೇವತೆಗಳು ರಾಮನಿಗೆಲ್ಲಕ್ಕಾಗೋದಿಲ್ಲ. ಮಹಾಮಹಾ ಪರಾಕ್ರಮೇ ಅವನು. ರಾವಣ ಮುಂದೆ ಮಾತಾಡ್ತಿದ್ದಾನೆ, ರಾವಣನ ಮೊದಲ ಬಾರಿಗೆ ಜೀವನದಲ್ಲಿ ಭಯ ಹುಟ್ಟುತ್ತಾ ಇದೆ ಅವನಿಗೆ. ತನ್ನ ಮೀರ್ಸೋದು ಯಾರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ, ಎರಕಡೆ ಸೋಲು ಕಂಡಿದ್ರು ಎಕ್ಸೆಪ್ಷನ್ ಅಂತ ತಿಳ್ಕೊಂಡಿದ್ದ. ಈಗ ಭಾರಿ ಭಯ, ಮನುಷ್ಯ ಹೀಗಿದ್ದಾನೆ ಅಂತ ಅನ್ಕೊಂಡ, ಭಾರಿ ಆಶ್ಚರ್ಯ ಆಯ್ತು ಅವನಿಗೆ. ನೋಡು ಹಾಗಿದ್ರೆ ನೀನು ಏನ್ ಮಾಡಿದ ಗೊತ್ತಾ ರಾಮ, ನಿನ್ನ ತಮ್ಮದನ ಕಥೆ ಮುಗಿಸಿದ, ಕರ ದೂಷಣ ಸೈನ್ಯ ಎಲ್ಲ ಹೊರಟೋಯ್ತು. ರಾವಣನಿಗೆ ಭಯ, ತನ್ನ ಫೋರ್ಸ್ ಅಲ್ಲಿ ಹೋಯ್ತು ಅಂದ್ರೆ ಅಲ್ಲಿಂದ ಜನಬಲ ಅವಕಾಶ ಇದೆ ಅಂತ ಭಯ ಅವನಿಗೆ. ಇಷ್ಟೆಲ್ಲ ಆಗಿದೆ, ರಾಮನನ್ನು ಕೊಲ್ಲದೆ ಹೋದ್ರೆ ನೀನು ಉಳ್ಳಕ್ಕೆ ಸಾಧ್ಯ ಇಲ್ಲ, ರಾಮನನ್ನು ಕೊಲ್ಲದೆ ಹೋದ್ರೆ ಉಳಿಲಕ್ಕೆ ಸಾಧ್ಯವೇ ಇಲ್ಲ ನೀನೀಗ. ಮತ್ತೆ ಯುದ್ಧಕ್ಕೆ ಹೋಗ್ಬೇಡ, ಮತ್ತೆ ರಾಮನ ಮುಂದೆ ಬ್ರಹ್ಮಾದಿ ದೇವತೆಗಳು ನಿಲ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾನ. ಅವನು ವರ ತಗೊಂಡು ರುದ್ರದೇವರ ಭಕ್ತ, ಅವನು ವರ ತಗೊಂಡಿದ್ದ, ಯಾರು ನಿಲ್ಲಕ್ಕಾಗೋದಿಲ್ಲ, ಯುದ್ಧ ಮಾಡೋದಂತೂ ಸಾಧ್ಯವೇ ಇಲ್ಲ, ರಾಮನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ರಾಮನ ಕೊಲ್ಲದ್ರೆ ನೀನು ಉಳಿಯೋದಿಲ್ಲ, ರಾಮನ ಕೊಲ್ಲದ್ರೆ ನೀನು ಉಳಿಯೋದಿಲ್ಲ, ರಾಮನ ಕೊಲ್ಲಕ್ಕೆ ಕೈಲಾಗೋದಿಲ್ಲ. ಮತ್ತೇನು ಮಾಡಬೇಕಾಗಿದ್ರೆ ಒಂದು ಉಪಾಯ ಹೇಳ್ತಾರೆ ಕೇಳು ಅಂತ ಹೇಳ್ತಾರೆ. ಏನು ಉಪಾಯ ಅಂದರೆ, ರಾಮಸೀತೆಯರಿದ್ದಾರಲ್ಲ ಅವರಿಬ್ಬರು ಅನ್ಯೋನ್ಯ ದಂಪತಿಗಳು. ಅಂಥ ದಂಪತಿಗಳನ್ನು ಆ ಮಟ್ಟಿಗೆ ಅವನು ಹೇಳ್ತಾನೆ, ನಿತ್ಯ ಅವಿಯೋಗಿಗಳು ಎಂಬ ಶಾಸ್ತ್ರ ಸಿದ್ಧಾಂತ ಬರುತ್ತೆ, ಅನುಸಂಧಾನ ಇಲ್ಲ ಅಷ್ಟೇ. ಅವನಿಗೆ ಅವರಿಬ್ಬರು ಹೇಗಿದ್ದಾರೆ ಅಂಥವ್ರು ಯಾರು ಇಲ್ಲ, ಸಾಧ್ಯ ಇಲ್ಲ ಜಗತ್ತಿನೊಳಗೆ. ನನಗನ್ಸೋದು ಒಂದೇ, ರಾಮ ಸಾಯ್ಬೇಕಾದ್ರೆ ಒಂದೇ ಒಂದು ಉಪಾಯ, ಆತನ ಹೆಂಡತಿನ ಅಪಹರಣ ಮಾಡಿಬಿಡೋದು. ಹೆಂಡತಿನ ಅಪಹರಣ ಮಾಡಿದರೆ ರಾಮ ಏನು ಮಾಡ್ತಾನೋ ಗೊತ್ತಾ, ವಿಲವಿಲನೆ ಒದ್ದಾಡಿ ಸತ್ತೋಗಿಬಿಡ್ತಾನೆ. ಅವನು ಕಾನ್ಸೆಪ್ಟ್ ಹೇಗಿದೆ ಯಾಕೆ ಇಟ್ಕೊಳ್ಳಿ, ವಿಲವಿಲ್ಲ ಒದ್ದಾಡಿ ಸತ್ತೋಗಿಬಿಡ್ತಾನೆ, ಬೇರೆ ದಾರಿ ಇಲ್ಲವೇ ಇಲ್ಲ ಆ ರೀತಿ ಮಾಡು ಅಂತ ಹೇಳಿದರು. ಅವನ ತಲೆ ಹೇಗಿರಬೇಕು ಲೆಕ್ಕ ಆಯ್ತು. ಅಂಥ ಮಹಾವೀರನಿಂದ ಸಣ್ಣ ಪುಟ್ಟ ಪದಾರ್ಥ ಕದಿಯೋದೇ ಕಟ್ಟ, ಹೆಂಡತಿನ ಕದಿಬೇಕಂತ ಸಾಧ್ಯ ಉಂಟಾ? ಅದು ಸಾಧ್ಯ ಆಗತ್ತಾ ಫಸ್ಟ್ ಪ್ರಶ್ನೆ. ಎರಡನೇದಾಗಿ, ಅಂಥ ಮಹಾವೀರ ವಿಲವಿಲ್ಲ ಒದ್ದಾಡಿ ಹೋಗಿಬಿಡ್ತಾರೆ ಈ ಮಧ್ಯೆ, ಮತ್ತೆ ಯಾಕೆ ಯೋಚನೆ ಮಾಡಿದ? ಅಂದ್ರೆ ರಾಕ್ಷಸರ ಬುದ್ಧಿನೇ ಅಷ್ಟು ಪಾಪ. ಅಷ್ಟು ಯೋಚನೆ ಮಾಡಿ, ಎಷ್ಟೋ ದಿನ ಇಲ್ಲ ಅದು ಕಳ್ಳರು, ಕಳ್ಳ ಸಿಗೋದನ್ನು ನೋಡ್ತಾರೆ, ಮತ್ತೆ ಮತ್ತೆ ಕಳ್ತನ ಮಾಡ್ತಾರೆ, ಮತ್ತೆ ಈ ಕಾಪಿ ಹೊಡೆಯೋದು ನೋಡ್ತಾರೆ, ಮತ್ತೆ ಮಾಸ್ ಕಾಪಿ ಹಿಂಗಂತ ಅಲ್ಲಿ ಮೇಷ್ಟ್ರು ಸಮೇತ ಕಾಪಿ. ಇಷ್ಟು ಇಂಥ ಕಾಲದಲ್ಲಿ ಈ ಕೆಲಸ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ, ಸಸ್ಪೆಂಡ್ ಆಗ್ತೀವಿ ಅಂತ ಅವರಿಗೆ. ಯಾಕೆ ಹಾಗೆ ಮಾಡಿದ್ದಾರೆ? ಮೊನ್ನೆ ಮೇಷ್ಟ್ರು ಪಾಪ ಕತೆ ನೋಡಿರ್ತೀರಿ, ಶಿಷ್ಯರಿಗೆ ಹೇಳಕ್ಕೆ ಅಂತೋಗಿ ಸ್ಕ್ವಾಡ್ ಬಂತ ದಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆ ಪ್ರಾಣ ಇಷ್ಟರೇ ಎಷ್ಟರೇ ಇಲ್ಲ ಅಂದಮೇಲೆ ಎಷ್ಟು ಮೂರ್ಖರಿರ್ತಾರೆ ಅವ್ರು. ಯಾರೆಲ್ಲ ಮೇಷ್ಟ್ರಿ ಮಧ್ಯೆ ಅವರು ಮೇಷ್ಟ್ರಾದ ತಿಳುವಳಿಕೆ ಇಲ್ಲದೆ ಹೋದ್ರೆ ಸಮಾಜ ಹೇಗಿರ್ಬೋದು? ರಾಕ್ಷಸರು ಹೇಗಿರ್ತಾರೆ ಅಂದ್ರೆ ಹೀಗಿರ್ತಾರೆ ಅಷ್ಟೇ. ಆ ಕ್ಷಣಕ್ಕೆ ಯೋಚನೆ ಮಾಡಿದ ರಾವಣನಿಗೆ ಅನಿಷ್ಟು, ಇಷ್ಟೆಲ್ಲ ಕೇಳಿದ್ರೆ ಅಣೆ ಅನ್ಬೇಕಾಗಿತ್ತು, ಅವಾಗ ನನ್ನ ಮುಂದೆ ಯಾವ ರಾಮ ಅನ್ನಲಿಲ್ಲ. ಯಾಕೆಂದ್ರೆ ಅಕಂಪನೆ ಯಾರು ಅಂತ ಗೊತ್ತು ಅವನಿಗೆ. ಪ್ರಾಕ್ಟಿಕಲಿ ಹೇಳಿದ್ದೆ, ಅಷ್ಟು ಜನ ಕೊಂದ್ಬಿಟ್ಟಿದ್ದ ರಾಮ ಈಗಾಗಲೇ. ಪ್ರಾಕ್ಟಿಕಲಿ ಅದು ಅಚೀವ್ಮೆಂಟ್ ಇದೆ, ಅಕಂಪನೆ ಶಿವನವರ ಅವನೇ ನಡುತ್ತಾ ಇದ್ದಾನೆ ಅಂದ ಮೇಲೆ ಇದರಲ್ಲಿ ಏನೋ ಒಂದು ಅಂಶ ಇದೆ ಅಂತ ಅನ್ಕೊಂಡು. ಹಾಗಿದ್ರೆ ಸೀತಾಪಹರಣ ಮಾಡಬೇಕು, ಅದಕ್ಕೆ ತನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ವ್ಯವಸ್ಥೆ, ಯಾಕೆ ರಾಮ ಎದುರಿಗಿದ್ದ ಸೀತಾಪಹರಣ ಮಾಡಕ್ಕೆ ಬರೋದಿಲ್ಲ, ರಾಮನ್ ಬೇರೆ ಕಡೆ ವೈಹಾಗ ಮಾಡಬೇಕು. ಅದಕ್ಕೆ ಮಾರೀಚನ ಸಹಾಯ ತಗೊಳ್ಬೇಕು ಅಂತ ಹೋಗ್ತಾನೆ ಸೀತಾ. ಅವನು ಗೋಕರ್ಣಕ್ಕೆ ಬರ್ತಾನೆ, ಮಾರೀಚ ಅಲ್ಲಿದ್ದಂತೆ, ಗೋಕರ್ಣದಲ್ಲಿ ವಾಸ ಮಾಡ್ತಿದ್ದಂತೆ. ಲಂಕೆಯಿಂದ ಗೋಕರ್ಣಕ್ಕೆ ಬಂದ ಮಾರೀಚ, ಅಲ್ಲಿ ತಪಸ್ ಮಾಡ್ತಾ ಕೂತಿದ್ದ. ಅವನ ಹತ್ರ ಬಂದ, ಇಲ್ಲಿ ಜ್ಞಾಪಕ ಇರಲಿ, ಅನೇಕರು ತಪ್ಪು ತಪ್ಪು ಹೇಳ್ಬಿಟ್ಟಿರ್ತಾರೆ, ರಾವಣ ನಿಗೆ ಮಾರೀಚ ಸೋದರ ಮಾವ ಅಂಥೇಳಿ. ಯಾವ ಪುರಾಣದಲ್ಲೂ ಬಂದಿಲ್ಲ ಅದು, ಯಾವ ರಾಮಾಯಣದಲ್ಲೂ ಬಂದಿಲ್ಲ. ಇವರೇ ಯಾರೋ ಸಂಬಂಧ ಬೆಳೆಸಿಬಿಟ್ಟಿದ್ದಾರೆ ಅಷ್ಟೇ ಹೊರತು ನಿಜವಾದ ಸಂಬಂಧಿಗಳಲ್ಲ. ಮೂಲತಃ ರಾವಣ ಇವರ ಮಗ, ವಿಶ್ರವಸ್ತೆನ ಮಗ. ಆತ ಸುಕೇತೋಮ ಯಕ್ಷನ ಮಗ, ಅಂದರೆ ರಾಕ್ಷ, ಅರ್ಥಾತ್ ಸಂಬಂಧನೇ ಇಲ್ಲ, ಯಾವ ಸಂಬಂಧ ಕೂಡ ಇಲ್ಲ. ಆದರೂ ತಪ್ಪು ತಿಳ್ಕೊಂಡ್ಬಿಟ್ರೆ ಸೋದರ ಮಾವ ಅಂತ ಮಾಡಿ ಏನೋ ಕಲ್ಪನೆ ಮಾಡಿದ್ದಾರೆ. ಅವೆಲ್ಲ ಸುಳ್ಳು ಕಥೆಗಳು. ಇವೆಲ್ಲ ಮಧ್ಯ ಮಧ್ಯ ಯಾತಕ್ಕೆ ಹೇಳ್ತೇನೆ ಅಂದರೆ ಎಷ್ಟು ಗ್ರಂಥಗಳನ್ನು ವಿಕಾರ ಮಾಡಿದ್ದಾರೆ. ನಮ್ಮ ಜನ ಗೊತ್ತಿರೋದೆಲ್ಲ ಅಂಥ ಕಥೆಗಳೇನೆ, ಸತ್ಯವಾದ್ದು ಗೊತ್ತೇ ಇಲ್ಲ. ಸುಳ್ಳುಗಳನ್ನ ಕೇಳಿ 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 ಆ ತಪ್ಪನ್ನೆಲ್ಲ ಮೂಲ ರಾಮಾಯಣ ಮೇಲೆ ಹಾಕ್ತಕ್ಕೆ ಹೋಗ್ತಾರೆ. ಹಾಗೆ ಮಾಡಬಾರ್ದು. ಬಂದ ವಾರೀಚರನ್ನ ಅವರಿಗೆ ಫ್ರೆಂಡ್ಶಿಪ್ ಇದ್ದಿದ್ದು ಹೌದು. ವಾರೀಚ ನನ್ನ ಸಹಾಯ ಮಾಡೋದು, ಏನು ಸಹಾಯ ಅಂತ ಕೇಳಿದ. ಪುಷ್ಪಕ ಇತ್ತಲ್ಲ ಅಷ್ಟು ಬೇಗ ಬಂದ ಅಂತ ಕೇಳಾಗಿಲ್ಲ, ಪುಷ್ಪಕ ಇದೆ ಅವನಿಗೆ. ತಕ್ಷಣ ಬಂದ, ಕೇಳಿಕೊಂಡ, ಏನು ಸಹಾಯ, ಏನು ಮಾಡಬೇಕಾಗಿದೆ? ಈಗ ರಾಮಸೀತೆ ಬಂದಿದ್ದಾರಂತೆ, ಆದರೆ ರಾಮನ ನಾನು ಕೊಲ್ಲಬೇಕಾಗಿದೆ. ಅಕಂಪನ ಹೇಳ್ತಾನೆ ರಾಮನ ಕೊಲ್ಲೋದು ಸಾಧ್ಯ ಇಲ್ಲ, ಮಹಾವೀರ ಅಂತ ಹೇಳ್ತಾನೆ. ಅದಕ್ಕಿರೋ ಉಪಾಯ ಒಂದೇ ಅಂತೆ, ಅದಕ್ಕಾಗಿ ನಾನೀಗ ನಿನ್ನ ಸಹಾಯ ಕೇಳ್ತೇನೆ. ರಾಮನ ದೂರ ಕರ್ಕೊಂಡು ಹೋಗಬೇಕು, ಸೀತೆನ ಅಪಹರಣ ಮಾಡ್ತೇನೆ, ಆಗ ಆಭಾಸ ಆಯ್ತಾನೆ. ಇದೆಲ್ಲ ಮಾರೀಚ ಕೇಳಿಕೊಂಡ, ಹೇಳಿದ ರಾವಣ. ಯಾರ ನಿನ್ನ ಬುದ್ಧಿ ಕೆಡಿಸಿದ್ದು ಅಂತ ಹೇಳ್ತಾನೆ. ನಿನ್ನ ಬುದ್ಧಿ ಕೆಡಿಸಿದ್ದಾರ, ಬುದ್ಧಿ ಇಲ್ಲ ಇಲ್ಲ, ವಿಚಾರ ಬೇರೆ. ಬುದ್ಧಿ ಕೆಡಿಸಿದ್ದಾರೆ ನಿನಗೆ, ನೀನು ಸುಖವಾಗಿರೋದು ಇಷ್ಟ ಇಲ್ಲ ಅವರಿಗೆ. ಯಾರು ಗೊತ್ತಾರೆ ನೀನು ಹೇಳಿದವರು ಇದನ್ನ? ನಿನ್ನ ಕೊಲ್ಲ ಕೊಟ್ಟಿದ್ದಾರೆ ಅವರು. ರಾಮನೇನು ಮಾಡಕ್ಕೆ ನೀನು ಸಾಹಿತ್ಯ ಅಷ್ಟೇ. ಇದರಿಂದ ರಾಮ ಯಾರು ಗೊತ್ತಾ? ಅವನಂಥ ಪರಾಕ್ರಮೇನೇ ಇಲ್ಲ, ಮಾರೀಚ ಹೇಳ್ತಾರೆ. ಅವನಂಥ ಪರಾಕ್ರಮೇ ಇಲ್ಲ, ಅವನಂಥ ಗುಣವಂತನಿಲ್ಲ. ಮಾರೀಚನ ಬಾಯಿಲಿ ರಾಮನ ಪ್ರಶಂಸೆ ಅದು ಒಂದು. ಎಷ್ಟು ವರ್ಣನೆ ಮಾಡ್ತಾನೆ ಗೊತ್ತಾ ಅದರಲ್ಲಿ? ರಾಮೋ ವಿಗ್ರಹವಾನ್ ಧರ್ಮ, ರಾಮ ಅಂದ್ರೆ ಧರ್ಮದ ಪ್ರತಿರೂಪ. ಅದು ಧರ್ಮಿಷ್ಠ ನಾನು ಕಂಡೇ ಇಲ್ಲ. ರಿಪೂಣಾಮಪಿ ವತ್ಸಲ, ಶತ್ರುಗಳ ಮೇಲೆ ಕರುಣೆ ತೋರ್ತಕ್ಕಂಥ ಪುಣ್ಯಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ನಾನೇ ಅಂತ ಹೇಳ್ತೀನಿ. ನಾನೇ ಸಾಕ್ಷಿ ಅದಕ್ಕೆ. ನಾನು ಹಿಂದೆ ವಿಶ್ವಾಮಿತ್ರ ಯಜ್ಞ ನಾಶ ಮಾಡಲಿಕ್ಕೆ ಅಂತ ಹೋಗಿದ್ನಲ್ಲ, ಒಂದು ಬಾಣ ಹೊಡೆದ ರಾಮ ನನ್ನ ಮೇಲೆ. ನಾನು 100 ಯೋಧರ ಹೌದಲ್ಲಿ ಬಂದು ಬಿದ್ದೆ. ರಾಮ ಕರುಣಾ ಅವತ್ತೇ ಕೊಲ್ಬೋದಾಗಿತ್ತ ನನ್ನನ್ನು. ನೇಚ್ಛತಾ ತಾತ ಮಾಂ ಹಂತುಂ ತದಾ ವೀರೇಣ ರಕ್ಷಿತ, ನನ್ನ ಕಾಪಾಡಿದ್ದಾನೆ ರಾಮ. ಮಹಾಪರಾಕ್ರಮಿ, ಸುಮ್ಮನೆ ವಾಪಸ್ ಹೋಗು, ಇದೆಲ್ಲ ಆಗಲಾರದ ಕೆಲಸ ಇದು ಒಂದು. ನಾನು ಸತ್ಯ ಹೇಳ್ತಾ ಇದ್ದೇನೆ, ರಾಮನ ಬಾಣ ಪೆಟ್ಟು ತಿಂದವನು ನಾನು. ಬ್ರಹ್ಮಣವರ ಇವನ ಜೊತೆಗೆ ಬ್ರಹ್ಮಣವರ ನನಗಿದೆ. ಅಂಥದ್ದು ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಹೋಗಿ ಸುಖವಾಗಿರು, ರಾಮನ ಪಾಡಿ ರಾಮ ಇರಲಿ, ನಿನ್ನ ಪಾಡಿ ನೀನಿರಲಿ, ಈ ಕೆಲಸ ಆಗೋದಿಲ್ಲ ಹೋಗೋದಿಲ್ಲ ಅಂತ ಹೇಳಿದಂತೆ ರಾವಣ ಸೀದಾ ವಾಪಸ್ ಹೋಗಿಬಿಡುತ್ತೆ. ನಮಗೇನು ಸಿನಿಮಾ ಹೋದಾಗ ಆಗಿಬಿಡುತ್ತೆ, ಏನು ಇದಕ್ಕಿಂತ ಹೋಗ್ಬಿಡ್ತಾ, ಇಂಟ್ರೆಸ್ಟೇ ಹೋಗ್ಬಿಡುತ್ತಾ ಬೇರೆ ಇಲ್ಲ, ಬೇರೆ ಇದೆ ಮುಂಚಿರುವಾಗತ್ತೀಗ. ರಾವಣ ವಾಪಸ್ ಹೋದ, ಆಗ ಶಿವಪಡಿಕೆ ಬರ್ತಾಳೆ ಅಲ್ಲಿಗೆ. ಶಿವಪಡಿಕೆ ಬಂದು ನೋಡ್ತಾಳೆ, ರಾವಣಿಗೆ ನಗು ಬರಾಗಿತ್ತಂತ, ಮೂಗಿಲ್ಲ ಕಿವಿ ಇಲ್ಲ, ಹೇಗಿರಬೇಕು? ತನಗೆ ಹತ್ತಾರೆ ತನ್ನ ವಸ್ತಿರ, ಅದೇನು ಕಡಿಮೆ ಇರಲಿಲ್ಲ, ಅವಂತ ಅದೇ ಸ್ಥಿತಿ ಇದೆ ಪಾಪ. ಏನು ಶಿವಪಡಿಕೆ ಏನಾಯ್ತು ಅಂತ ಕೇಳ್ತಾನೆ. ಅವಳು ಹೇಗೆ ಮಾತಾಡ್ತಾಳೆ ನೋಡಿ, ಈಗ ಮೊದಲೇನು ಮಾಡಿದೆ ನಮಗೆ ಗೊತ್ತಿದೆ, ಈ ಮಾತಾಡೋ ಸ್ಥಿತಿ ನೋಡಿ ಹೇಗೆ ಮಾತಾಡ್ತಾಳು. ಅಣ್ಣ, ವರವೆಲ್ಲ ಒಂದು ಜೋಡಿ ನೋಡಿದೆ, ವಿಚಿತ್ರವಾದ ಜೋಡಿ. ರಾಮ ಸೀತೆ ಇರುತ್ತಿದ್ದಾರಂತೆ, ಅವ್ರ ಹತ್ರ ಸುಂದರಿಯರೇ ಇಲ್ಲ ನೋಡಿ, ಹೇಗೆ ಚೇಂಜ್ ಮಾಡ್ತಾಳೆ. ಸೀತೆ ಇದ್ದಾಳೆ ತ್ರಿಲೋಕ ಸುಂದರಿ, ಜಗತ್ತಿನಲ್ಲಿ ಅಂಥ ಸುಂದರಿಯನ್ನು ಮ್ಯಾಚ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಲ್ಲೇ ಹೇಳಿರ್ತಾಳೆ ಕುರೂಪಿ ಅಂತ ಹೇಳಿರ್ತಾಳೆ, ಯಾಕೆ ರಾಮನ ಮನಸ್ಸನ್ನು ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಈಗ ಹೇಳ್ತಾಳೆ, ಅಂಥ ಸುಂದರಿ ಜಗತ್ತಿನಲ್ಲಿ ಯಾರೂ ಇಲ್ಲೇ ಇಲ್ಲ. ಅದ್ವಿತೀಯ ಸುಂದರಿ ರಾಮ, ಪೂರ್ವ ಪುರುಷ, ಮಹಾಪರಾಕ್ರಮಶಾಲಿ. ಅದಿಲ್ಲಿ ನಿನ್ಗ್ಯಾಕೆ ಹೀಗಾಯ್ತು ಅಂತ ಕೇಳ್ತಾರೆ. ಅವ್ರು ಹೇಳ್ತಾಳೆ, ರಾವಣ ಏನು ಮಾಡಿದೆ ಗೊತ್ತಾ, ನಾನು ಸೀತೆಯನ್ನು ನೋಡಿದೆ, ರಾಮನ ಬಿಟ್ಬಿಡ್ತಾ ಸೀತೆಯನ್ನು ನೋಡಿದೆ, ನನಗೆ ಭಾರಿ ಇಷ್ಟ ಬಂತು. ಏನಿಷ್ಟ ಬಂತು ಗೊತ್ತಾ, ಅವಳು ನಿನ್ನ ಹೆಂಡತಿ ಆಗಬೇಕು ಅಂತ ನನಗೆ ಅನಿಸ್ತು, ನಿನ್ನ ಹೆಂಡತಿ ಆಗಬೇಕು ಅಂತ ಅನಿಸ್ತು. ಅಳು ಎತ್ಕೊಂಡು ಬರಲಿಕ್ಕೆ ಅಂತ ಹೋದೆ, ರಾಮ ಕ್ಯೂಬ್ ಕತ್ತರಿಸಿಬಿಟ್ಟ. ಹೇಗೆ ಚೇಂಜ್ ಮಾಡಿ, ಪ್ಲೇಟ್ ಚೇಂಜ್ ಮಾಡಿದ್ರು ಗೊತ್ತಾ ಅವಳೀಗ. ಅವಳು ಈ ರೀತಿ ಹೇಳಲಿಲ್ಲ, ನಾನು ಇಷ್ಟಪಟ್ಟೆ ರಾಮನ್ನ ಹೀಗಾಯ್ತು ಅಂತ ಹೇಳೋದಿಲ್ಲ. ಯಾಕೆ ರಾವಣನಿಗೆ ಯಾರು ಸಿಂಪತಿ ಬರ್ಬೇಕಾದ್ರೆ ಏನಾಗಬೇಕೀಗ, ನಿನಗೋಸ್ಕರ ಕಾಲು ಬರ್ಕೊಂಡೆ ಅಂದ್ರೆ ಕಾಂಪೆನ್ಸೇಷನ್ ಕೊಡ್ತಾರೆ. ಯಾರಿಗೋ ಬೇಕಂದ್ರೆ ಯಾರು ಕೊಡ್ತಾರೆ, ಆ ಓಡಿ ತೋರಿಸ್ಬೇಕಲ್ಲ. ಈಗ ಅದನ್ನು ತೋರಿಸ್ತಾಳೆ, ನಿನಗೋಸ್ಕರ ಸೀತೆ ಎತ್ಕೊಂಡ್ಬರ್ಲಿಕ್ಕೆ ಅಂತ ಹೋದ್ರೆ ರಾಮ ಹಿಂಗೆ ಮಾಡಿಬಿಟ್ಟ. ನಾನು ಕಿವಿಗೆ ಹೋದ್ರೆ ನನ್ನ ದುಃಖ ಇಲ್ಲ, ಹೇಳೋದು ನೋಡಿ, ಕಿವಿಗೆ ದುಃಖ ಇಲ್ಲ ನನಗೆ, ನಿನ್ನ ಸೀತೆ ಸಿಗಬೇಕಷ್ಟೇನೆ. ಸೀತೆ ಸಿಗದೆ ಹೋದ್ರೆ ನಿನ್ನ ಜೀವನ ಸಾರ್ಥಕ ಅಲ್ಲ. ರಾವಣ, ನಿನ್ನ ಬದುಕಿದ್ದು ಸಾರ್ಥಕ ಆಗಬೇಕಾದ್ರೆ ಸೀತೆ ನಿನಗೆ ಬೇಕು, ಅದು ಆಗ ಸಾಯ್ತಿ ಅಂತ ಅರ್ಥ. ನೀವು ಬದುಕೋದು ಇಷ್ಟ ಇಲ್ಲ ಅಂತ ಆಯ್ತು ಹೊಟ್ಟಿನ ಮೇಲೆ. ಸೀತೆ ಬದುಕಬೇಕು, ಬರಬೇಕು, ನೀನು ಬದುಕಬೇಕು. ನನ್ನ ಸ್ಥಿತಿ ಏನಾದರೂ ಪರವಾಗಿಲ್ಲ, ಆದಷ್ಟು ಬೇಗ ಸೀತೆಯನ್ನು ಹೊಂದಬೇಕು ನೀನು. ಅದು ಸುಲಭದ ಕೆಲಸ ಅಲ್ಲ, ಅದು ಸೀತೆಯನ್ನು ಹೊಂದಲಿಕ್ಕೆ ಸಾಧ್ಯ. ರಾಮ ಅಪ್ರತಿಮ ಪರಾಕ್ರಮಿ, ಆತ ಎದುರಿಗಿರೋವರೆಗೂ ಸೀತೆಯನ್ನು ಯಾರೂ ಕಾಪಾಡ ಯಾರೂ ಇರಲಿಕ್ಕಾಗೋದಿಲ್ಲ. ಅದಕ್ಕೆ ಸೀತೆಯನ್ನ ನೀನು ಅಪಹರಣ ಮಾಡಬೇಕು, ಅದಕ್ಕೆ ರಾಮ ದೂರ ಹೋಗಬೇಕು, ಅದಕ್ಕಾಗಿ ನೀನು ಕೆಲಸ ಮಾಡಬೇಕು, ಹೋಗು ಅಂತ ಹೇಳಿದಂತೆ ರಾವಣನ ಶುರುವಾಯ್ತು. ಈಗ ಮತ್ತೆ ಮಾರೀಚನ ಹತ್ರ ಹೋಗ್ತಾನೆ, ಎರಡನೇ ಸರ್ತಿ ಹೋಗೋದು ಮಾರೀಚನ ಹತ್ರ. ಈಗ ರಾವಣ ಹೋದ ತಕ್ಷಣ ಮಾರೀಚ ಕೇಳ್ತಾನೆ, ಮತ್ತಾರಪ್ಪ ಹಿತೋಕ್ತಿ ಹೇಳಿದ್ದೆ ನನಗೆ, ಮತ್ತಾರು ತಲೆ ಕೆಡಿಸಿರು ಅಂತ ಕೇಳ್ತಾನೆ ಪಾಪ ಮಾರೀಚ. ಗೊತ್ತವನು ಬಂದ ರಕ್ಷಣೆ ನೋಡಿದ್ರೆ ಮತ್ತೆ ಅದಕ್ಕೆ ಬಂದಿದ್ದಾನೆ ಅಂತೇಳಿ. ಇಲ್ಲ ಮಾರೀಚ, ನನಗೀಗ ತೀರ್ಮಾನ ಮಾಡಿದ್ದೇನೆ, ನನಗೆ ಸೀತೆ ಬೇಕೇ ಬೇಕು, ನೀನು ಸಹಾಯ ಮಾಡಲೇಬೇಕು, ರಾಮನ ದೂರ ಕರ್ಕೊಂಡು ಹೋಗಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ನಾನು ಹೇಳಿದ್ದಲ್ಲ ಎಷ್ಟೊತ್ತು ಅಂತ ಕೇಳ್ತಾನೆ ಮಾರೀಚಪ್ಪ. ಇಷ್ಟೊತ್ತು ಹೇಳಿದ್ದಲ್ಲ ನಾನು, ರಾಮ ಎಷ್ಟು ಪರಾಕ್ರಮಿ ಅಂತ ಹೇಳಲಿಲ್ಲ, ನೀನು ರಾಮನ ಬಗ್ಗೆ ಇನ್ನೂ ಕೆಲವು ವಿಷಯ ಹೇಳ್ತೀನಿ ಅಂತ ಹೇಳ್ತಾನೆ. ಇನ್ನೂ ವಿಷಯ ಕೆಲವು ಹೇಳ್ತೇನೆ ಕೇಳು. ಅವತ್ತು ನಡೆದಿದ್ದು ಹೇಳಿದ್ದಲ್ಲ ಆಗಲೇ ನಾನು. ರಾಮ ಆಗ 16 ವರ್ಷದ ತರುಣ, ನನ್ನನ್ನು ಹೊಡೆದಿದ್ದ, ನನಗದು ತಲೆಯಲ್ಲಿ ಇತ್ತಲ್ಲ. ಇತ್ತೀಚೆಗೆ ರಾಮನನ್ನು ಕಂಡೆ ಒಂದ್ಸಲ, ನಾನು ಇತ್ತೀಚೆಗೆ ಕಂಡೆ, ಸ್ವಲ್ಪ ಯೋಚನೆ ಮಾಡಿದೆ. ಈ +12 +12 ಮತ್ತೆ 25 ವರ್ಷ ಆಗಿದೆ ಈಗಾಗಲೇ. ರಾಮನಿಗೆ ಈಗಾಗಲೇ 40+ ಇದ್ದಾನೆ ರಾಮ. ಸ್ವಲ್ಪ ಯೋಚನೆ ಮಾಡಿದೆ ನಾನು, ಮೊದಲನೇದಾಗಿ ಆಗ್ನೇಯಸ್ತು ತಾರುಣ್ಯ ಇಲ್ಲ. ಎರಡನೇದಾಗಿ ರಾಮ ವನವಾಸ ಮಾಡಿದ್ದಾನೆ, ಸ್ವಲ್ಪ ಕೃಷ್ಣನಾಗಿರ್ತಾನೆ, ಗಡ್ಡೆಗಣಸು ತಿನ್ಕೊಂಡ್ಬಿಟ್ಟು ಕೃಷ್ಣನಾಗಿರ್ತಾನೆ, ಮತ್ತೆ ಸೈನ್ಯ ಗಿನ್ನ ಏನೂ ಇಲ್ಲ. ಎಲ್ಲ ಯೋಚನೆ ಮಾಡಿಬಿಟ್ಟು ಈಗ ಅಟ್ಯಾಕ್ ಮಾಡೋಣ ಅಂತ ಹೊರಟೆ ಅಂತ ಹೇಳ್ತಾನೆ. ವೀಕ್ ಆದಾಗ ಅಟ್ಯಾಕ್ ಮಾಡು, ಏಕಾಸ್ತ್ರಿ ಅಟ್ಯಾಕ್ ಮಾಡಕ್ ಬಂದಾಗಾಯ್ತು, ಆ ರೀತಿ ಪ್ಲಾನ್ ಮಾಡ್ತಾನೆ ಪಾಪ. ಏನಾದ್ರು ಮಾಡೋಣ ಅಂತ ಹೊರಟೆ ನಾನು, ಇಬ್ಬರು ಸಹಾಯಕ್ಕೆ ಕರ್ಕೊಂಡೆ, ನಾನು ಮೂರು ಜನ ಹೊರಟಿವಿ. ರಾಮ ದೂರ ಇದ್ದ, ನನ್ನ ನೋಡ್ದ. ನೋಡ್ತಿರಲಿಕ್ಕೆ ರಾಮ ಯಾವ ಬಿಲ್ಲು ಎತ್ಕೊಂಡ ಗೊತ್ತಾಗಲಿಲ್ಲ, ಯಾವ ಬಾಣ ಬಿಟ್ಟ ಗೊತ್ತಾಗಲಿಲ್ಲ. ನನ್ನ ಪಕ್ಕದಲ್ಲಿ ಇಬ್ಬರು ಸತ್ತಿದ್ದಷ್ಟೇ ನಾನು ಕಂಡಿದ್ದು, ಇಬ್ಬರು ಸತ್ತು ಬಿದ್ದರು. ನನಗೆ ಹೊಡೆದ, ಮತ್ತೆ ಬಂದು ಬಿದ್ದೆ ನಾನು ಇಲ್ಲಿಗೆ. ಇದು ಸೆಕೆಂಡ್ ವಾರ್ನಿಂಗ್ ರಾಮ ಕೊಟ್ಟಿದ್ದಾನೆ, ಫಸ್ಟ್ ಅಲ್ಲೇ ಇದು, ಸೆಕೆಂಡ್ ಎರಡನೇ ಸತ್ತು ಪ್ರಾಣ ಉಳಿಸಿದ್ದಾನೆ. ನನಗೆ ಈ ಪೆಟ್ಟು ಎಷ್ಟು ಜೋರ ಬಿದ್ದಿದೆ ಗೊತ್ತಾ ರಾವಣ, ಒದ್ದಾಡ್ತಾ ಇದ್ದೇನೆ ಗೊತ್ತಾ ನಾನೀಗ. ನನ್ನ ವೇಷ ನೋಡಿ ಹೇಗಿದೆ ಅಂತ ಹೇಳ್ತಾನೆ. ಸನ್ಯಾಸ ವೇಷ ಕೊಟ್ಟಿದ್ದಾನೆ ಮಾರೀಚ, ಸನ್ಯಾವೇಷ ಹಾಕೋತ ಹಾಕಿರೋ ನಾನೀಗ. ರಾಮನಿಗೆ ಸನ್ಯಾಸಿಗಳ ಕಂಡು ಭಾರಿ ಗೌರವ, ಅದಕ್ಕೆ ಈ ವೇಷದಲ್ಲಿದ್ದರೆ ಪ್ರಾಣ ಉಳಿಯುತ್ತೆ ಅಂತ ವೇಷ ಹಾಕಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕಿತ್ತು ಅನೇಕರು ಸನ್ಯಾಸ ವೇಷ ಶುರು ಮಾಡಿಬಿಟ್ಟಿದ್ದಾನೆ. ಮಾರೀಚ ಅವನು ಮಾಡಿಕೊಟ್ಟ ಮಾರ್ಗ ಇದೆಯಲ್ಲ, ಸಮಾಜದಲ್ಲಿ ಕಳ್ಳತನ ಮಾಡಿದ್ರೆ ಉಳಿಬೇಕಾದ್ರೆ ಸನ್ಯಾಸಿ ವೇಷ ಒಂದೇ ದಾರಿ. ಸಾಮಗಳು ಸಾಮಗಳು ಅಂತ ಕೈ ಮುಗಿತಿರ್ತಾರೆ. ಪಾಪ ಒಳ್ಳೆಯವರಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅನೇಕರಿಗೆ ಗೊತ್ತಿರೋ ಏನೋ ಒಂದು ನಾಲ್ಕೈದನ್ನು ನೋಡಿರ್ತಾರೆ ಸ್ವಾಮಿಗಳನ್ನ. ಪಾಪ ಇವತ್ತು ಸನ್ಯಾಸ ಸಂಖ್ಯೆ ಎಷ್ಟಿದೆ ಗೊತ್ತಾರೆ ಭರತಖಂಡದೊಳಗೆ. ಅವ್ರದ್ದು ಯೂನಿಯನ್ ಮಾಡಿದ್ರೆ ದೊಡ್ಡ ಎಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಅಷ್ಟು ಜನ ಇದ್ದಾರೆ. 10,000-20,000 ಜನ ಮೇಲೆ ಇದ್ದಾರೆ ಎಲ್ಲ ಕೂಡ. ಆ 90% ಜನ ಕೇವಲ ಹೊಟ್ಟೆಪಾಡಿನವರು, ಕೆಲವರಂತೂ ವಂಚಕರು. ಪೇಪರ್ ಬರ್ತಾ ಇರ್ತಕ್ಕಂಥ ನೋಡ್ತಾನೆ ಇರ್ತೀರಿ ಅಂತ ಮಹಾಪಾತ್ರಗಳಿರ್ತಾರೆ ಅಂತ. ಅದಕ್ಕೆಲ್ಲ ನಾಂದಿ ಹಾಡಿದ ವ್ಯಕ್ತಿಗಳು ಭಾರಿ ಚಾದಿಗಳೆಲ್ಲ. ಅವನೇನು ಮಾಡಿದನಂತೆ, ನನ್ನ ಅವಸ್ಥೆ ನೋಡಿ ಹೀಗಿದ್ದೇನೆ, ಸನ್ಯಾಸಿ ಆಗಬೇಕು ಅಂತ ಆಗಿಲ್ಲ, ನಾನು ರಾಮನಿಂದ ಬದುಕೋಬೇಕು ಅಂತ ಸನ್ಯಾಸಿ ಆಗಿದ್ದೇನೆ ಅಷ್ಟೇ. ನಿನಗೆ ಯೋಚನೆ ಮಾಡು, ಈ ಪೆಟ್ಟು ನನಗೆ ಎಷ್ಟು ದುಃಖ ಕೊಟ್ಟಿದೆ ಅಂದರೆ, ರಾಮನನ್ನ ನೆನೆಸ್ಕೋತಾ ಇರ್ತೇನೆ, ನನಗೆ ಸಮುದ್ರ ನೋಡ್ತಾ ಹೋಗ್ತೇನೆ, ಅಲೆಗಳು ಬರ್ತಾ ಇರ್ತವೆ, ಪ್ರತಿ ಅಲೆಗಳಲ್ಲೂ ರಾಮ ನನಗೆ ಕಾಣಿಸ್ತಾನೆ ಅಂತ ಹೇಳ್ತಾರೆ. ಪ್ರತಿ ಅಲೆಗಳಲ್ಲೂ ರಾಮ ಈ ಕಾಣಿಸ್ತಾನೆ, ಬಾಣ ಎತ್ತ ಕಾಣಿಸ್ತಾನೆ, ನಡಿಗೆ ಹೋಗಿಬಿಡ್ತೇನೆ ನಾನೀಗ, ಹೋಗಲಪ್ಪ ಅಂತ ಮರಗಳನ್ನು ನೋಡ್ತೇನೆ, ಎಲೆ ಎಲೆಗಳಲ್ಲಿ ರಾಮ ಕಾಣಿಸ್ತಾನೆ, ಸಮುದ್ರದ ಅಲೆ ಎಲೆಗಳಲ್ಲಿ ರಾಮ, ಮರಗಳ ಎಲೆ ಎಲೆಗಳಲ್ಲಿ ರಾಮ. ನಿಜವಾದ ಕಡೆ ಅಪರೋಕ್ಷ ಜ್ಞಾನಿ ಬಿಡ್ತಿದ್ದ ಅವನು, ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಭಕ್ತಿ ಇಲ್ಲ, ಭಯ ಇದೆ ಅವನು. ಭಕ್ತಿ ಬೇರೆ, ಭಯ ಬೇರೆ. ನೋಡಿದೀಯಾ, ಅಲೆ ಎಲೆಗಳಲ್ಲಿ ರಾಮ, ಎಲೆ ಎಲೆಗಳಲ್ಲಿ ರಾಮ. ಅದಕ್ಕೇನು ಮಾಡಿದ್ದೇನೆ ಗೊತ್ತಾ ನಾನು, ಏನು ನೋಡಿದ್ರು ಈ ರಾಮ ಕಾಣಿಸ್ ಭಯ ಶುರುವಾಗಿಬಿಟ್ಟಿದೆ. ಆ ಮಲಗೋಣ ಅಂತ ಹೋದರೆ ಮಲಗಿದ ತಕ್ಷಣ ಕನಸಲ್ಲಿ ರಾಮ ಮತ್ತೆ ಕಾಣಿಸ್ತಾನೆ. ಅದಕ್ಕಾಗಿ ಕಣ್ಣು ಮುಚ್ಚು ಮಲಗ, ನಿದ್ರೆ ಬಿಟ್ಟು ಎಷ್ಟೋ ದಿವಸ ಆಗಿದೆ ಅಂತ ಹೇಳಿ. ನಿದ್ರೆ ಬಿಟ್ಟು ತುಂಬ ದಿವಸ ಆಗಿದೆ ನಾನೀಗ, ನೋಡೋದು ಬಿಟ್ಟಿದ್ದೇನೆ, ನಿದ್ರೆ ಬಿಟ್ಟುಬಿಟ್ಟಿದ್ದೇನೆ, ಬದುಕಿದ್ದೇನೆ ಬದುಕಿದ್ದೇನೆ ಅಷ್ಟೇನೆ. ಇಷ್ಟು ಭಯ ಆಗಿದೆ ನನಗೆ. ಇಂಥ ರಾಮನನ್ನು ಕೆಣಕ್ತೀಯ ನೀನೀಗ? ರಾವಣ ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ರಾಮ ಎಷ್ಟು ಪರಾಕ್ರಮಿ ಅಂದರೆ, ಅವನ ಹೆಸರು ಕೇಳಿದರೆ ಅಲ್ಲ, ರಾಮ ಅಂದರೆ ಅಲ್ಲ, ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ ರತ್ನಾನಿಕ ರಥಾಶ್ಚೈವ ವಿತ್ರಾಸಂ ಜನಯಂತಿಮೇ. ರಾಮ ಅಂದರೆ ಭಯ ಆಗೋದಿಲ್ಲ, ರಕಾರದಿಂದ ಪ್ರಾರಂಭ ಆಗೋ ಅಕ್ಷರ ಕಿವಿಗಿದ್ರೆ ಪ್ರಾಣದಾಗುತ್ತೆ ಅಂತ ಹೇಳ್ತಾನೆ. ರತ್ನ ರಕಾರ ಇದೆಯಲ್ಲ, ಪ್ರಾಣದ ರಾಕ್ಷ ಮಾರಿತಿರಿ ರತ್ನ ಪಂಚಪ್ರಾಣ, ರಕಾರ ಇದೆ ಭಜಿತೆ ಆಗಿದೆ. ರತ್ನ ರಥ ಅಂದರೆ ಪ್ರಾಣ ಹೋದಾಗುತ್ತೆ ನನಗೆ, ರತ್ನ ಆಗಲ್ಲ ರಥ ಆಗಲ್ಲ ರಕಾರ ಆದ ಕಾವ್ಯನೂ ಹೌದು ಶಾಸ್ತ್ರನೂ ಹೌದು. ಎಷ್ಟು ಭಯ ಆಗಿದೆ ಅಂದರೆ, ಅವನು ಹೆಸರೆತ್ತಬೇಡ ನಮ್ಮ ಮುಂದೆ ಅಂತಾರೆ, ಎಷ್ಟೋ ಸಲ ಹೆಸರೆತ್ತಬೇಡ ಅಂತ ಹೇಳ್ತಾರಲ್ಲ, ಹೆಸರೆತ್ತಬೇಡಲ್ಲ, ಹೆಸರು ಮೊದಲನೇ ಅಕ್ಷರ ಕೂಡ ಹೇಳಬಾರ್ದು. ರಾ ಅಂದರೆ ಭಯ ನನಗೆ. ಇದೇ ಮಾತನ್ನ ನಾವು ಮಹಾಭಾರತಕ್ಕೆ ಹೋದರೆ ದುಶಾಸನ ಮುಂದೆ ಹೇಳ್ತಾರೆ, ನನಗೆ ಭೀ ಅಂದರೆ ಭಯ ಆಗುತ್ತೆ, ಭೀಮನ ಭಯ. ರಾಮನ ಭಯ ಇವನಿಗೆ, ಭೀಮನ ಭಯ ಅವರಿಗೆ. ಬಕಾರಾದೀನಿ ನಾಮಾನಿ, ಇಲ್ಲಿ ರಕಾರಾದೀನಿ ನಾಮಾನಿ, ಅಲ್ಲಿ ಬಕಾರಾದೀನಿ ನಾಮಾನಿ ಅಂತ ಹೇಳ್ತಾರೆ. ಬಕಾರ ಬಂತೋ ಭಯ ಶುರು, ಭೀಮನ ಹೆಸರಿದೆ. ಇಲ್ಲಿ ರಾ ಬಂತೋ ರಾಮ ಇದ್ದಾನೆ. ರಾಮ ಸರ್ವೋತ್ತಮ, ಭೀಮ ಜೀವೋತ್ತಮ. ಈ ಸರ್ವೋತ್ತಮ ಜೀವೋತ್ತಮನ ಕಂಡ್ರೆ ಭಯಪಡ್ತಾರೆ ರಾಕ್ಷಸರು, ಉಳಿದವ್ರನ್ನ ಕಂಡ್ರೆ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಅಂತ ಅರ್ಥ. ಉಳಿದವ್ರ ಕಂಡ್ರೆ ಅಡ್ಜಸ್ಟ್ ಮಾಡ್ಕೋತಾರೆ, ಇವರಿಬ್ಬರು ಕಂಡ್ರೆ ಆಗೋದಿಲ್ಲ ಅಂತ ಅಲ್ಲಿ ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ರಾಮಾಯಣ ಮಹಾಭಾರತಗಳ ಸಂಬಂಧ ಕೂಡ ಆಗಿರೋದು. ಸುಮ್ಮನೆ ವಾಪಸ್ ಹೋಗು, ಆಗಲಿಲ್ಲ ಹೋಗಲಿಲ್ಲ ಕೆಲಸ ಇದು, ನನ್ನ ನೋಡು ನಿಶ್ಚಿಂತೆಯಾಗಿರು, ವಾಪಸ್ ಹೋಗು ಅಂತ ಹೇಳಿದನಂತೆ. ರಾವಣ ಹೋಗೋದಿಲ್ಲ, ಮೊದಲೇ ಸರ್ತಿ ಹೋದ, ಈ ಸರ್ತಿ ಯಾಕೆ ಹೋಗಲಿಲ್ಲ? ಎಷ್ಟು ಅರ್ಥ ಇದೆ ಅದರೊಳಗೆಲ್ಲ ಕೂಡ. ನಮಗೇನಿಸುತ್ತೆ, ಏನೋ ಅಲ್ಲಿಗೆ ಸುಮ್ಮನೆ ಬರೀತಿದ್ದಾರೆ ಅಂತೇಳಿ. ಇಲ್ಲ, ಮೊದಲೇ ಸತ್ಯ ರಾವಣ ಬಂದಿದ್ದ, ಅವನಿಗೆ ಸೀತೆ ಬೇಕಿರಲಿಲ್ಲ, ರಾಮನ್ನು ಕೊಲ್ಲಬೇಕಾಗಿತ್ತು, ಮುಂದೆ ತನಗೆ ಪ್ರಾಬ್ಲಮ್ ಬರಬಾರದು ಅಂತೇಳಿ ಅಷ್ಟೇ ಇತ್ತು ಅವನಿಗೆ. ಅದಕ್ಕೆ ಯಾವಾಗ ಭಾರಿ ಚಾಡಿದ ವಾಪಸ್ ಹೋಗಿಬಿಟ್ಟ. ಈಗ ಶಿವರಿಪಡಿಕೆ ಏನು ಮಾಡಿದ್ದವಳು ಗೊತ್ತಾ, ಸೀತೆಯ ಬಗ್ಗೆ ಆಸೆ ಹುಟ್ಟಿಸಿಬಿಟ್ಟಿದ್ದಾಳೆ, ಅದವನ ತಲೆ ತೇಲಕ್ಕಾಗ್ತಾ ಇಲ್ಲ. ಅದನ್ನು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಒಬ್ಬ ಪುರುಷ ಕೆಡಬೇಕಾದ್ರೆ ಅತಿ ದೊಡ್ಡ ಆಮಿಷ ಯಾವುದು ಗೊತ್ತಾ, ಯಾದೃಶಂ ಪರದ ಪುರುಷ ಸೇಹ ಪರದಾರಾಭಿಮರ್ಶನಂ, ಪರಸ್ತ್ರೀಯರ ಅಪೇಕ್ಷೆ ಬಂತು ನನ್ನ ಕಥೆ ಮುಗಿತು ಅಂತ ಅರ್ಥ. ಯಾವ ಹಿತೋಕ್ತಿನೇ ಕಿವಿ ಉಳದಿಲ್ಲ. ಈಗ ರಾವಣ ಆ ಸ್ಥಿತಿ ತಲುಪಿದ್ದಾನೆ. ದುರ್ವ್ಯಸನದಲ್ಲಿ ಅತಿ ಶ್ರೇಷ್ಠ ದುರ್ವ್ಯಸನ ಅಂತ ಕೇಳಿದರೆ ಪರಸ್ತ್ರೀಯರ ಮಧ್ಯೆ ವ್ಯಾಮೋಹ, ಅದನ್ನು ಶೂರ್ಪಣಿಕೆ ಹುಟ್ಟಿಸಿಬಿಟ್ಟಿದ್ದಾರೆ. ರಾವಣನಿಗೆ ಇದ್ದೇ ಇತ್ತು, ಈಗ ಪರಮಾಕರ್ಷಣೆ ಬಂದು ಹೋಗಿಬಿಟ್ಟಿದೆ. ಅದು ಯಾರ ಮಾತು ಕಿವಿ ಬಿಡ್ತಾ ಇಲ್ಲ. ಇದು ಸೈಕಾಲಜಿ ಅಪ್ರೋಚ್ ಮಾಡ್ಬೇಕು ನಾವೇ. ಮನುಷ್ಯ ಯಾವುದಕ್ಕೂ ಹೋಗೋದು ಬೇರೆ, ಒಂದು ಯಾವುದೋ ಬೇರೆ ದೃಷ್ಟಿ ಇಟ್ಕೊಂಡು ಹೋಗೋದು ಬೇರೆ, ಕ್ಯಾಜುವಲ್ ಹೋಗೋದು ಬೇರೆ, ಇಂಟೆನ್ಷನಲ್ ಬೇರೆ. ಅವನಿಗೆ ಸೀತೆ ಬೇಕೇ ಬೇಕಾಗಿಬಿಟ್ಟಿದೆ. ರಾಮನ ಸಾವು ಮುಖ್ಯ ಆಗಲಿಲ್ಲ ಅವನಿಗೀಗ, ಸೀತೆ ಬೇಕಾದ ಮುಖ್ಯ ಆಯಿತು. ಮತ್ತು ರಾಮನ ಸಾವು ಅಷ್ಟೇ ಮುಖ್ಯ ಆಗಿತ್ತು. ಸೀತಾಪರಣ ಎರಡಕ್ಕೂ ಕಾಮನ್ನೇ. ಸೀತೆ ಬೇಕು ಅಂತ ಸೀತಾಪರಣ ಅಲ್ಲ, ರಾಮ ಸಾಯಿಲಿಂದ ಸೀತಾಪರಣ. ಆಗ ಈಗ ಸೀತೆ ಬೇಕು ಅಂತ ಸೀತಾಪರಣ. ಆದ್ದರಿಂದ ಮಸ್ ಚೇಂಜ್ ಆಗಿಬಿಟ್ಟಿದೆ ಈಗಾಗಲೇ. ಅದು ಸೈಕಾಲಜಿಕಲಿ ಅವನು ಎಷ್ಟು ವೀಕ್ ಆಗಿದ್ದಾನೆ ನೋಡು ಮಾರೀಚ. ಅದೆಲ್ಲ ಸಾಧ್ಯ ಇಲ್ಲ. ನನಗೀಗ ಸೀತಾಪರಣ ಮಾಡಲೇಬೇಕಾಗಿದೆ. ನನಗೆ ಸೀತೆ ಬೇಕು, ಅದಕ್ಕೆ ರಾಮ ದೂರ ಹೋಗಲೇಬೇಕು, ನೀನು ಸಹಾಯ ಮಾಡಲೇಬೇಕು. ನೋಡು ರಾವಣ, ನಾನು ಸಹಾಯ ಮಾಡೋದಿಲ್ಲ. ಈ ಸರ್ತಿ ಹೋದ ರಾಮ ನಾನು ಬಿಡೋದಿಲ್ಲ, ನಾನು ಕೊಂದೇ ಹಾಕ್ತಾನೆ, ಆದ್ದರಿಂದ ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಗ ಮಾರಿ ರಾವಣ ಹೇಳ್ತಾನೆ, ಮಾರೀಚ ಅಲ್ಲಿ ಹೋದ ರಾಮ ಕೊಂದೇ ಹಾಕ್ತಾನೆ, ಹೋಗೋದಿಲ್ಲ ಅಂತ ಹೇಳ್ತೀಯಾ? ಹೌದು ಅಂತ ಹೇಳಿದ. ಹೋಗದು ಹೋದ್ರೆ ನಾನೇ ಕೊಂದು ಬಿಡ್ತೇನೆ ಅಂದ. ಈಗ ಪ್ರಾಬ್ಲಮ್ ಆಯ್ತು ಅವನು. ಈಗ ಅವನಿಗೆ ಒಂದು ಎರಡರಲ್ಲಿ ಒಂದು ಉಳ್ಕೊಂತಷ್ಟೆ. ನಾ ತಾಯ ಸಾಯೋದು ಗ್ಯಾರಂಟಿ, ನೋ ಚಾಯ್ಸ್. ಈಗ ಸಾಯೋದು ಗ್ಯಾರಂಟಿ ಅವನೀಗ. ಹೋದರೆ ರಾಮ ಕೊಲ್ತಾನೆ, ಹೋದ್ರೆ ರಾವಣ ಕೊಲ್ತಾನೆ. ಈ ಚಾಯ್ಸ್ ಅಲ್ಲೋ ಇಲ್ಲೋ ಹೊರತು ಬದುಕು ಸಾವಿನ ಬಗ್ಗೆ ಚಾಯ್ಸ್ ಅಲ್ಲ. ಎಲ್ಲಿ ಸಾಯ್ಬೇಕು ಅಷ್ಟೇ ಅವನಿಗೆ ಆಪ್ಷನ್ ಇರೋದು. ಈಗ ಯೋಚನೆ ಮಾಡಿದ್ರಂತೆ, ತುಂಬ ಯೋಚನೆ ಮಾಡಿದ, ತೀರ್ಮಾನಕ್ಕೆ ಬಂದ, ಇಲ್ಲಿ ಸತ್ರೆ ನನಗಂತ ಹೆಸರು ಬರೋದಿಲ್ಲ, ಅಲ್ಲಿ ಸತ್ರೆ ಬೆಟರ್ ಟೀಮೇ ಸೋತಾಗುತ್ತೆ ಅಂತಾರಲ್ಲ ಆ ಟೈಪ್. ರಾಮನಿಂದ ಸತ್ರೆ ಕೀರ್ತಿ ಬರುತ್ತೆ. ಅಂತಹ ಟೀಮಿಗೆ ಸೋತ ಅಂದ್ರೆ ಅಲ್ಲಿವರೆಗೆ ಎಂಟ್ರಿ ಸಿಕ್ಕಿತ್ತಲ್ಲ, ಫೈನಲ್ಗೆ ಹೋದಾಗ ಆಗುತ್ತಲ್ಲ, ಆ ಮಟ್ಟಿಗೆ ಆಡು ಕೀರ್ತಿ ರನ್ನರ್ ಅಪ್ ಚಾನ್ಸ್ ಸಿಗುತ್ತಲ್ಲ ಆ ಟೈಪ್. ಅಷ್ಟಾದ್ರಾಗಲಿ ಅಂತ ಹೇಳಿ ಅಲ್ಲೇ ಸಾಯ್ತೇನೆ, ಇವನ್ ಕೈಲಿ ಸಾಯಿದನ ತೀರ್ಮಾನ ಮಾಡ್ದ. ಇದು ಸಾಮಾನ್ಯವಾಗಿ ನಡೆದ ಪ್ರಸಂಗ. ಆದ್ರೆ ಒಂದು ಮಾತು ಅನೇಕರು ಏನ್ ತಿಳ್ಕೊತಾರೆ ಗೊತ್ತಾ ಇದ್ರಿಂದ, ನಮ್ಮವರೇ ಪ್ರವಚನ ತಪ್ಪು ಹೇಳಿಬಿಡ್ತಾರೆ. ಮಾರೀಚ ಭಾರಿ ಒಳ್ಳೆಯವನು, ಅವನಿಗೆ ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್ ಬಂತಲ್ಲ, ಅದಕ್ಕೋಸ್ಕರ ಹೋದ್ನೆ ಹೊರತು ಅವನು ಭಾರಿ ಒಳ್ಳೆಯವನು ಅಂತ ಉಪನ್ಯಾಸ ಮಾಡಿಬಿಡ್ತಾರೆ. ಆಚಾರ್ಯ ಹೇಳ್ತಾರೆ, ರಾಮಾಯಣ ನೋಡಿಲ್ಲ, ಅವನು ಮಾರೀಚನೆ ಭಯ ಇದ್ದದ್ದು ನಿಸ್ಸಂಶಯ, ಆದರೆ ನಿಸರ್ಗತಶ್ಚ ದುಷ್ಟ. ಅವನು ಭಯಕ್ಕೂ ಹೆದರಿದ, ಸ್ವರೂಪದಲ್ಲೂ ಏನಿತ್ತು ಅವನಿಗೆ ದುಷ್ಟನಾದ್ರಿಂದಾಗೇನೆ ಸಹಜವಾಗಿಯೇ ಅವನೇನು ಮಾಡಿಬಿಟ್ಟ, ತಾನು ಇನ್ವಾಲ್ವ್ ಆದ. ಭಯದ ಜೊತೆಗೆ ಅವನಿಗೆ ರಾವಣರ ಬಗ್ಗೆ ಪ್ರೀತಿನೂ ಇತ್ತು, ರಾಮನ ಬಗ್ಗೆ ದ್ವೇಷನೂ ಇತ್ತು. ಹೊರಟೆ ಹೊರತು ಬರೀ ಭಯಕ್ಕೆ ಹೋದವನಲ್ಲ ಅವನು. ಬರೀ ಭಯಕ್ಕೆ ಹೋಗಿದ್ದಲ್ಲ, ಕೆಲವರು ಇರ್ತಾರೆ ಒತ್ತಾಯಕ್ಕೆ ಲಂಚ ತಗೊಂಡ ಅಂತ ಹೇಳ್ತಾರೆ. ಒತ್ತಾಯಕ್ಕೆ ಲಂಚ ತಗೊಂಡಿದ್ದಲ್ಲ, ಒಳಗೆ ಆಚೆನೂ ಸೇರಿಕೊಂಡಿದೆ ಅದರೊಳಗೆ. ಒತ್ತಾಯ ಅಲ್ಲಿ ಕ್ಲಂಬ್ ಆಗಿದೆ ಅಷ್ಟೇ ಹೊರತು ನಮಗೆ. ಒತ್ತಾಯ ಬರೀ ಆಗಿದ್ರೆ ಅವನು ಬೇರೆ ರೀತಿ ನಡ್ಕೋತಾನೆ, ಬರೀ ರೀತಿ ನಡ್ಕೊಳ್ಳೋದಿಲ್ಲ. ಅದಕ್ಕೆ ಅವನು ಹೋಗಿಯೇ ಬಿಟ್ಟ. ನಮಗನ್ಸುತ್ತೆ, ನೀವೇ ಹೇಳಿ, ಮನುಷ್ಯ ಯಾರ ಸಾಯಕ್ಕೆ ಇಷ್ಟಪಡ್ತಾರ? ಅದಕ್ಕೋಸ್ಕರ ಬಾರೀಚ ಒಪ್ಪಿಕೊಂಡ, ಏನ್ ತಪ್ಪಿದೆ? ಹಾಗಿದ್ರೆ ಇಂಥದ್ದೇ ಪ್ರಸಂಗ ಮುಂದೆ ಬರುತ್ತೆ. ವಿಭೀಷಣ ಇದ್ದಾನೆ, ರಾವಣನ ತಮ್ಮ, ಇದೇ ಮಾತ್ರ ವಿಭೀಷಣ ಹೇಳ್ತಾನೆ. ಏ ವಿಭೀಷಣ, ಸುಮ್ಮನೆ ನನ್ನ ಮಾತು ಕೇಳಿ ಯುದ್ಧ ಮಾಡ್ತೀಯೋ ಇಲ್ಲ ಬಿಟ್ಟು ಹೋಗ್ತೀಯೋ ಅಂತ ಕೇಳ್ತಾನೆ. ವಿಭೀಷಣ ಏನ್ ಮಾಡ್ತಾನಾಗ? ಸೀದಾ ರಾಮನ ಹತ್ರ ಹೋಗಿಬಿಡ್ತಾನೆ. ಮಾರೀಚ ಏನ್ ಮಾಡ್ಬೋದಾಯ್ತೀಗ? ಸಿಂಪಲ್ ಹಾಗಿದ್ರೆ ರಾಮಂ ಶರಣಂ ಗಚ್ಚ ಅಂದ್ರೆ ಮುಗಿದೋಗ್ತಿತ್ತಷ್ಟೆ. ರಾಮನ ಹತ್ರ ಹೋಗ್ತೇನೆ, ರಾಮ ಕಾಪಾಡು ಅಂತೇಳಿ ಮುಗಿದೋಗ್ತಿತ್ತು. ರಾವಣ ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಆ ಬುದ್ಧಿ ಯಾಕೆ ಬರಲಿಲ್ಲ ಅಂದ್ರೆ ಆ ಮಟ್ಟದ ಜ್ಞಾನ ಒಂದಲ್ಲ, ಸ್ವರೂಪತಃ ದುಷ್ಟವು. ಆ ಕಾನ್ಸೆಪ್ಟ್ ಬರಲೇ ಇಲ್ಲ. ನಿಜವಾಗ್ಲೂ ಯೋಗ್ಯನಾಗಿದ್ರೆ ನಾನು ಯಾಕೆ ಕೊಲ್ತೀಯೋ ನೋಡೋಣಂತೆ, ರಾಮನನ್ನ ಶರಣ ಹೊಂತೇನೆ ಅಂತೇಳಿ ಕತೆ ಮುಗಿದೋಗ್ತಿತ್ತಲ್ಲಿ. ರಾವಣ ಏನು ಮಾಡೋಕ್ಕಾಗ್ತಿದ್ದಿಲ್ಲ ಅಂತ ಕಾಮನ್ ಸೆನ್ಸಿಗೆ ಗೊತ್ತಾಗುತ್ತೆ. ಆ ಬುದ್ಧಿ ಯಾತಕ್ಕೆ ಬರಲಿಲ್ಲ ಅಂತ ಕೇಳಿದರೆ ಅವನಿಗೆ ಅದಿಲ್ಲ, ಅವನಿಗೆ ಬುದ್ಧಿ ಯಾತಕ್ಕೆ ಇಲ್ಲ. ಗೆದ್ದಿರ್ತಾನೆ, ಕಾಪಿ ಹೊಡೆ ಉದ್ದೇಶ ಅವನಿಗೆ ಇರೋದಿಲ್ಲ, ಸುಮ್ಮನೆ ಜೋಬಲ್ಲಿ ಇಟ್ಕೊಂಡು ಹೋಗಿರ್ತಾನೆ, ಗೊತ್ತಾಯ್ತಾ? ಆಮೇಲೆ ಅವನಿಗೆ ಕಂಡುಬಿಟ್ಟು ಭಯ ಶುರು, ಅಯ್ಯೋ ಎಂತ ಕೆಲಸ ಆಯ್ತಲ್ಲ ಭಯ. ಕೆಲವರು ಇರ್ತಾರೆ ಎಲ್ಲ ಪುಸ್ತಕ ತೆಗೆದಿಟ್ಬಿಟ್ಟಿದ್ದು ಇಟ್ಬಿಡ್ತಾರೆ, ಅವನು ಇಡೋದಿಲ್ಲ ಉದ್ದೇಶ ಬಿಟ್ಟು. ಯಾಕೆ ಹುಡುಗ ಕಾಪಿ ಹೊಡೆ ಉದ್ದೇಶ ಅವನಿಗೆ ಇರುತ್ತಾ? ಆದ್ರಿಂದ ಅವನು ಅಲ್ಲೇ ಸಿಕ್ಕರೂ ಪರವಾಗಿಲ್ಲ ಅಂತ ಯೋಚನೆ ಮಾಡುತ್ತಾನೆ. ಉದ್ದೇಶದಿಂದ ಮಾಡೋದು ಬೇರೆ, ಆಕಸ್ಮಿಕವಾಗಿ ಮಾಡೋದು ಬೇರೆ. ಇವತ್ತು ರಾವಣನ ಉದ್ದೇಶ ಹೇಗಿತ್ತು, ಮಾರೀಚನ ಉದ್ದೇಶ ಕೂಡ ರಾವಣ ದ್ರೋಹ ಆಗಿಯೇ ಇತ್ತು. ಅದಕ್ಕೆ ಹೊರಡ್ತಾ ಇದ್ದಾನೆ. ಹೇಗೆ ಹೋಗಬೇಕು ಕೇಳ್ತಾನೆ. ನೀನು ಚಿನ್ನದ ಜಿಂಕೆಯ ವೇಷದಲ್ಲಿ ಹೋಗಬೇಕು, ಹೆಂಗಸರಿ ಚಿನ್ನ ಕಂಡ್ರೆ ಪಂಚಪ್ರಾಣ. ಅವರು ದೌರ್ಬಲ್ಯ ಉಪಯೋಗ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಅವನಿಗೆ. ಅದಕ್ಕೇನೆ ಕಲಿ ಏನು ಮಾಡಿದ್ದಾನೆ ಗೊತ್ತಾ? ಎಲ್ಲಿ ವಾಸ ಮಾಡ್ತೀನಿ? ಚಿನ್ನದಲ್ಲಿ ವಾಸ ಮಾಡ್ತೇನೆ ಅಂತ ಹೇಳ್ತಾರೆ ಜನ. ಯಾವಾಗ ದರೋಡೆ ಮಾಡಬೇಕಾದ್ರೆ ಎಲ್ಲಿ ದರೋಡೆ ಮಾಡೋರು ಯಾರು ಮಾಡ್ಬೇಕಾದ್ರೆ ಅವ್ರು ಬರ್ತಾರೆ ಆ ಜಾಗ ಹುಡುಕ್ತಾನೆ ಹೊರತು ಬೇರೆ ಆಚಾರ್ಯ ದರೋಡೆ ಮಾಡೋ ಕ್ಲಬ್ಗೆ ಹೋಗಬೇಕಾಗಿಲ್ಲ, ಸಿಗೋದೇ ಇಲ್ಲ ಆಚಾರ್ಯರು. ಪಾಪ ಇವ್ ಮೂರ್ಖ ದರೋಡಕ್ಕೆ ಮಠಕ್ಕೆ ಹೋಗಬೇಕಾಗಿಲ್ಲ, ಅಲ್ಲಿ ಅವನು ಬರೋದಿಲ್ಲ. ಎಲ್ಲಿ ಯಾರು ಬರ್ತಾರೋ ಅಲ್ಲಿ ಹೋಗೋದು ಪದ್ಧತಿ. ಆ ಯೋಚನೆಯಿಂದ ಹೆಂಗಸರು ಇಷ್ಟಪಡೋದು ಯಾವುದು? ಚಿನ್ನ. ಚಿನ್ನ ದೇಶದಲ್ಲಿ ಹೋಗಿಬಿಟ್ರೆ ಸಿಕ್ಕಿಬಿಡ್ತಾರೆ. ಬರೀ ಚಿನ್ನವಾಗಿ ಹೋಗಿಬಿಟ್ರೆ ತಗೊಂಡು ಹೋಗಿಬಿಡ್ತಾನೆ, ಮೂವ್ ಆಗ್ಬೇಕಲ್ಲ. ಚಿನ್ನದ ಜಿಂಕಿ ಆಗಬೇಕು, ಚಿನ್ನದ ಜಿಂಕಿ ಆಗಬೇಕು, ಮಾಯಾ ಮೃಗವಾಗಬೇಕು. ಇದು ರಾವಣ ಪಾರಿಚಾರ ಪ್ಲಾನ್, ಅಲ್ಲಿಂದ ಹೋಗ್ತಾರೆ. ಈ ದೃಷ್ಟಿಯಲ್ಲಿ ಮನುಷ್ಯ ನಮ್ಮ ವೀಕ್ನೆಸ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂತ ಅರ್ಥ. ಆದರೆ ಸೀತೆ ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಸಾಮಾನ್ಯವಾದ ತಂತ್ರವನ್ನು ಮಾಡಿದ್ರು. ಅವನು ಹೋದ, ಸಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪೆ ಬುರುಧ ವಿಚಚಾರ ಶೀಘ್ರಂ. ಅವನು ಹೋಗಿ ಚಿನ್ನದ ಜಿಂಕೆ ವೇಷ ಹಾಕೊಂಡ, ಮೇಲೆಲ್ಲ ಮಚ್ಚೆಗಳಿರುತ್ತಲ್ಲ ಅದರ ರತ್ನದ ಮಚ್ಚೆಗಳಂತೆ. ಬಹುರತ್ನ ಚಿತ್ರ, ರತ್ನಗಳು ಫಿಕ್ಸ್ ಆಗಿರಬೇಕು, ಚಿನ್ನದ ಜಿಂಕೆಯಾಗಿರಬೇಕು. ಸೀತಾ ಸಮೀಪೆ ಉರುಧ ವಿಚಚಾರ ಶೀಘ್ರಂ, ಸೀತಾದೇವಿ ಮುಂದೆ ಆ ಕಡೆ ಕಡೆ ಓಡಾಡ್ತಾ ಇರೋ. ನೋಡಿದಾಗಲೇ ಏನನ್ನಿಸ್ಬೇಕು ಇವನಿಗೆ, ನೋಡಿ ಸೀತಾದೇವಿ ಮನಸ್ಸು ಬರಬೇಕು, ಆ ಮೂಲಕ ಕೇಳಬೇಕು ತಂತ್ರ ಮಾಡ್ತಾ ಇದ್ದಾನೆ. ಇದಿಷ್ಟು ರಾವಣ ಮಾರೀಚರ ಪ್ಲಾನ್ ಇದೆ. ಆ ಕಡೆಗೆ ಸೀತಾರಾಮರ ಪ್ಲಾನ್ ಬೇರೆ ಆಗ್ತಾ ಇದೆ. ಇವರು ಪ್ಲಾನ್ ಮಾಡಿದ್ದಾರೆ, ಇವ್ರ ಕಳ್ಳರ ಪ್ಲಾನ್, ಪೊಲೀಸರ ಪ್ಲಾನ್ ಬೇರೆ ಇರ್ತಲ್ಲ ಆ ಟೈಪ್. ಇವತ್ತು ಕೃಷ್ಣ ರಾಮ ಸೀತೆಯರ ಪ್ಲಾನ್ ಬೇರೆ ಇದೆ. ಅವ್ರಿಗೆ ಏನು ಮಾಡಬೇಕಾಗಿದೆ, ರಾವಣರ ಸಂಹಾರಕ್ಕೆ ನಾಂದಿ ಹಾಡಿದ್ದಾರೆ ಶಿವಪಣಿಕೆ ಮೂಲಕ, ಅದು ಪ್ಲಾನ್ ಮುಂದುವರಿಬೇಕಾಗಿದೆ. ಇಬ್ಬರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಏನಂತ, ಈಗ ಅವನಿಗೆ ಅಪಹರಣ ಮಾಡೋ ಚಾನ್ಸ್ ಕೊಡಬೇಕು. ಸೀತಾಪಹರಣ ಮಾಡೋ ಶಕ್ತಿ ರಾವಣನಿಗಿಲ್ಲ, ಅದಕ್ಕೋಸ್ಕರವಾಗಿನೇ ಒಂದು ನಾಟಕ ಆಡಬೇಕು ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಹೇಗೆ ಗೊತ್ತು ಅಂದರೆ, ಪರಸ್ಪರ ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಲಕ್ಷ್ಮೀನಾರಾಯಣರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಭಿನ್ನಾಭಿಪ್ರಾಯನೇ ಇಲ್ಲ. ಇಬ್ಬರದು ಏಕಮನಸ್ಕ, ಒಂದೇ ರೀತಿಯಾದ ಚಿಂತನೆ. ಇಬ್ಬರು ಒಂದೇ ಅಲ್ಲ, ಚಿಂತನೆ ಒಂದೇ ರೀತಿಯಾಗಿದೆ. ಇಂಥ ಒಂದು ಏಕತೆ ಅವರಲ್ಲಿ ಉಂಟು. ಅದಕ್ಕಾಗಿ ಅವರು ಏನು ಮಾಡಿದರಂತೆ, ಅವರೊಂದು ಯೋಜನೆ ಮಾಡಿದ್ದಾರೆ. ಯೋಜನೆಗೆ ತಕ್ಕಂತೆ ಮುಂದೆ ನಡೀತಾ ಇದೆ. ತುಂಬ ದೊಡ್ಡ ಘಟ್ಟ ಅದು. ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು ರಾಮದೇವರ ಕಥೆಯಲ್ಲಿ ಜನಗಳಿಗೆ ದೊಡ್ಡ ಆಘಾತ ಉಂಟು ಮಾಡತಕ್ಕಂಥ ವಿಚಾರ ಅಂದರೆ ಸೀತಾಪಹರಣದ ಪ್ರಸಂಗ. ಯಾತಕ್ಕೆ ಆಘಾತ ಮಾಡುತ್ತೆ ಅಂದರೆ, ಎಂಥ ರಾಮ ಈತ, ರಾಮನ ಪೂಜೆ ಮಾಡಿ ಅಂತೀರಿ, ರಾಮ ರಾಮ ಎನ್ನಿರೋ ಅಂತ ಹೇಳ್ತೀರಿ, ರಾಮ ಅಂದರೆ ಭಾರಿ ದೊಡ್ಡವನು ಅಂತ ಹೇಳ್ತೀರಿ, ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಹೇಳ್ತೀರಿ, ರಾಮನೆಲ್ಲ ಆರಾಮ ಅಂತ ಹೇಳ್ತೀರಿ. ಏನ ರಾಮನಿಗೆ ಆರಾಮಿಲ್ಲ, ನಮಗೇನು ಆರಾಮ ಕೊಡ್ತಾನೆ? ರಾಮ ಮಾಡ್ಕೊಂಡು ಕೆಲಸ ಏನು? ಹೆಂಡ್ತಿನೇ ಕಳ್ಕೊಂಡು ಬಿಟ್ಟ. ನಾವೆಲ್ಲ ಸಾವಪಾಲು ವಾಸಿ, ಏನೇನೋ ಕಳ್ಕೊಂಡ್ಬಿರ್ತೇವೆ ಹೊರತು, ಬ್ಯಾಗ್ಗೆ ಕಳ್ಕೊಂಡ್ಬಿರ್ತೇವೆ ಹೊರತು, ಹೆಂಡ್ತಿನ ಕಳ್ಕೊಂಡವ್ರ ಸಂಖ್ಯೆ ಭಾರಿ. ಉದ್ದೇಶ ಬಿರುಕ ಬಿಟ್ಟು ಬರೋರು ಇರ್ತಾರೆ, ಆ ವಿಚಾರ ಬೇರೆ, ಪಾಪಿಗಳಿರ್ತಾರೆ. ಆದರೆ ಸಾಮಾನ್ಯವಾಗಿ ಹೆಂಡ್ತಿನ ಕಳ್ಕೊಂಡು ಬರೋಷ್ಟು ಮೂರ್ಖತನ ಮಾಡೋ ಜನ ಮಕ್ಕಳನ್ನೂ ಕಳ್ಕೊಂಡ್ಬರೋದು ಕಾಣ್ತೀವಿ ಅಲ್ಲಲ್ಲಿ ಬೇಕಾದ್ರೆ. ಹೆಂಡ್ತಿನ ಕಳ್ಕೊಂಡ್ಬರೋ ಚಾನ್ಸ್ ಭಾರಿ ಕಡಿಮೆ. ಮನುಷ್ಯನ ಅಪ್ಪ ಅಮ್ಮನ ತಂದೆ ಕಳ್ಕೊಂಡ್ಬಿಟ್ಟಿರ್ತಾನೆ, ಆ ಯೋಚನೆ ಇಲ್ಲ ಅವನಿಗೆ. ತಂದೆ ತಾಯಿ ಬಗ್ಗೆ ಯೋಚನೆ ಇರೋದಿಲ್ಲ. ಅವನ ಪ್ರಾಣಕ್ಕೆ ಪೂರ್ತಿ ವಿಶ್ವಾಸ ಇಟ್ಟರೆ ಹೆಂಡತಿ ಮೇಲೆ, ಅದನ್ನು ಯಾರು ಕಳ್ಕೊಳ್ಳೋದಿಲ್ಲ. ನಮಗಿಂತ ರಾಮ ಹೋಪ್ಲೆಸ್ ಆಗಿಬಿಟ್ನಲ್ಲ, ಹೆಂಡತಿನ ಕಳ್ಕೊಂಡ್ಬಿಟ್ನಲ್ಲ, ಅಂದರೆ ಇಂಥ ರಾಮನ ಪೂಜೆ ಮಾಡೋದ್ರಿಂದ ನಮ್ಮ ವಂಶ ಉದ್ಧಾರ ಆಗೋ ಚಾನ್ಸ್ ಇಲ್ಲ, ನಮ್ಮ ಮನೆ ಉಳಿಯೋ ಚಾನ್ಸ್ ಇಲ್ಲ. ರಾಮನ ಕಥೆ ಕೇಳೋಣ, ಅದ್ರ ಬಗ್ಗೆ ಸಿಂಪತಿ ತೋರಿಸ್ಬೋದು ರಾಮನ ಬಗ್ಗೆ ಹೊರತು ನಾವು ವರ್ಷಿಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳದ ರಾಮ ನಮ್ಮ ಸಕುಟುಂಬ ಸಪರಿವಾರ ಏನು ಕಾಪಾಡ್ತಾನೆ ಈ ಮಧ್ಯೆ ಅಂತ ಭಾವನೆ ಬರುತ್ತೋ ಇಲ್ಲವೋ, ಇದು ನೂರಕ್ಕೆ ನೂರು ಜನ ಸಾಮಾನ್ಯವಾಗಿ ಬಂದೇ ವಿಚಾರ ಮಾಡಿದ್ರೆಲ್ಲ ಬಂದೇ ಬರುತ್ತೆ. ಆದರೆ ಬಂದವರು ಯಾರು ಉತ್ತರ ಹೊಡಕ್ಕೆ ಹೋಗಿಲ್ಲ, ತಮಾಷೆ ಅಂದರೆ ಯಾರು ಉತ್ತರ ಹೊಡಕ್ಕೆ ಹೊರಟಿಲ್ಲ. ಮಧ್ವಾಚಾರ್ಯ ಒಬ್ಬರೇ ಉತ್ತರ ಕೊಟ್ಟರು. ಇಡೀ ಜಗತ್ತಿನ ಇತಿಹಾಸದೊಳಗೆ ರಾಮದೇವರ ಮಹಿಮೆಯನ್ನು ಸ್ವಲ್ಪವೂ ಕುಂದಾಗದಂತೆ, ರಾಮ ಅಂದರೆ ರಾಮನೇ, ಆತ ಭಗವಂತ, ಸಾಕ್ಷಾತ್ ನಾರಾಯಣ ಅಂತ ನೂರಕ್ಕೆ ನೂರು ಪ್ರೂವ್ ಮಾಡಿದಂಥ ಏಕಮಾತ್ರ ಆಚಾರ್ಯರ ಜಗತ್ತಿನಲ್ಲಿ ಶ್ರೀಮನ್ ವೃದ್ಧಾಚಾರ್ಯರ ಮಾತ್ರ ಹೊರತು ಬೇರೆ ಯಾರೂ ಮಾಡಿಲ್ಲ ಅನ್ನೋದನ್ನು ಎಲ್ಲಿ ಬೇಕಾದ್ರೂ ನೋಡಬಹುದು ನೀವು. ರಾಮನ ವ್ಯಕ್ತಿತ್ವ ಏನಾಗ್ತಿತ್ತಾಗ, ಸೀತೆ ವ್ಯಕ್ತಿತ್ವ ಏನಾಗ್ತಿತ್ತು ಚಕ್ಕ ಇಟ್ಕೊಳ್ಳಿ. ಸಾಮಾನ್ಯ ಹೆಂಗಸಿನಂತೆ ಸೀತೆ ಇದ್ರೆ ಹೆಂಗಸಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಂತ ಸೀತಾದೇವಿನೇ ಇವತ್ತು ಚಿನ್ನ ಬಯಸಿದ್ರೆ ನಾವ್ಯಾಗೆ ಬಯಸಬಾರ್ದು, ಕ್ಯೂ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಚಿನ್ನದ ಅಂಗಡಿ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಕ್ಯೂ ಕೂಡ. ಯಾತಕ್ಕೆ? ಸೀತಾದೇವಿಗೆ ಮೋಹ ಬಿಡಲಿಲ್ಲ. ಸೀತಾದೇವಿ ನೋಡಿದ್ರೆ ಮೋಹ ಇರೋರು, ರಾಮ ನೋಡಿದ್ರೆ ಹೆಂಡತಿ ಮೇಲೆ ಮೋಹ. ಸುಭಾಷಿತ ಬೇರೆ ಇದೆ, ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮ ಲುಲುಭೇ ಮೃಗಾಯ. ಎಲ್ಲರೂ ಚಿನ್ನದ ಜಿಂಕೆ ಇರುತ್ತಾ? ರಾಮ ಅದನ್ನು ನಂಬಿಕೊಂಡು ಹೊರಟನಲ್ಲ, ಸೀತೆ ಕೇಳಿಲ್ಲಲ್ಲ, ಅದಕ್ಕೆ ಹೇಳ್ತಾರೆ ಮನುಷ್ಯನ ಬುದ್ಧಿ ಕಡಿಮೆ ಆದರೆ ಹೇಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಅದು ರಾಮನ ಬುದ್ಧಿ ಕಡಿಮೆ ಅಂತ ಅರ್ಥ ಇದಕ್ಕೆ. ಸೀತಾದೇವಿ ಸಾಮಾನ್ಯ ಹೆಂಗಸು ಏನೋ ಕೇಳಿಬಿಟ್ಲು, ರಾಮ ಸಾಮಾನ್ಯ ಗಂಡಸು, ಹೆಂಡತಿ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಮುಚ್ಕೊಂಡ್ಬಿಟ್ಟ. ಅಪ್ಪನ ಹೊರಗಾಕು ಹೊರಗಾಕು, ಅಮ್ಮನ ಹೊರಗಾಕು ಹೊರಗಾಕು, ಅಮ್ಮ ಹೆಂಡತಿ ಹೇಳಿದ್ದಾಳಲ್ಲ ಇಷ್ಟೇ ಅಂದರೆ ನಾವೆಲ್ಲ ಬಾಡಿ ಸರಿ ಅಂತ ಬಿಡುತ್ತೆ. ಕೊನೆಗೆ ಇದಕ್ಕೆಲ್ಲ ಉತ್ತರ ಕೊಡೋ ಯೋಚನೆ ಯಾರೂ ಮಾಡಲಿಲ್ಲ. ಫಸ್ಟ್ ಟೈಮ್ ಮಧ್ವಾಚಾರ್ಯರನ್ನು ಹೇಳ್ತಾರೆ. ಈ ಇತಿಹಾಸ ಪುರಾಣಗಳಿಗೆ ನ್ಯಾಯ ಸಲ್ಲಿಸಿದಂಥ ಪ್ರಥಮ ಜಗತ್ತಿನ ಮಹಾ ಆಚಾರ್ಯರು ಅಂದರೆ ಶ್ರೀಮದ್ ಆಚಾರ್ಯರು. ಅವರು ಏನು ಸೊಲ್ಯೂಷನ್ ಕೊಡ್ತಾರೆ, ಏನು ನಡೀತೋ ಆಗ, ಏನು ವಿವರಣೆಗಳನ್ನು ಕೊಡ್ತಾರೆ, ಎಷ್ಟು ಆಧಾರಪೂರ್ವಕ ಹೇಳ್ತಾರೆ, ಬಹಳ ಮುಖ್ಯ. ರಾಮದೇವರಲ್ಲಿ ನಮಗೇನು ಮೊದಲು ಅನುಕಂಪ ಬರ್ತಿತ್ತಲ್ಲ, ಅನುಕಂಪ ಹೋಗಿಬಿಟ್ಟು ಭಕ್ತಿ ಸಾವಿರ ಸಾವಿರ ಪಾಲು ಜಾಸ್ತಿ ಆಗತಕ್ಕಂಥ ರೀತಿಯಲ್ಲಿ ಆಚಾರ್ಯರು ವಸ್ತುಸ್ಥಿತಿ ಅವರಿಗೆ ಕಲ್ಪನೆ ಮಾಡಿ ಹೇಳ್ಕೊಟ್ಟಿಲ್ಲ. ಮತ್ತೆ ವಸ್ತುಸ್ಥಿತಿಯನ್ನು ಹೇಳ್ತಾರೆ, ರಾಮದೇವರು ಮರ್ಯಾದೆ ಉಳಿಸ್ಬೇಕು ಅಂತೇಳಿ ಏನೋ ಪ್ಲಾನ್ ಮಾಡ್ತಾ ಇಲ್ಲ ಆಚಾರ್ಯರು. ರಾಜರು ತಪ್ಪು ತಿಳ್ಕೊಂಡಿದ್ದೇವೆ, ನಡೆದಿದ್ದ ಹಾಗಲ್ಲ ಅಂತ ಹೇಳಬೇಕಾಗಿ. ಅದು ಏನು ಹೇಳ್ತಾರೆ ಆಚಾರ್ಯರು, ಏನು ಆಧಾರ ಕೊಡ್ತಾರೆ, ಅದರ ಪರಿಣಾಮ ಏನು, ಬಹಳ ಮುಖ್ಯವಾದ ಘಟ್ಟ. ನಾಳೆ ದಿವಸ ದ್ವಾದಶಿ ಪ್ರವಚನದ ವೇಳೆಯಲ್ಲಿ ವ್ಯತ್ಯಾಸ ಇರಬೇಕಲ್ಲ. ಎಷ್ಟೊತ್ತಿಗೆ? ಎಂಟೂವರೆಗೆ. ಎಂಟೂವರೆಗೆ ಪ್ರವಚನ. ನಾಳೆ ನಾಳೆ ಎಂಟಕ್ಕೆ ಇರುತ್ತೆ, ಎಂಟೂವರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ದ್ವಾದಶಿ ಆದ್ದರಿಂದ ಎಂಟೂವರೆಯಿಂದ ಪ್ರವಚನ ಇರುತ್ತೆ. ಎಂಟು ಗಂಟೆಗೆಲ್ಲ ವ್ಯತ್ಯಾಸ ಮಾತ್ರ ತಿಳ್ಕೊಂಡ್ರೆ ಸಾಕು. ನಾಳೆ ಮುಖ್ಯವಾದ ಘಟ್ಟ, ನಾಡಿದ್ದು ಮುಂದಿನ ಭಾಗ. ಇನ್ನು ಎರಡು ದಿವಸದಲ್ಲಿ ಅರಣ್ಯಕಾಂಡದ ಮುಂದಿನ ಭಾಗವನ್ನೆಲ್ಲ ನೋಡೋಣ ಅಂತ ಹೇಳ್ತಾ, ನಿನ್ನೆ ಹೇಳಿದಂತೆ ನಮ್ಮ ಸಂಸ್ಥೆಯಿಂದ ಅನೇಕ ಸೀಡಿಗಳು ಬಂದಿದೆ. ಇಡೀ ರಾಮಾಯಣ ಸೀಡಿ, ಸುಂದರಕಾಂಡ ಒಂದೇ ಏಳು ದಿವಸ ಸೀಡಿ, ಒಂಬತ್ತು ದಿವಸ ಸೀಡಿ, ರಾಮಾಯಣ ಒಂದೇ ಒಂಬತ್ತು ದಿವಸ ಸೀಡಿ, ಇಡೀ ಮಹಾಭಾರತ, ಇಡೀ ಭಗವದ್ಗೀತಾ ಮತ್ತು ಇಡೀ ಸಮಗ್ರ ಭಾಗವತ 18,000 ಶ್ಲೋಕ ಭಾಗವತ ಇರತಕ್ಕಂತಹ ಸೀಡಿ ಇದೆ.